ఖిలశక్తిధరస్వధాం అన్యాంశ్చ హస్తచరణశ్రవణత్వదాదీన్ ప్రాణాన్ నమో భగవతే పురుషాయ తుభ్యం యస్మాత్ బ్రహ్మేంద్ర రుద్రాది దేవతానాం శ్రీయోపి చ జ్ఞానస్ఫూర్తిః సదా తస్మై హరయే గురవే నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్యాయ చ నమో నమః. లసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంతసంతాపం వినిగృంతతి వాణితే కరవాణ్యంబా చరణో హృది సర్వదా మద్వాక్యసరణిర్భూయా శ్రీమదాచార్య భావక. హరాయ భజకానిష్టహరాయ గురవైరిణే భవాయ భవతే భూయాత్ శివాయ శిరసా నమః. ఉమేషాద్యా సురా వ్యోమీడే చేతో భీమానినః యూయం సర్వే ప్రపురుత మనో మే మధ్వః. శ్రీమధ్వః కల్పవృక్షస్థు జయార్యః కామదుస్మృతః చింతామణిస్థు వ్యాసార్యః మునిత్రయముదాహృతం. వాదిరాజగురూన్ వందే రఘూత్తమగురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మి. శ్రీగురుభ్యో నమః. నారాయణాయ పరిపూర్ణ గుణార్ణవాయ విశ్వోదయస్థితిరయోన్మియతిప్రదాయ జ్ఞానప్రదాయ బుభుధాసురసౌఖ్యదుఃఖసత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోకనమస్కృతం చ త్రైగుణ్యవర్జితమయం విభుమాద్యమీశం వందే భవద్భ్రమమరాసురసిద్ధవతి. నారాయణం నమస్కృత్య నరంచైవ నరోత్తమం దేవీం సరస్వతీం వ్యాసం తతో జయముదీరయే. పరమ పూజ్యరాదంత శ్రీ శ్రీపాదంగళవర శరణ సన్నిధానదల్లి సాష్టాంగ ప్రణామములను సమర్పిస్తుత నిన్నయ ప్రవచనవన్ను ముందువరిస్తా ఇద్దేనె. శ్రీమన్ మహాభారత విశ్వమాన్యవాగిరతకంత మహోన్నతవాద కృతి, అదకి అతి మహాభారత అంత హెసరు. మహత్వాత్ భారవత్వాచ్చ మహాభారతముచ్యతే నిరుక్తిమస్య యో వేద సర్వపాపైః ప్రముచ్యతే. అదర హెసరు కేడిదరేనే సకల పాపగడింద విడుగడి అన్న మాతన్న శ్రీమద్ ఆచార్యరు అదరద్దే వాక్యవన్న ఉల్లేఖమాణి తెలిసిద్దారె. అంత మహాభారత స్వరుమూల గ్రంథగళల్లి ఒందాద మహాభారత తాత్పర్య నిర్ణయదల్లి అత్యంత సంగ్రహవాగి శ్రీమద్ ఆచార్యరింద సునిర్ణీతవ హేళల్పట్టి స్వరుమూల గ్రంథగళల్లి మహాభారత తాత్పర్య నిర్ణయ మొత్తం యమక భారత ఎరడు గ్రంథగళన్న శ్రీమద్ ఆచార్యరు ಮಹಾಭಾರತ ನಿರ್ಣಯಕ್ಕೆ ಉಪಯೋಗ ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 5,000 ಶ್ಲೋಕಗಳಿಗಿಂತ ಹೆಚ್ಚು ವಿಸ್ತಾರವಾದ ಕೃತಿ. ಯಮಕ ಭಾರತ ಕೇವಲ 81 ಶ್ಲೋಕಗಳ ಕೃತಿ. ಒಂದು ದೃಷ್ಟಿಯಿಂದ ಅಣು ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯದ ಚಿಕ್ಕ ರೂಪ ಭಾಷ್ಯಕ್ಕೆ ಅಣುಭಾಷ್ಯ ಹೇಗೋ ಮಹಾಭಾರತಕ್ಕೆ ಯಮಕ ಭಾರತ. ಅಂತ ಯಮಕ ಭಾರತವನ್ನು ಸಹ ಆಚಾರ್ಯರು ತುಂಬಿದ ಸಭೆಯಲ್ಲಿ ಆಚಾರ್ಯರನ್ನು ಪರೀಕ್ಷೆ ಮಾಡಲಿಕ್ಕೆ ಜನ ಕೇಳಿದರಂತೆ. ಕೆಲವರಿಗೆ ಪರೀಕ್ಷೆ, ಕೆಲವರಿಗೆ ವಿಶೇಷ ಶ್ರದ್ಧೆ. ತಕ್ಷಣನೇ ಶ್ರೀಮದ್ ಆಚಾರ್ಯರು ಬರೆದಂತಹ ಕೃತಿಯೇ ಯಮಕ ಭಾರತವಾಗಿ ಬಂತು. ಯಮಕಾಲಂಕಾರದಿಂದ ಇಡೀ ಮಹಾಭಾರತವನ್ನು ಕೃಷ್ಣನ ಕಥೆಯನ್ನಾಗಿ ಹೇಳ್ತಾರೆ. ಕೃಷ್ಣ ಕಥೆಯಂ ಯಮಿತಾ ಅಂತ ಹೇಳ್ತಾ ಮಹಾಭಾರತ ಅಂದ್ರೆ ಕೃಷ್ಣ ಕಥೆ ಅಂತ ತಿಳಿಸಿ ಅದರಲ್ಲೇ ಭಾಭಾ 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 28 ಒಂದು ಪಾಠ, 32 ಮತ್ತೊಂದು ಪಾಠ, 32 ಪ್ರಕಾರಗಳನ್ನು ಉಪಯೋಗಿಸ್ತಾರೆ. ಜನಗಳಿಗೆ ಪರಮಾಶ್ಚರ್ಯವಾಗಿ ಏಕಾಕ್ಷರ ಎಂಬಕ ಕರ್ತ ಜನ ಕೇಳಿಕೊಂಡ್ರು. ಸ್ವಾಮಿ ಅರ್ಥ ಹೇಳಬೇಕು ಅಂತ ಕೇಳಿರ್ತಕ್ಕ ಶ್ರೀಮದ್ ಆಚಾರ್ಯರು ಅರ್ಥವನ್ನು ತಿಳಿಸಿದ್ರು. ಆ 21 ಭ ಅಂತ ಇಟ್ಕೊಂಡೇನೆ, ಭಾ ಸೌಂದರ್ಯ ಭಾ ನಿಕಟ ಭಾವೇ ಭಾ ಉದಾರೇ ಇತ್ಯಾದಿಯಾಗಿ ಹೇಳಿದಾಗ ಒಂದ್ ಕಡೆ ನರಹರಿತೀರ್ಥರು ಅಲ್ಲೇ ಇದ್ರಂತೆ, ಋಷಿಕೇಶ್ ತೀರ್ಥರು ಅಲ್ಲೇ ಇದ್ರು, ಇಬ್ಬರು ಬರ್ಕೊಂಡು ನರಹರಿತೀರ್ಥರು ಬರ್ತಾರೆ. ಸರ್ವವಿಧಿ ರಿತಮ್ ಅಂತ ನರಹರಿತೀರ್ಥರು ತಮ್ಮ ಯಮಕ ಭಾರತ ಟೀಕೆಯಲ್ಲಿ ಹೇಳ್ತಾರೆ. ಋಷಿಕೇಶ ತೀರ್ಥರಾದ್ರು ಹೇಳಬೇಕಾದ್ರೆ ಸತ್ಯಸರ್ವ ತೀರ್ಥ ಶ್ರೀಪಾದಂಗಳೂರು ಬರೀತಾರೆ. ಶ್ರೀಪದ ಆನಂದ ತೀರ್ಥ ಭಗವತ್ಪಾದ ಮುಖ ಕಮಲ ಶ್ರುತ್ವ ಲಿಖಿತಂ ಋಷಿಕೇಶ ತೀರ್ಥೈಹಿ ಅಂತ ಹೇಳ್ತಾರೆ. ಆ ಕಾಲಕ್ಕೆ ಅವರು ಕೇಳಿದ ತಕ್ಷಣ ಬರೋದು ಇದು ನಮಗೆ ಆಶ್ಚರ್ಯ. ಎಲ್ಲ ಬಿಟ್ಟು ಆಚಾರ್ಯರು ಭಾಕಾರದ ಎಬುಕವನ್ನೇ ಯಾಕೆ ಮಾಡಬೇಕಾಗಿತ್ತು, ಬೇರೆ ಮಾಡಬೇಕು ಬೇಕಾದಷ್ಟು ಅಂತ ಕೇಳಿದರೆ ಬಹಳ ಸುಲಭ. ಅದು ಮಹಾಭಾರತದ ಸಂಗ್ರಹವಾಗಿದ್ದರೆ ಇದು ಭಾರತದ ಕಥೆಗೆ ಭಾಕಾರಣೆ ಆಚಾರ್ಯ ಉಪಯೋಗಿಸ್ತಾ ಅಲ್ಲೂ ಔಚಿತ್ಯವನ್ನು ತೋರಿಸ್ತಾ, ಔಚಿತ್ಯವನ್ನು ತೋರಿಸಿದ್ದು ಒಂದು ವಿಶೇಷ ಅಂಶ. ಮತ್ತೊಂದು ಬ್ರಹ್ಮದೇವರು ಬೃಹದಾರಣ್ಯದಲ್ಲಿ ಹೇಳ್ತಾರೆ, ಆರಂಭದಲ್ಲಿ ಮೊದಲಾಡಿದ ಮಾತು ಭಾಣ್ ಅಂತ ಹೇಳಿದರೆ, ಭಾಣ್ ಅಂತ ಹೇಳಿದ್ದಾರೆ ಅಂದ್ರೆ ತಾವು ಭಾಕಾರ ಉಪಯೋಗಿಸ್ತಾ ಮುಂದೆ ಭಾಣ್ ಅಂತ ಹೇಳ್ತಕ್ಕಂಥ ಬ್ರಹ್ಮದೇವರಾಗ್ತಕ್ಕಂಥ ಮಹಾನುಭಾವರು ನಿಮ್ಮದ ಆಚಾರ್ಯರು ಆ ಭಾಕಾರದ ಮೂಲಕ ತಿಳಿಸ್ತಾ ಇದ್ದಾರೆ. ಅವರು ಮಹಾಭಾರತದ ಯಮಕ ಭಾರತ, ಯಮಕಾಲಂಕಾರದ ಭಾರತ ನಮಗೆ ಗೊತ್ತು, ಯಮಕ ಭಾರತ. ಯಮ ಅಂದ್ರೆ ಯಮನವತಾರ ಧರ್ಮರಾಜ, ಕ ಅಂದ್ರೆ ಕೋ ವಾಯುರುತಿ ಶಬ್ದಿತ ಭೀಮಸೇನ. ಯಮಕ ಭಾರತ ಅಂತ ಹೇಳಿದರೆ ಧರ್ಮರಾಜ ಮಹಾರಾಜ ಭೀಮಸೇನ ಯುವರಾಜ, ಉಪರಿಚಿತವಾದ ಪಾಂಡವರ ಕಥೆ ಅಂತ ಹೇಳೋದು ಕೂಡ ಯಮಕ ಭಾರತ ಅನ್ನೋ ಪದದಲ್ಲಿ ಶ್ರೀಮದ್ ಆಚಾರ್ಯರು ತೋರಿಸ್ತಾ ಅದು ಯಮಕಾಲಂಕಾರನಾಗಬೇಕು, ಯಮಕ ಭಾರತ ವಿಷಯನೂ ಆಗಬೇಕು ಭಾರತ. ಆ ರೀತಿ ಕೋಶಲ ಅದು ಒಬ್ಬರಿಗೆ ಸಾಧ್ಯ, ಆ ಒಂದಕ್ಕೆ ಎಷ್ಟು ಅರ್ಥ ಉಂಟು ಅದನ್ನು ಯಾತಕ್ಕೆ ಹೇಳಿದ ನಿನ್ನೆ ಸ್ವರ್ಮೂಲದ ಪ್ರವಚನ ಅದಕ್ಕೆ ಪ್ರಸ್ತಾಪ ಮಾಡಿದ್ದಿಲ್ಲ ಅಂತ ಇವರು ಪ್ರವಚನ ಮಾಡಿದ್ದಾರೆ. ಸ್ವರ್ಮೂಲ ಗ್ರಂಥಗಳಲ್ಲಿ ಸಂಖ್ಯೆ ಎಷ್ಟು, 37 ಹೆಚ್ಚು. ನಮ್ಮಲ್ಲಿ ವಾದಕ್ಕಿಂತ ವಿವಾದಗಳೇ ಜಾಸ್ತಿ. ಅದಕ್ಕೆ ಹೇಳ್ತಾರೆ ಜಿಜ್ಞಾಸೆ ತಪ್ಪಲ್ಲ, ಆದ್ರೆ ವಿವಾದ ತಪ್ಪು. ಜಿಜ್ಞಾಸೆ ಯಾವಾಗಲೂ ಮಾಡ್ತಿರ್ಬೇಕು. ನಮಗೆ 37 ಅಂದ್ರೆ ಸರಿ, 37 ಹೆಚ್ಚಂದ್ರೂ ಸರಿ, ಎರಡಕ್ಕೂ ಆಧಾರ ಇದೆ. 6 ಮೇಲೊಂದು ಅಂತ ಹೇಳಬೇಕಾದ್ರೆ ಎಲ್ಲ ದಾಸರು ಶ್ರೀ ವ್ಯಾಸರಾದ ಎಲ್ಲರೂ ಕೂಡ 37 ಅಂತ ಹೇಳಿಬಿಟ್ಟಿದ್ದಾರೆ. ಸುಮಧ್ವ ವಿಜಯದಲ್ಲೇನೆ ನಾನಾ ಸುಭಾಷಿತ ಸ್ತೋತ್ರ ಗಾಥಾದಿ ಕೃತಿ ಸತ್ಕೃತಿ ತ್ವಯಿ ರತ್ನಾಕರೇ ರತ್ನ ಶ್ರೇಣಿರ್ವಾ ಗಣಯಂತಿಗೆ ಅಂತ ಹೇಳಬೇಕಾದ್ರೆ ಎಷ್ಟು ಬರೆದಿದ್ದರೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸಮುದ್ರದೊಳಗೆ ರತ್ನಗಳನ್ನು ನೆನೆಸೋದು ಎಷ್ಟು ಕಷ್ಟವ, ಅಷ್ಟೇ ಕಷ್ಟ ನಿಮ್ಮ ಗ್ರಂಥಗಳನ್ನು ನೆನೆಸೋದು ಅಂತ ಹೇಳ್ತಾರೆ. ಸತ್ಯವಾದ ಮಾತು ಆಚಾರ್ಯ ಮಾತಾಡಿದ್ದೆಲ್ಲ ಗ್ರಂಥನೇ. ಪ್ರಲಾಪಶ್ಯಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರು ಉಭಯೋರು. ಇವತ್ತು ಎಷ್ಟೋ ಜನ ಆಡಿದ ಮಾತನ್ನು ರೆಕಾರ್ಡ್ ಮಾಡಿಕೊಂಡು ಲೆಕ್ಚರ್ ಪಬ್ಲಿಷ್ ಮಾಡಿಸ್ತಾರೆ. ಇದು ಆಚಾರ್ಯರ ಮಾತುಗಳೆಲ್ಲ ಬೇರೆ ಮಾತು ಆಡೋದೇ ಇಲ್ಲವಲ್ಲ. ವಿಷ್ಣು ಸರ್ವೋತ್ತಮಕ್ಕೊಂದು ಸರ್ವದಾ ಪ್ರತಿಪಾದಯ ಅಂತ ಹೇಳೋ ಅವರು ಬೇರೆ ಮಾತಾಡ್ತಾರ. ಎಲ್ಲ ಗ್ರಂಥಗಳು ಶಾಸ್ತ್ರನೇ, ಎಲ್ಲ ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ವ್ಯವಸ್ಥಿತವಾಗಿ 37 ರಕ್ಷಣೆ ಮಾಡಿದ್ದಾರೆ. ಸ್ವರ್ಮೂಲ ಅಂದ್ರೆ 37, ಆಚಾರ್ಯ ಗ್ರಂಥ ಎಷ್ಟೊಂದ್ರೆ ಆಗಾದ. ಎರಡು ವ್ಯವಸ್ಥೆ ಮಾಡಿಕೊಂಡ್ರೆ ನಮ್ಮ ವಿವಾದಕ್ಕೆ ಕಾರಣನೇ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಎಷ್ಟೋ ಶ್ಲೋಕಗಳು ಸಿಗುತ್ತೆ. ಚಂಚಲೋಯಂ ಸಮಾನೇಯ ಮನೋಮೇನೋ ಹರಿಸ್ಥಳೆ ವಿಷಯೋದಕ ಸಂಚಾರಿ ಸುಯತ್ನ ಬಡಿಶಾಕೃತ ಶ್ರೀಮದ್ ಆಚಾರ್ಯ ಕೃತೋಯಂ ಶ್ಲೋಕ. ಇದರ ತುಂಬಾ ಗ್ರಂಥಗಳಲ್ಲಿ ಕಾಣುತ್ತೆ ಆಚಾರ್ಯ ಬರೆದ ಶ್ಲೋಕ ಅಂತ ಹೇಳ್ತಾರೆ. ಇನ್ನು ಅಂಬರ ಗಂಗಾ ಚುಂಬಿತ ಪಾದ ಪ್ರಸಿದ್ಧವಾದ ಕೃಷ್ಣ ಪದ್ಯ. ಅದೇ ರೀತಿ ರಾಮವಕೀಲ ಆನಂದ ತನುಸ್ಸೈವ ಭೀಮೋತಿ ಪಾಪೇಶು ದುರಂತ ವೀರ್ಯ ಸೋಮಸ್ಸೈವೇ ವಾಸ್ತ್ರಿತ ವಿಷ್ಣು ಪದಾಶ್ರೀ ಹೇಳಬೇಕಾದ್ರೆ ಕಾಪಸ್ಸೈವ ಅಜಿತ ಕಾವಿನೀಶು. ಇಂಥ ಸ್ತೋತ್ರ ಬೇಕಾಡ್ ಸಿಗೋದ್ರಿಂದ ಆಚಾರ್ಯ ಗ್ರಂಥಗಳಿಗೆ ಕೊನೆಯೇ ಇಲ್ಲ. ಎಷ್ಟೋ ಜನ ಇನ್ನೂ ಹೇಳೋದುಂಟು, ಯಾರೋ ಒಂದು 100 ವರ್ಷಗಳಿಂದ ಒಂದ್ ಕಡೆ ಬರ್ಕೊಂಡಿದ್ದಾರೆ. ಶ್ರೀಮದ್ ಆಚಾರ್ಯ ಕನ್ನಡದಲ್ಲೂ ಕೆಲವು ಕೃತಿಗಳನ್ನು ಬರೆದಿದ್ದಾರೆ. ಕುಂಭಕೋಣ ಪ್ರಾಂತದಲ್ಲಿ ನಾನು ಕೇಳಿದ್ದೇನೆ ಅಂತ ಅವರು ಯಾರೋ ಬೇರೆ ದೇಶದಲ್ಲೂ ಬರೆದಿದ್ದಾರೆ. ಆಚಾರ್ಯ ಕನ್ನಡದಲ್ಲೂ ಬರೆದಿದ್ದಾರೆ ಅಂತ ಹೇಳ್ತಾರೆ. ನಮಗೇನು ಆಶ್ಚರ್ಯ, ಎಷ್ಟೆಷ್ಟೋ ಗ್ರಂಥ ಕಳ್ಕೊಂಡ ನಮಗೆ ಏನು ಯೋಚನೆ, ಎಷ್ಟೆಷ್ಟೋ ಗ್ರಂಥಗಳನ್ನು ಕಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅದು ಸೇರಿರ್ಬೇಕಷ್ಟೆ. ಅಂತೂ ಶ್ರೀಮದ್ ಆಚಾರ್ಯ ಸರ್ವಮೂಲ ಗ್ರಂಥಗಳು ಅಂತ ಹೇಳಿದ್ರೆ ಸರ್ವ ಮೂಲ ಗ್ರಂಥಗಳು, ಸರ್ವ ವಿಷಯಗಳಿಗೂ ಮೂಲ ಗ್ರಂಥಗಳು ಅಂದ್ರೆ ಶ್ರೀಮದ್ ಆಚಾರ್ಯರ ಗ್ರಂಥಗಳು. ಅವ್ರು ಹೇಳದ್ದೇ ಇಲ್ಲ, ಅವ್ರು ಹೇಳಿದ್ದೇ ಇಲ್ಲ. ಮಹಾಭಾರತ ಹೇಗೆ, ಮಹಾಭಾರತ ಬಗ್ಗೆ ಹೇಳ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ಮುಖೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ಕೊಚಿತ್. ಇದರಲ್ಲಿ ಎಲ್ಲಾ ಪುರುಷಾರ್ಥ ಸಂಬಂಧಪಟ್ಟಿದ್ದಿದೆ, ಇದಿಲ್ಲದ ಹೋದ್ರೆ ಎಲ್ಲೂ ಇಲ್ಲ ಅಂತ ಅರ್ಥ. ಸ್ವರೂಪಕ್ಕೆ ಅದೇ ಮಾತನ್ನೇ ಹೇಳಬೇಕು. ಸಾಧನೆಗೆ ಬೇಕಾದ ಎಲ್ಲವನ್ನು ಆಚಾರ್ಯರು ಹೇಳಿದ್ದಾರೆ, ಅಲ್ಲಿ ಹೇಳದೆ ಹೋದ್ರೆ ಬೇರೆ ಇಲ್ಲ ಅಂತಾನೆ ಅರ್ಥ. ಇಷ್ಟು ಸರ್ವಮೂಲದ ಮಹಿಮೆ. ಅದರಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಅಧ್ಯಾಯಗಳ ಗ್ರಂಥ, 32 ಅಧ್ಯಾಯಗಳು. ಆಚಾರ್ಯ ಆಯ್ತಿ ಮಾಡೋದಕ್ಕೊಂದು ಕಾರಣ ಇದೆ. ಯಾತಕ್ಕೆಂದರೆ ಅವರು 32 ಲಕ್ಷಣ ಭರಿತರಾದವರಾದ್ದರಿಂದಾಗಿನೇ ದಾತ್ರಿಂಶ ಲಕ್ಷಣೋಪೇತಾನ ಶ್ರೀಮದ್ ಆನಂದ ತೀರ್ಥ ಶ್ರೀಮಚ್ಚರಣಾನ ರಾಘವೇಂದ್ರ ಸ್ವಾಮಿಗಳ ಮಾತು. ಅವರ ದೇಹ ಲಕ್ಷಣಕ್ಕೂ ಗ್ರಂಥಕ್ಕೂ ದೇಹ ಲಕ್ಷಣ ಏನು ಸಂಬಂಧ ಅಂತ ಕೇಳಿದರೆ, ರೂಪವನ್ಯ ದಿವ ಧನ್ಯಮಾತ್ಮನಃ. ಅವರ ಗ್ರಂಥಗಳ ರೂಪ ಇದ್ದಾಗ ಲೆಕ್ಕ. ರೂಪಕ್ಕೆ 32 ಲಕ್ಷಣ, ಇದು 32 ಅಧ್ಯಾಯ. ಹರಿಕಥಾ ಪ್ರಸಾರಕ್ಕೆ ಸ್ಫೂರ್ತಿ ಬಂತು. ಅದಕ್ಕೆ ಓದ್ತೇಳ ಧೈರ್ಯ ಇಟ್ಟರು. ಆಚಾರ್ಯರು ತಮ್ಮ ಪ್ರತಿರೂಪ ಅಂತ ತಾತ್ಪರ್ಯ ಬರೆದ್ರೆ ಜಗನ್ನಾಥದಾಸರು ಆಚಾರ್ಯರ ಪ್ರತಿರೂಪ ಅಂತ ಗ್ರಂಥ ಬರೋದು, ತಮ್ಮ ಪ್ರತಿರೂಪ ಅಂತ ಬರಲಿಲ್ಲ. ಆಚಾರ್ಯರ ಮಹಾಭಾರತ ಆದಿ ಗ್ರಂಥಗಳ ಪ್ರತಿರೂಪ ಅಂತ ಮುಂದಿಟ್ಟಿರೋದ್ರಿಂದ 32ಕ್ಕೆ ನಮ್ಮಲ್ಲಿ ಬಹಳಷ್ಟು ಮಹತ್ವ ಇದೆ. ಅದರಲ್ಲಿ ಹೇಗೆ ಆದಿಪರ್ವದಲ್ಲಿ ಪಾಂಡವ ಕೌರವರ ಉತ್ಪತ್ತಿ, ಆದಿಪರ್ವ ಇವರು ಪಾಂಡವರೆಲ್ಲ ಧರ್ಮದ ಸಂಕೇತ, ಇವರೆಲ್ಲ ಅಧರ್ಮದ ಸಂಕೇತ, ಪಾಂಡವರು ಪುಣ್ಯದ ಸಂಕೇತ, ಅವರು ಪಾಪದ ಸಂಕೇತ ಬೆಳೀತಾ ಬಂತು. ಸಭಾ ಪರ್ವದಲ್ಲಿ ಆ ಒಂದು ದ್ವೇಷ ಪ್ರಕಟವಾಯಿತು. ಪಾಂಡವರ ಸಭಾ, ಕೌರವರ ಸಭಾ, ಪಾಂಡವರ ಸಭೆಯ ದೊಡ್ಡ ಸಾರಾಂಶ ಅಂದರೆ ಕೃಷ್ಣನಿಗೆ ಅಗ್ರಪೂಜೆಯಾಯಿತು. ಇದು ಪಾಂಡವರ ಸಭೆ. ಇದರಿಂದ ಯಾರ ಮನೆಯಲ್ಲಿ ಭಗವಂತನಿಗೆ ನಿತ್ಯ ಅಗ್ರಪೂಜೆಯಾಗುತ್ತೋ ಅದು ಪಾಂಡವರ ಮನೆ ಇದ್ದಾಗೆ, ಅದು ರಾಜಸೂಯಾಗ ಇದ್ದಾಗೆ ಅಂತ ಅರ್ಥ. ದುರ್ಯೋಧನ ಸಭೆ ಅಲ್ಲಿ ನಡೆದಿದ್ದೇನು, ಕೃಷ್ಣ ಇಲ್ಲ ಸಭೆಯೊಳಗೆ. ಪಾಂಡವರ ಸಭೆಯಲ್ಲಿ ಮೂರು ರೂಪದಲ್ಲಿ ಕೃಷ್ಣ ಇದ್ದ, ಇಲ್ಲಿ ಕೃಷ್ಣನೇ ಇಲ್ಲ. ಪಾಂಡವರನ್ನು ಕೆಳ ಕೂಡಿಸಿದ್ದಾನೆ, ಕ್ಷಮಾ ಆರಂಭ ವಿಶ್ರೂತ, ನೆಲದ ಮೇಲೆ ಕೂಡಿಸಿದ್ದಾನೆ ಪಾಂಡವರು. ದುರ್ಯೋಧನ ಹೇಗಿರಬೇಕು ಲೆಕ್ಕ? ಇಲ್ಲಿ ನಡೆದ ದೊಡ್ಡ ಘಟ್ಟ ಕೃಷ್ಣಾದೇವಿಗೆ ಅವಮಾನ, ಕೃಷ್ಣನಿಗೆ ಅಗ್ರಪೂಜೆ, ಕೃಷ್ಣಾದೇವಿಗೆ ಅವಮಾನ. ಇದು ಕೌರವರ ಸಭೆ. ಇವತ್ತು ಕಲಿಯುಗ ಕೌರವರ ಸಭೆನೇ. ಕೃಷ್ಣಾದೇವಿಗೆ ಅವಮಾನ. ಕೃಷ್ಣ ಅಂದ್ರೆ ದ್ರೌಪದಿ, ದ್ರೌಪದಿ ಅಂದ್ರೇನು? ಸರ್ವವಿದ್ಯಾ ದ್ರೌಪದಿ. ವಿದ್ಯೆಗೆ ಅವಮಾನ ಇವತ್ತಿನ ದಿವಸ, ಅವಿದ್ಯೆಗೆ ಸನ್ಮಾನ ಅಂತ ಕಾಲ ಇದೆ. ಎಲ್ಲಿ ನೋಡಿದ್ರು ವಿದ್ಯೆಗೆ ಅವಮಾನವೇ. ಎಲ್ಲಿ ವಿದ್ಯೆಗೆ ಬೆಲೆ ಕೊಡ್ತಕ್ಕಂಥ ಜನ ಇಲ್ಲ. ವಿಶ್ವವಿದ್ಯಾಲಯಗಳು ಅಂತ ಹೇಳಿದರೆ ಗೊತ್ತಲ್ಲ, ವಿಶ್ವವಿದ್ಯೆಯದ ಆ ಸಮ್ಯಕ್ ಲಯ. ಏನಾಗಂದ್ರರ್ಥ, ವಿಶ್ವವಿದ್ಯಾ ಅಂದ್ರೆ ಏನು? ವಿಶ್ವೋ ವಾಯು ಸಮುದ್ದಿಷ್ಟ. ವಿಶ್ವ ಅಂದ್ರೆ ವಾಯುದೇವರು, ವಿಶ್ವವಿದ್ಯಾ ಅಂದ್ರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳ ವಿಚಾರ. ಪೂರ್ತಿ ಲಯ ಮಾಡ್ತಕ್ಕಂಥ ಹೊರಗೊಂದು ನಾಸ್ತಿಕರಾಗಿಬಿಡ್ತಾರೆ. ಆಚಾರ ಗ್ರಂಥ ಹೋದ್ರೆ ನಾಸ್ತಿಕರಾಗ್ತಾರೆ, ಬೇರೆ ಹೋದ್ರೆ ನಾಸ್ತಿಕರಾಗ್ತಾರೆ. ಒಂದು ಯೂನಿವರ್ಸಿಟಿ ಗ್ರಾಜುಯೇಟ್ ಅಂದ್ರೆ ಅವ್ನು ನಾಸ್ತಿಕ ಅಂತ ಅರ್ಥ, ಎಕ್ಸೆಪ್ಷನ್ ಇದ್ರೆ ಭಾರಿ ಪುಣ್ಯವಂತ ಅಂತ ಅರ್ಥ. ವಿಶ್ವವಿದ್ಯಾಲಯ ಯಾವ್ದು ಗೊತ್ತಾ? ವಿಶ್ವ ಅಂತ ಹೇಳಿದ್ರೆ ಶ್ರೀಪಾದ ಆಚಾರ್ಯರು, ಅವರ ಹೆಸರು ಪೂರ್ಣ ಪ್ರಜ್ಞ. ಸೊ ವಿಶ್ವವಿದ್ಯಾಲಯ ಅಂದ್ರೆ ಏನು? ಪೂರ್ಣ ಪ್ರಜ್ಞ ವಿದ್ಯಾಪೀಠ. ಆಗ ವಿಶ್ವವಿದ್ಯಾಲಯ ಸರಿಯಾಗಿ ಅರ್ಥ ಆಗುತ್ತೆ. ವಿಶ್ವವಿದ್ಯೆಗೆ ಆಲಯವಾದ ಸ್ವರಮೂಲ ಗ್ರಂಥಗಳಿಗೆ ಆಲಯವಾದಾಗ ಪೂರ್ಣ ಪ್ರಜ್ಞ ವಿದ್ಯಾಪೀಠ, ಪೂರ್ಣ ಪ್ರಜ್ಞ ವಿಶ್ವ, ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಅಷ್ಟೇ. ನೀನು ಪೂರ್ಣಪ್ರಜ್ಞ ವಿದ್ಯಾಪೀಠ ಅಂತ ಅದಕ್ಕೆ ಅರ್ಥ, ಬೇರೆ ಏನು ಸೇರಿಸಬೇಕಾಗಿಲ್ಲ. ಇಂದ ವಿಶ್ವವಾಯು ಸಮುದ್ದಿಷ್ಟ ಅಂತಾನೆ ಸ್ಪಷ್ಟವಾಗಿರ್ತಕ್ಕಂಥ ಮಾತು. ಈ ಹಿನ್ನೆಲೆಯಲ್ಲಿ ನಾನು ಯಾತಕ್ಕೆ ಹೇಳ್ತಿದ್ದೆ ಅಂತ ಗೊತ್ತಾಯ್ತದ? ಇಂಥ ಪ್ರವಚನಗಳನ್ನು ನಾವು ಸಾಮಾನ್ಯ ಅಂತ ಭಾವಿಸಬಾರದು, ತಿಳ್ಕೊಂಡಿರ್ಬೇಕು. ಅದು ಕೆಲಸ ಕೊಡಿಸ ವಿದ್ಯೆ ಇರಬಹುದು, ಆದರೆ ತಲೆ ಉಳಿಸ ವಿದ್ಯೆ ಇದು ಜ್ಞಾನ ಕೊಡ್ತಕ್ಕಂಥ ವಿದ್ಯೆ. ಆದ್ರಿಂದಾಗಿನೇ ಇದನ್ನು ನಾವು ವಿಚಾರ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಇವತ್ತು ದೊಡ್ಡವರೆಲ್ಲ ಬಂದಿದ್ದೀರಿ ಸಾಲದು, ಮುಂದೆ ನಿಮ್ಮ ಮಕ್ಕಳು ವಿದ್ಯಾಪೀಠಕ್ಕೆ ಬರ ಆಗಬೇಕು. ಆ ರೀತಿ ಪ್ರವಚನ ನಡೆದಾಗ ಅದು ಜೀವನ ಸಾರ್ಥಕವಾಗ್ತದೆ. ನಮ್ಮ ತಂದೆ ಹೋಗಿ ತಾಯಿ ಹೋಗ್ತಿದ್ರು, ನಾವು ಬರ್ತಾ ಇದ್ದೇವೆ ಅಂತ ಹೇಳಿದಾಗ ಆ ರೀತಿ ಬಂದ್ರೆ ಅದು ನಾವು ಕೇಳಿದ್ದು ಸಾರ್ಥಕ. ನಮ್ಮ ಕಾಲಕ್ಕೆ ಮುಗಿತು ಅಂತ ಆದ್ರೆ ಅದು ವಿದ್ಯೆ ಉಪಯೋಗ ಇಲ್ಲ ಅಂತ. ಇವತ್ತು ಪ್ರವಾಹ ಮುಂದುವರಿತಾ ಇರಬೇಕು. ಪ್ರಜಾತಂತು ಮಾ ವ್ಯವಚ್ಛೇಚಿ, ಜ್ಞಾನ ಸಂತತಿ ಲುಪ್ತವಾಗದಂತೆ ನೋಡ್ಕೋಬೇಕು. ಯಾವಾಗ ಮುಂದೆ ವನಗೌರವದಲ್ಲಿ ಪಾಂಡವರದು ವನವಾಸ, ದುರ್ಯೋಧನ ರಾಜ್ಯಭಾರ. ಪಾಂಡವರ ಕಥೆ ಹೇಳಿ ದುರ್ಯೋಧನ ಕಥೆ ಹೇಳಲಿಲ್ಲ, ಯಾಕೆ ಸಜ್ಜನರ ಕಥೆ ಮುಖ್ಯ ನಮಗೆ, ದುರ್ಜನರ ಕಥೆ ಮುಖ್ಯ ಅಲ್ಲ. ರಾಜ್ಯ ಆಡ್ತಿರ್ಬೋದು ಲೌಕಿಕ, ವನವಾಸ ಮಾಡ್ತಿದ್ರೆ ಆಧ್ಯಾತ್ಮಿಕ. ಆಧ್ಯಾತ್ಮಿಕ ವನವಾಸ ಅಂದ್ರೆ ಏಕಾದಶಿ. ಅದ್ರಿಂದ ಇವರು ಈರುಳ್ಳಿ ಬೆಳ್ಳಿ ಹೊಡಿಕೊಳ್ಳುತ್ತಿದ್ದ ಕೂತಾಗಿರ್ತದೆ. ದುರ್ಯೋಧನ ಅಂದ್ರೆ ಆ ರೀತಿ ಕೂತಿದ್ದ, ಏನು ಸುಖ ಅವನಿಗೆ, ಏನು ಸುಖ ಇಲ್ಲ. ಆಮೇಲೆ ವಿರಾಟ ಪರ್ವ, ಪಾಂಡವರು ಅಜ್ಞಾತವಾಗಿ ವಾಸ ಮಾಡ್ತಾ ಇದ್ದ. ಇದು ಬಹಳ ಅರ್ಥವತ್ತಾದ ಮಾತು. ಪಾಂಡವರು ಅಂದ್ರೆ ಯಾರು? ಧರ್ಮಾದಿಗಳು. ರಾಜ್ಯಭಾರ ಯಾರದು? ದುರ್ಯೋಧನರು. ದುರ್ಯೋಧನ ರಾಜ್ಯಭಾರದಲ್ಲಿ ಪಾಂಡವರು ಹೇಗಿದ್ದಾರೆ? ಅಜ್ಞಾತವಾಗಿದ್ದಾರೆ. ಕಲಿಯುಗಾದ್ರೆ ದುರ್ಯೋಧನ ರಾಜ್ಯ. ಧರ್ಮಾದಿಗಳು ಪಾಂಡವರು ಹೇಗಿದ್ದಾರೆ ಅಂದ್ರೆ ಅಜ್ಞಾತವಾಗಿದ್ದಾರೆ, ಗೊತ್ತೇ ಸಿಗೋದಿಲ್ಲ. ಪಾಂಡವರು ಸಿಕ್ಕೊಂಡು ಹೋಗ್ಬೇಕಂತೆ ಏನು ಸಿಗ್ತಾರೆ, ಸಿಗೋದೇ ಇಲ್ಲ. ಎಷ್ಟು ಮಟ್ಟ ಕೇಳಿದನಂತ ಅವನು ದುರ್ಯೋಧನ ಕಡೆಯವರು ಗೊತ್ತಾ? ಪಾಂಡವರು ಸಿಗಲಿಲ್ಲ, ಬಹುಶಃ ಸತ್ತೋಗಿರ್ಬೇಕು ಅಂತ ಹೇಳಿದ್ರಂತವ್ರು. ನೆನ್ಪಿಟ್ಕೊಳ್ಳಿ, ಸತ್ತೋಗಿರ್ಬೇಕು. ಧರ್ಮಾದಿಗಳು ಸಾಯುತ್ತ ಸಾಧ್ಯ ಕಂಡಿ ಕಾಣದಿಲ್ಲ ಹೊರತು ಸಾಯೋದಿಲ್ಲ. ಅಜ್ಞಾತ ಪಾಸ ಅನ್ನೋ ಅರ್ಥವತ್ತಾದ ಮಾತು. ಕಲಿಯುಗದಲ್ಲಿ ಧರ್ಮಾದಿಗಳೆಲ್ಲ ಗುಪ್ತವಾಗಿರ್ತವೆ ಹೊರತು ಪ್ರಕಟವಾಗೋದಿಲ್ಲ. ಆ ಸರಸ್ವತಿ ಅನ್ನೋದನ್ನು ಗುಪ್ತಾನೆ, ಗುಳಿ ಹರಿದುವ ಸರಸ್ವತಿನೇ ಕಾಣೋದಿಲ್ಲ. ಎಷ್ಟು ನೀರಿದೆ ಗೊತ್ತಾದ್ರೊಳಗೆ? ಈ ಸ್ಯಾಟಲೈಟ್ ಇಂದ ಪಿಕ್ಚರ್ಸ್ ನೋಡಿ ಹೇಳ್ತಾರೆ ಸರಸ್ವತಿ ಇಲ್ಲೇ ಇಲ್ಲ ಅಂತ ವಾದ ಶುರು ಮಾಡಿದ್ರು. ಈಗ ಇದೆ ನೀರು ಎಷ್ಟಿದೆ ಅಂದ್ರೆ ಇಡೀ ಜಗತ್ತಿಗೆ 10,000 ವರ್ಷ ನೀರು ಕೊಡಬಹುದು ಅಂತ. ಇಡೀ ಜಗತ್ತಿಗೆ 10,000 ವರ್ಷ ನೀರು ಕೊಡೋಷ್ಟು ಗುಪ್ತಗಾಮಿ ನದಿ ಇದೆ ಸರಸ್ವತಿ ಅಂದ್ರೆ. ಇವತ್ತು ಅರ್ಥ ಆಗುತ್ತೆ, ಅನಂತ ಕಾಲದಲ್ಲಿ ಜ್ಞಾನ ಕೊಡೋಷ್ಟು ನಮ್ಮ ಶಾಸ್ತ್ರೋಮೂಲ ಗ್ರಂಥಗಳಲ್ಲೇ ಇದೇನು ಬೇಕಿದೆ. ಈಗ ನಮಗೆ ಆಚೆ ನಮಗೆ ಗುಪ್ತಗಾಮಿನಿ ಅದು ಬಂದಿದೆಯಾಗಿದೆ ಅಷ್ಟೇ, ಅದಿರೋದು ನಮಗೆ ಗೊತ್ತಿಲ್ಲ. ಆ ರೀತಿ ಆಗಿದೆ, ಅದಾಗಬಾರದು. ಮುಂದೆ ಉದ್ಯೋಗ ಪರ್ವ, ಉತ್ಕೃಷ್ಟವಾದ ಯೋಗ ಪರ್ವ. ಬಹಳ ಸುಲಭ, ಒಂದೇ ಮಾತಲ್ಲಿ ಹೇಳೋದಾದರೆ ಮಹಾಭಾರತದ ಸುಂದರಕಾಂಡ ಅಂದ್ರೆ ಉದ್ಯೋಗ ಪರ್ವ, ರಾಮಾಯಣದ ಉದ್ಯೋಗ ಪರ್ವ ಅಂದ್ರೆ ಸುಂದರಕಾಂಡ. ಬಹಳ ಸುಲಭ. ಅಲ್ಲಿ ಭಗವಂತನಿಗೋಸ್ಕರವಾಗಿ ಜೀವೋತ್ತಮನ ರಾಯಭಾರ, ಇಲ್ಲಿ ಜೀವೋತ್ತವರಾದ ಭೀಮಸೇನಾದಿ ಪಾಂಡವರಿಗೋಸ್ಕರವಾಗಿ ಕೃಷ್ಣನ ರಾಯಭಾರ, ಸರ್ವೋತ್ತಮನ ರಾಯ, ಎರಡು ರಾಯಭಾರಗಳೇ. ಅಲ್ಲಿ ಹನುಮಂತನನ್ನು ಕಟ್ಟಕ್ಕೆ ಪ್ರಯತ್ನ ಪಟ್ಟವನು ರಾವಣ, ಇಲ್ಲಿ ಕೃಷ್ಣನ ಪ್ರಯತ್ನ ಕಟ್ಟಕ್ಕೂ ದುರ್ಯೋಧನ, ಇಬ್ಬರು ಸರಿಯಾಗಿದ್ದಾರೆ. ಎರಡು ಕಟ್ಟ ಕಥೆಗಳಿವೆ. ಆದ್ರೆ ಇಬ್ರಿಗೇನಾಗಲೇ ಇಲ್ಲ ಹೇಳಿ ಬಂದು ಸಪುತ್ರ ಮಿತ್ರ ಬಾಂಧವೋ ವಿನಾಶ ಬಾಚು ಯಾಸ್ಯಸಿ. ಅಲ್ಲಿ ಲಕ್ಷ್ಮಿಯಾದ ಸೀತಾದೇವಿಯನ್ನು ಅವನು ಕೊಡಲಿಲ್ಲ, ರಾಜ್ಯಲಕ್ಷ್ಮಿಯಾದ ಇದನ್ನು ದುರ್ಯೋಧನ ಕೊಡಲಿಲ್ಲ. ಇಬ್ಬರು ಲಕ್ಷ್ಮಿಯರೇ, ರಾಜ್ಯಲಕ್ಷ್ಮಿ ಅಲ್ಲಿ ಸೀತಾಲಕ್ಷ್ಮಿ, ಆಕೆ ಮಹಾಲಕ್ಷ್ಮಿ. ಅನಂತರ ಯುದ್ಧ ಅನಿವಾರ್ಯ, ಅದು ಯುದ್ಧ ಕಾಂಡ, ಯುದ್ಧ ಪರ್ವ. ರಾಮಾಯಣದ ಯುದ್ಧ ನನಗೆ ಗಮನಿಸಿರ್ಬೇಕು ನೀವು, ರಾಮಾಯಣದ ದೊಡ್ಡ ಕಾಂಡ ಯುದ್ಧ ಕಾಂಡ. ಮಹಾಭಾರತದ ಅತಿ ಯುದ್ಧ ಪರ್ವಗಳಿರೋದು ಐದು ಯುದ್ಧ ಪರ್ವಗಳು, ಆದಿಪಂಚಕ, ಅವಶಿಷ್ಟ, ಅಷ್ಟ, ಮಧ್ಯದಲ್ಲಿ ಐದು. ನಿಮಗೆ ಗೊತ್ತಿರಲಿ, ಉದ್ಯೋಗ ಪರ್ವದಲ್ಲಿ ಕಥೆ ನಡೆದಿದ್ದ ಪಾಂಡವರಿಗೆ 72 ವರ್ಷ ಧರ್ಮರಾಜರಿಗೆ ಉದ್ಯೋಗ ಪರ್ವ ಶುರುವಾಗಿ, ಯುದ್ಧ ಶುರುವಾದಾಗ 72 ವರ್ಷ. ಆಮೇಲೆ ರಾಜ್ಯಭಾರ ಮಾಡಿದ ಯುದ್ಧ ಮುಗಿದ್ಮೇಲೆ 36 ವರ್ಷ. ಯುದ್ಧ ನಡೆದಿದ್ದು ಬರೀ 18 ದಿವಸ. ಮೊದಲು 72 ವರ್ಷಕ್ಕೆ 5 ಪರ್ವ ಇಡ್ತಾರೆ, ಕೊನೆ 36 ವರ್ಷಕ್ಕೆ 8 ಪರ್ವ ಇಡ್ತಾರೆ, 18 ದಿವಸಕ್ಕೆ 5 ಪರ್ವ ಇಡ್ತಾರೆ. ನೆನ್ಪಿಟ್ಟುಕೊಳ್ಳಿ, ಅಂದ್ರೆ ಯುದ್ಧ ಪರ್ವನೇ ಮಹಾಭಾರತ ಭಾರಿ ಜಾಸ್ತಿ. ರಾಮಾಯಣದಲ್ಲಿ ಯುದ್ಧ ಪರ್ವ ಜಾಸ್ತಿ, ಮಹಾಭಾರತದಲ್ಲಿ ಯುದ್ಧ ಪರ್ವ ಜಾಸ್ತಿ, ನಮ್ಮ ಸಂಸಾರದಲ್ಲಿ ಕುರುಕ್ಷೇತ್ರನೇ ಜಾಸ್ತಿ ಅಂತ. ಹೊಡೆದಾಟ ಹೊಡೆದಾಟಗಳೇ ಜಾಸ್ತಿ. ಒಂದು ಜೀವನದಲ್ಲಿ ಬರೀ ಆರ್ಭಟಗಳು, ಬರೀ ಕಲಹ, ಇಲಹ, ಹರಟೆ, ಇದರಲ್ಲೇ ಕಾಲ ಕಳೀತಾರೆ ಮನುಷ್ಯ. ಅರ್ಥ ಇರೋದಿಲ್ಲ. ಅದೇ ಧ್ವನಿ ಅಂತ ಕರೀತಾರೆ, ಪರ್ವದ ವಿಭಾಗದಲ್ಲಿ ಧ್ವನಿಯನ್ನು ಕೊಡ್ತಾರೆ. ಅದಕ್ಕೆ ಧ್ವನಿ ಎಂಬುದು ಕಾವ್ಯದ ಬಹಳ ಮುಖ್ಯವಾದ ಅಂಶ. ಅನಂತರ ಪಾಂಡವರು ರಾಜ್ಯಭಾರ ಮಾಡ್ತಾರೆ. ಭೀಷ್ಮರು ಹೋದರು. ಭೀಷ್ಮ ಪರ್ವ ಅಂದ್ರೆ ದುರ್ಯೋಧನ ಮೊದಲು ಯಾರನ್ನಿಟ್ಟಂತೆ? ಭೀಷ್ಮರನ್ನಿಟ್ಟ. ಭೀಷ್ಮರು ಯಾರು ಗೊತ್ತಾ? ಹೊಸುಗಳು. ಹೊಸುಗಳು ಅಂದ್ರೆ ಸಂಪತ್ತು, ಭ್ರಷ್ಟಾಚಾರಿಗಳು, ಶುರು ಲಂಚದಿಂದಲೇ ಶುರು ವ್ಯವಹಾರಗಳೆಲ್ಲ. ದುರ್ಯೋಧನ ಅಂದ್ರೆ ಭೀಷ್ಮರು ಮುಂದಿಟ್ಟಾಗ ಲಂಚದಿಂದಲೇ ಕಲಿಯುಗದ ಎಲ್ಲ ವ್ಯಾಪಾರಗಳು ಪ್ರಾರಂಭ. ಅಡ್ಜಸ್ಟ್ ಮಾಡ್ಕೊಂಡೇ ಶುರು ಮಾಡೋದು, ಒಂದು ನಡೀತಿರೋದಾಗಿ ಇನ್ನೊಂದು ಅಡ್ಜಸ್ಟ್ಮೆಂಟ್ಗಳೇ. ಧರ್ಮಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲ, ಅಧರ್ಮಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲ. ಎರಡನೇದಾಗಿ, ಇವತ್ತು ಆಫೀಸ್ಗೆ ಹೋಗೋರು ಇರ್ತಾರೆ, ಪೂಜೆ ಮಾಡೋರು ಇರ್ತಾರೆ. ಆಫೀಸ್ಗೆ ಹೋಗೋರು ಪೂಜೆಗೆ ಅಡ್ಜಸ್ಟ್ ಮಾಡ್ಕೊಡೋದಿಲ್ಲ, ಪೂಜೆ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ಪಾಪಡ್ತೇ ಇಲ್ಲೋದ್ರೆ ಅವ್ರು ತಿಂದು ಹಾಗೆ ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಅಂತ ದರಿದ್ರ ಕಾಲ ಇತ್ತು. ಆಮೇಲೆ ದ್ರೋಣ ಪರ್ವ. ದ್ರೋಣಾಚಾರ್ಯ ಯಾರು? ದ್ರೋಣಾದ್ಯ ಇಂದ್ರಿಯಾಣ್ಯವ, ಇಂದ್ರಿಯಗಳ ಪರ್ವ. ಅದು ಭೌತಿಕ ಸುಖಕ್ಕೋಸ್ಕರವಾಗಿ ಬರೀ ಇಂದ್ರಿಯಗಳು, ಹಣ, ಇಂದ್ರಿಯಗಳು. ಆಮೇಲೆ ಕರ್ಣ ಪರ್ವ. ಕರ್ಣ ಅಂದ್ರೆ ಕಿವಿ. ಇನ್ನೇ ಟಿವಿ ಪರ್ವ ಆಯ್ತಲ್ಲ, ಟಿವಿ ಪರ್ವ, ರಾಜೇಶ್ವರ ಪರ್ವ, ಇನ್ನೇನು ಇರೋದೇ ಇಲ್ಲ. ದುರ್ಯೋಧನ ಕರ್ಣ ಅಂತ ಹೇಳಿದ್ರೆ ಕೆಟ್ಟು ಹೋದ ಕರ್ಣ, ಅದು ಕೆಟ್ಟು ಹೋದ ಕರ್ಣ. ಕರ್ಣನ ಕೊಲ್ತಾರೆ ಪಾಂಡವರು, ಕೆಟ್ಟ ಕಿವಿನ ಕತ್ತರಿಸಿ ಹಾಕಿ ಅಂತ ಹೇಳಿದ್ದಾರೆ. ಹರಿಕಥಾ ಶ್ರವಣ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ ನೋಡೋ. ಕರ್ಣ ಪರ್ವವನ್ನ ಅರ್ಥ ಮಾಡಿಕೊಂಡಾಗ ಕರ್ಣ ಪರ್ವವನ್ನ ಮುಗಿಸಿದ್ದು ಅರ್ಜುನನಿಗೆ ಕರ್ಣ ಸಾಯ್ತಾನೆ. ಶ್ರವಣ, ಮನನ, ಧ್ಯಾನ ಅಂದ್ರೆ ಅರ್ಜುನ. ಅವನು ಮಾಡ್ತಾ ಹೋದ್ರೆ ಈ ಕೆಟ್ಟ ಕಿವಿ ಸಾಯುತ್ತೆ ಅಂತ, ಇಲ್ಲ ಹೋದ್ರೆ ಅದು ಇವನು ಸಾಯಿಸಿ ಬಿಡುತ್ತೆ. ಮತ್ತೆ ದುರ್ಯೋಧನ ಭಾರಿ ನಂಬಿಕೊಂಡಿದ್ದ ಕರ್ಣನನ್ನ, ಇವತ್ತು ಕಲಿ ನಂಬಿಕೊಡೋದು ಕರ್ಣನನ್ನೇ. ಇವತ್ತು ಜನಗಳಿಗೆಲ್ಲ ಸರ್ಕಾರ ಏನಾದರೂ ಆಗಲಿ ಟಿವಿ ನೋಡ್ತಾ ಕೂತ್ಬಿಡ್ತಾರೆ. ಸರ್ಕಾರ ಮಾಡಿದ ಟಿವಿ ಕೊಟ್ಟಿದ್ದು ಯಾತಕ್ಕೆ ಗೊತ್ತಾ? ನಮ್ಮ ತಟ್ಟೆಗೆ ಬರೆದ ಅವರೇ ನೋಡ್ಕೊಂಡು ಕೂತಿರ್ಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ನೋಡ್ಕೊಂಡು ಕೂತಿರ್ಲಿ ಅಂಬಾಡೆ ಇರ್ಬೋದು ಅಂತ ಹೇಳ್ಬಿಟ್ಟು ಹುಡುಗರು ಆಟಕ್ಕೆ ಬಿಟ್ಟು ಹೇಗೆ ದೊಡ್ಡವ್ರಿ ಮಾಡ್ಬೋದಲ್ಲ ಆ ರೀತಿ ನಿಲ್ಲಿಸಿದ್ದಾರಂತೆ. ಆಮೇಲೆ ಶಲ್ಯ ಪರ್ವ, ಗೂಂಡಾಗಿರಿ. ಎಲ್ಲಿ ನೋಡಿದ್ರು ಕೂಡ ಹೊಡಿ ಬಡಿ ಹೇಳಿದಲ್ಲ, ಗೂಂಡಾಗಿರಿ ಅಂದ್ರೆ ಶಲ್ಯ ಪರ್ವ. ಎಲ್ಲಿ ನೋಡಿದ್ರು ಟೆರರಿಸ್ಟ್ಗಳ ಕಾಲ. ಆಮೇಲೆ ದುರ್ಯೋಧನ ಪರ್ವ, ಅದು ಪ್ರತ್ಯೇಕ ಪರ್ವ ಇಲ್ಲ. ಶಲ್ಯ ಪರ್ವದ ಉತ್ತರ ಭಾಗನೇ ಪ್ರತ್ಯೇಕ ಪರ್ವ, ಕುಮಾರವ್ಯಾಸಾದಿಗಳು ಮಾಡಿದ್ದಾರೆ ಅಷ್ಟೇ. ಯಾಕೆ ಶಲ್ಯ ಪರ್ವದ ಭಾಗನೇ ದುರ್ಯೋಧನ ಸಾಯ ಗದಾ ಪರ್ವ, ಅದರಲ್ಲಿ ಉಪಪರ್ವ ಅಷ್ಟೇ. ದುರ್ಯೋಧನ ಅಂದ್ರೆ ಯಾರು? ಅಲ್ಟಿಮೇಟ್ ಕಲಿ. ಅಜ್ಞಾನ ಮಿಥ್ಯಾಮತಿ ರೂಪ ತೋಸು, ಅಜ್ಞಾನ ಮಿಥ್ಯಾಜ್ಞಾನಗಳೇ ದುರ್ಯೋಧನ ಪರ್ವ. ಆದ ತ್ರಿವೇದವ್ಯಾಸ ದೇವರು ವರ್ಣನೆ ಮಾಡ್ತಾ ಇದ್ದಾರೆ, ದುರ್ಯೋಧನ ಪರ್ವ, ಅಜ್ಞಾನ ಮಿಥ್ಯಾಜ್ಞಾನಗಳ ಪರ್ವ. ನಮಗೆ ಸಾಮಾನ್ಯ ಸಿಟ್ಟು ಬರುತ್ತೆ, ಕಲಿಯುಗದಲ್ಲಿ ಅಜ್ಞಾನ ಮಿಥ್ಯಾಜ್ಞಾನ ಜಾಸ್ತಿ ಅಂದರೆ ನಮ್ಮ ಪ್ರಕಾರ. ಆಧುನಿಕರ ಪ್ರಕಾರ ಇವತ್ತು ಭಾರಿ ಜ್ಞಾನ ಜಾಸ್ತಿ ಇದೆ ಅಂತ ತಿಳ್ಕೊಂಡಿರೋ ನಾವೆಲ್ಲ ಕೂಡ. ಏನ್ರಿ, ಇನ್ನು 2 ವರ್ಷದ ಹುಡುಗ ಇಡೀ ಜಗತ್ತಿನ ಕಾರ್ ವಿಷಯ ಎಲ್ಲ ಹೇಳ್ತಾನೆ. ಕೆಲವು ಹುಡುಗರನ್ನ ಕೇಳಿಬೇಕಾದ್ರೆ ಎಷ್ಟು ವೆರೈಟಿ ಕಾರ್ ಹೇಳ್ತಾರೆ ಅಂತ ನಾನು ನೋಡ್ ಕೂಡ ನೋಡಿರೋದಿಲ್ಲ. ಚಕ ಚಕ ಹೇಳ್ತಿರ್ತಾರೆ, ಏನೇನೋ ಹೇಳ್ತಿರ್ತಾರೆ, ನಮ್ಗೆ ಅರ್ಥನೇ ಆಗೋದಿಲ್ಲ ಅದೆಲ್ಲ ಕೂಡ. ನೋಡಿ ಎಷ್ಟು ಬುದ್ಧಿವಂತಿಕೆ ಅಂತ ಕೇಳಿದ್ರೆ, ದಡ್ಡ ಒಂದು ಬುದ್ಧಿವಂತ ಕರೆದ್ರೆ ಜನರಲ್ ನಾಡಿದ್ರೆ, ಕಥೆ ಕಾದಂಬರಿ ಓದಿರ ಬುದ್ಧಿವಂತ ಅಂತ ಕರೆಯೋದಿಲ್ಲ, ಟೆಕ್ಸ್ಟ್ ಬುಕ್ ಓದಿರೆ ಬುದ್ಧಿವಂತ ಅಂತ ಕರೀತಾರೆ. ಮತ್ತು ಲೋಕ ವಿಚಾರ ತಿಳ್ಕೊಂಡ್ರೆ ಬುದ್ಧಿವಂತನಲ್ಲ, ಭಗವದ್ ವಿಚಾರ ಶೂನ್ಯ. ಎಲ್ಲೋಡಿಗೆ ದೇವರು ಅಂದ್ರೆ ಎಲ್ಲಿದ್ದಾನೆ ಶುರು ಮಾಡ್ತಾರೆ. ನಮ್ಮ ಎರಡು ದೇವರು ಎಲ್ಲಿದ್ದಾನೆ ಅಥವಾ ನಾನೇ ದೇವರು, ತಗೊಂಡು ಏನ್ ಮಾಡ್ಬೇಕು ಇದರಿಂದ? ಈ ಮೂರನೇ ಎಲ್ಲಾ ದೇವರು, ಇನ್ನೊಂದು ಡೇಂಜರ್. ದೇವರು ಎಲ್ಲೂ ಇಲ್ಲ, ನಾನೇ ದೇವರು ಅಥವಾ ಎಲ್ಲೋ ಎಲ್ಲಾ ಕಡೆ ದೇವರೇ. ನಾವೇನು ಮಾಡಬೇಕಾಗಿಲ್ಲ. ನಾವು ಸಾರ ಸಂಧಾನಿ ಮಾಡಿ ಮಕ್ಕಳಿಗೆ ಹೇಳಿ ಅಂದ್ರೆ ಎಲ್ಲ ದೇವ್ರ ಕೈಯಲ್ಲಿದೆ. ಕಂಪ್ಯೂಟರ್ ಸೇರಿಸಿ ನಮ್ಮ ಕೈಯಲ್ಲಿದೆ ಹೋಗ್ತಾರೆ. ಕಂಪ್ಯೂಟರ್ ಸೇರಿ ಇವ್ರ ಕೈಯಲ್ಲಿದೆ, ಶಾಸ್ತ್ರ ಬಂದ್ರೆ ಎಲ್ಲ ದೇವ್ರ ಕೈ. ನಾವೇನ್ ಮಾಡಕ್ಕಾಗತ್ತೀಗ? ಪರಾಯಣವಾದ ಇದು ಒಂದು. ಭೀಮಸೇನ ದೇವರು ಹೇಳ್ತಾರೆ, ದೇವರನ್ನ ನಂಬದವನು ಎಷ್ಟು ಪರಮ ಪಾಪಿಯೋ. ದೇವರನ್ನ ನಂಬಿ ಎಲ್ಲಾ ದೇವರೇ ಮಾಡಿಸ್ತಾನೆ ಅಂತ ಹೇಳಿ ನಮ್ಮ ಕರ್ತವ್ಯ ಕರ್ತವ್ಯ ತಿಲಾಂಜಲಿ ಕೊಡ್ತಾನಲ್ಲ ಅವನು ಅಷ್ಟೇ ಪಾಪಿಷ್ಟ ಅಂತ ಆಚರಿಸಿದ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ನಾವಾಗ ಆ ಗುಂಪಿ ಸೇರ್ತಕ್ಕಂಥವ್ರು. ಒಂದು ಕಾಲಕ್ಕೆ ಧರ್ಮರಾಜ ಗುಂಪಿ ಸೇರ್ತಾ ಇದ್ದ, ಕಷ್ಟ ಭೀತಿಯಿಂದ ಸರಿ ಮಾಡ್ತಾರೆ. ಭೀಮ ದ್ರೌಪದಿಯರಿಂದ ಧರ್ಮರಾಜ ಸನ್ಮಾರ್ಗಕ್ಕೆ ಬರ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಿಜವಾದ ಅರ್ಥದಲ್ಲಿ ಎಷ್ಟು ಭಗವತ್ ಭಕ್ತರಾಗಬೇಕು ತೋರಿಸಿಕೊಡ್ತಾನೆ. ದುರ್ಯೋಧನ ಸತ್ತ, ಭೀಮಸೇನ ದೇವರಿಗೆ ಸತ್ತ, ಇದು ಮಹಾಭಾರತದ ಸಂದೇಶ. ದುರ್ಯೋಧನ ಯಾವುದಕ್ಕೂ ಸಾಯುವುದಿಲ್ಲ, ಗರಿ ಯಾವುದಕ್ಕೂ ಸಾಯುವುದಿಲ್ಲ, ಭೀಮಸೇನ ದೇವರ ಗದಾಪ್ರಹಾರಕ್ಕೆ ಸಾಯ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಮತ್ತು ಕಲಿಯುಗದಲ್ಲಿ ಇದ್ದೇವೆ, ಕಲಿ ನಮ್ಮನ್ನೇನು ಮಾಡಬಾರದು, ಅದಕ್ಕೆ ಭೀಮಸೇನ ದೇವರ ಬೆದರಿಗೆ ಇರಬೇಕು. ಅದು ಭೀಮಸೇನ ದೇವರು ಎದುರು ಹೇಗಿರ್ತಾರೆ ಅಂದರೆ ಸ್ವರಮೂಲ ಗ್ರಂಥ ಇದ್ರೆ ಭೀಮಸೇನ ದೇವರ ಮನೆಯಲ್ಲಿ ಇದ್ದಾರೆ ಅಂತ. ಅಲ್ಲಿ ಕಲಿ ನೋ ಎಂಟ್ರಿ, ಕಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಗೊತ್ತು ಆಲೌಟ್ ಇದ್ದರೆ ಸೊಳ್ಳೆ ಬರೋದಿಲ್ಲ ಗೊತ್ತು ನಮಗೆ, ಆದ್ರೆ ಸ್ವರಮೂಲ ಇದ್ರೆ ಪಾಪ ಬರೋದ್ರೆ ಗೊತ್ತಾಗಿಲ್ಲ ನಮಗೆ. ಅಂದ್ರೆ ನಿಮಗೆ ಆಲೌಟ್ ಗೊತ್ತು, ಸೊಳ್ಳೆ ಪಾಪ ಏನ್ ಮಾಡುತ್ತಾರೆ, ನಾಳೆ ಯಮದೂತರು ಸೊಳ್ಳೆನ ಅವರು ಕತೆ ಮುಗಿಸ್ಬಿಡ್ತಾರೆ ಹೇಳ್ತಾರೆ. ದುಸ್ಸಾಹ ದುಸ್ಸಹೋ ನರಕೋ ಬನ್ನಿ, ದುಸ್ಸಾಹ ಯಮಕಿಂಕರಾಹ ವಿಷಮಶ್ಚ ಅಂತಕ ಪಥ. ಆಚಾರ್ಯ ಹೇಳ್ತಾರೆ, ಏವಂ ಸಂಚಿತ್ಯ ಮನಸ ಪಾತಕಾದ್ ವಿನಿವರ್ತಾಯಿ. ಕೃಷ್ಣಾಮೃತ ಬಾಣ ಬಹಳ ಕಳಕಳಿಯಿಂದ ಬರೆದಂತ ಗ್ರಂಥ. ಸರುಮಲ ಗ್ರಂಥಗಳೆಲ್ಲ ಹಾಗೆ ತೀರ ಸಾಮಾನ್ಯರು ಹುಟ್ಟಬೇಕು ಅಂತ ಆಚಾರ್ಯ ಹೇಳ್ತಾರೆ. ಯೋಚನೆ ಮಾಡಿ ಯೋಚನೆ ಮಾಡಿ, ದಿನ ದಿನಕ್ಕೆ ನಾವು ಹತ್ರ ಆಗ್ತಿರೋದು, ಒಂದು ದಿವಸ ದಿವಸಕ್ಕೂ ಕೂಡ ನಾವು ಯವಲೋಕಕ್ಕೆ ಹತ್ರ ಆಗ್ತಾ ಇದ್ದೇವೆ, ಹಾಗಾಗಬಾರದು. ಅದಕ್ಕೆ ವಿಷ್ಣುಲೋಕಕ್ಕೆ ಹತ್ರ ಆಗಿ ಬದುಕಬೇಕು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಅಲ್ಲಿಗೆ ಪಾಂಡವರು ರಾಜ್ಯಭಾರ ಶುರು ಮಾಡ್ತಾ ಇದ್ದಾರೆ. ಧರ್ಮರಾಜನಿಗೆ ದೊಡ್ಡ ಶಂಕೆ ಪ್ರಾರಂಭವಾಯಿತು, ನಾನೀಗ ಅಧರ್ಮ ಮಾಡಿದೆ, ನಾನು ಅನ್ಯಾಯ ಮಾಡಿದೆ ಅಂತೇಳಿ ಭಾರಿ ದುಃಖ ಪಡ್ತಾನೆ. ಹಾಗೆ ಭಗವಂತನಾದ ಕೃಷ್ಣ ಭೀಷ್ಮರೊಳಗೆ ನಿಂತು ತಾನೇ ಉಪದೇಶವನ್ನು ಮಾಡ್ತಾನೆ, ದಿವ್ಯವಾದ ಉಪದೇಶವನ್ನು ಮಾಡ್ತಾನೆ. ಧರ್ಮಜನಿಗೆ ಅರ್ಥ ಆಯಿತು, ಆದರೆ ವೇದನೆ ಕಡಿಮೆ ಆಗಲಿಲ್ಲ. ನಾವು ಭೀಷ್ಮರನ್ನು ಕೊಂದ್ವಿ, ಇಂಥ ಜ್ಞಾನಿಗಳನ್ನು ಕೊಂದ್ವಿ ಅಂತ ಯೋಚನೆ ಮಾಡಿದಾಗ ಆಯಿತು. ಅಪಾಪೇ ಪಾಪ ಶಂಕಿತ್ವ ಅಶ್ವಮೇಧೈ ಯಜ ಅಚ್ಚುತ ಅಂತ ಹೇಳಿದ ತಕ್ಷಣ ಅಶ್ವಮೇಧ ಯಾಗ ಪ್ರಾರಂಭ ಮಾಡ್ತಾರೆ. ಅತ್ಯದ್ಭುತವಾದ ಅಶ್ವಮೇಧ ಯಾಗವನ್ನು ಮಾಡ್ತಾರೆ, ವಿಶ್ವದಾಖಲೆ ಅಶ್ವಮೇಧ ಯಾಗವನ್ನು ಮಾಡಿ. ಯಕ್ಷಿರಿ ಅಶ್ವಮೇಧ ಯಾಗದಿಂದ ಪಾಪದ ಪ್ರಶ್ನೆಯಲ್ಲ, ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ರೆ ವಿಶ್ವದಾಖಲೆಯ ರಾಜಸೋಯಾಗ, ವಿಶ್ವದಾಖಲೆ ಅಶ್ವಮೇಧ ಯಾಗವನ್ನು ಭಗವಂತ ಅವರ ಕೈಯಲ್ಲಿ ಮಾಡಿಸಿಬಿಟ್ಟು, ಇದರಿಂದ ಧರ್ಮರಾಜನ ಆತಂಕವೂ ಕೂಡ ಒಳ್ಳೆ ಪುಣ್ಯ ಕಾರ್ಯಕ್ಕೆ ಕಾರಣವಾಯಿತು. ನಿಜವಾಗಲೂ ಭೀಮಸೇನ ದೇವರಿದ್ದಕ್ಕೆ ಅದೆಲ್ಲ ಸಾಧ್ಯವಾಯಿತು. ಆ ಯಜ್ಞದಲ್ಲಿ 15 ವರ್ಷಗಳ ಕಾಲ ಹೇಳ್ತಾರೆ, ಪಾಯಸ ಸೌಟಿನ ಬಯಸ್ತಿದೆ ಎಲ್ಲ ಪಾಯಸ ಹರದ, ಪಾಯಸಗಳು ಹರಿತಾ ಇತ್ತು ಅಂತ. ಹಾಗೆ ತುಪ್ಪದ ರಾಶಿ ಎಲ್ಲ ಹರಿದರ ಹೋಗ್ತಾ ಇತ್ತಂತೆ. ಮುಟ್ಟಿದ್ದೆಲ್ಲ ಚಿನ್ನ, ಪಾಂಡವರ ಕಾಲಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ. ಅಂತ ಒಂದು ಅದ್ಭುತವಾದ ರಾಜ್ಯ ಯಾತಕ್ಕೆ ಬಂತು? ಧರ್ಮ ರಾಜ್ಯ ಆಡಿದ್ರೆ ಬೇಕಾದ ಸಿಗುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಧರ್ಮ ಇದ್ರೇನೆ ಇವತ್ತು ನಮಗೆ ಸುಖ ಶಾಂತಿ ಸಿಗ್ತದೆ. ಧರ್ಮರಾಜನೇ ರಾಜ್ಯ ಆಡಬೇಕಾದ್ರೆ, ಹರಿವಾಗಲ ರಕ್ಷಣೆ ಕೊಡ್ತಿರ್ಬೇಕಾದ್ರೆ ಸುಖ ಸಮೃದ್ಧಿಗಳು ತುಂಬಿ ಹೋಗಿತ್ತಂತೆ. ಜನೋಖಿಲೋ ವಿಷ್ಣು ಪರೋ ಬಹುವ, ಎಲ್ಲರೊಳಗೂ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ. ಇಂಥ ಪವಿತ್ರವಾದ ವಾತಾವರಣದಲ್ಲಿ ಪಾಂಡವ ರಾಜ್ಯಭಾರ ನಡೆದಿದೆ. ಆ ಮಧ್ಯರಾತ್ರಿಯ ಸಮಯದಲ್ಲಿ ಭೀಮಸೇನ ಜ್ಞಾನ ಕೊಟ್ಟ ಕತೆ ಕೇಳಿದ್ದೇವೆ. ಧರ್ಮರಾಜ ಒಂದು ದಿವಸ ತಪ್ಪು ಮಾಡಿದ, ಕೊಡೋದಿಲ್ಲ ಅಂತ ಹೇಳಲಿಲ್ಲ, ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದೆ. ಅಷ್ಟೇ ಇಟ್ಟಿಗೆ ನಗಾರಿ ಬರೆಸ್ಬಿಟ್ರಂತೆ, ಬೆಳಿಗ್ಗೆ ಕೊಡ್ತಿದ್ದೆ ನಗಾರಿ. ನಾವು ಕೊಡೋದಿಲ್ಲ ಅವ್ರಿಗೆ ಏನು ಬಾರಿಸ್ಬೇಕು, ನಮ್ಮನ್ನೇ ಬಾರಿಸ್ಬೇಕು, ನಗಾರಿ ಬಾರಿಸಬಾರ್ದು, ನಮ್ಮನ್ನೇ ಬಾರಿಸ್ಬೇಕು ಅಂತ ಹೇಳ್ತಾರೆ. ಭೀಮಸೇನ ದೇವರು ಬಾರಿಸಿದ ನಗಾರಿ ಜಗತ್ತಿಗೆ ಕೊಟ್ಟ ಎಚ್ಚರಿಕೆ. ಅದು ವಾಯುದೇವರು ಹೇಳ್ತಾರೆ ಎಚ್ಚರಿಕೆ ಇರಬೇಕು. ಧರ್ಮೇ ಹೇಳ್ತಾರೆ, ತ್ವರೇದ ಧರ್ಮಾರ್ಥಮಿತಿ ಅಸ್ಯ ಮತಂ ಪ್ರಪೂಜಯನ್, ಧರ್ಮೇ ತ್ವರಾವಾನಪಿ ಸಂಭೂವ. ಧರ್ಮರಾಜನಿಗೆ ಧರ್ಮ ಪ್ರಜ್ಞೆ ಕೊಟ್ಟ ಮಹಾಧೀರರು ಭೀಮಸೇನ ದೇವರು. ಅದಕ್ಕೆ ಸತ್ಯೇಚ ಧರ್ಮೇಚ ರಥಸ್ಸದೈವ ಪರಾಕ್ರಮೇ ಶತ್ರುಭಿರ್ ಅಪ್ರದೃಶ್ಯ. ಮಾತು ತಿಳ್ಕೊಂಡಾಗ ಎಂಥ ಗುರುಗಳು ನಮಗಿದ್ದಾರೆ, ಆಚಾರ್ಯ ಪವನೋಸ್ಮಾಕಂ, ನಮಗೆ ಸತ್ಯಧರ್ಮ ಗೊತ್ತಿಲ್ಲ, ಎಂದೂ ಬಿಡದ ಗುರುಗಳು ನಮಗಿದ್ದಾರೆ. ಇಂಥ ಭರವಸೆ ಸಿಕ್ಕರೆ ಮೋಕ್ಷದ ಹಾದಿ ನಮಗೆ ಎಷ್ಟು ಸುಲಭ ಆಗುತ್ತೆ. ಇದು ಭಾರತವನ್ನು ಕೇಳಿದಾಗ ನಮಗೆ ಧರ್ಮಶ್ರದ್ಧೆ ಜ್ಞಾನಶ್ರದ್ಧೆ ಅಷ್ಟು ಹೆಚ್ಚಬೇಕು. ಮುಂದೆ ರಾಜ್ಯಭಾರ ಧೃತರಾಷ್ಟ್ರನಿಗೆ ದ್ರೋಣಾಚಾರ್ಯರು ಸದ್ಗತಿ ಹೋಗಲಿಕ್ಕೆ ಕಾರಣ ಭೀಮಸೇನರು ಉಪದೇಶ. ಭೀಷ್ಮರಿಗೆ ಭೀಮಸೇನರು ಉಪನ್ಯಾಸ, ವಿಶೇಷವಾದ ಉಪದೇಶ ನಡೀತು. ಧೃತರಾಷ್ಟ್ರನಿಗೆ ಅವರೇ ಜ್ಞಾನ ಕೊಡಬೇಕು. ಅಥಾಂಬಿಕೇಯಂ ವಿಷಯೇಶು ಸಕ್ತಂ ದುಸ್ಸಂಗ ದುಷ್ಟಂ ಕೃತಭೂರಿ ದೋಷಂ ಸಮಸ್ತ ರಾಜಾಪ್ಯಯ ಹೇತುಭೂತಂ ನಿಚಾಯ್ಯತಂ ಮಾರುತಿ ರನ್ವ ಕಂಪತ. ಅನುಕಂಪದು ಎಷ್ಟು ಕುರುಡ ಇವನು ನೋಡಿ, ಕುರುಡನ ಮೇಲೆ ಅನುಕಂಪ. ನಾವೆಲ್ಲ ಅಜ್ಞಾನದಿಂದ ಕುರುಡು, ನಮ್ಮ ಮೇಲೆ ವಾಚಾರಿ ಭಾರಿ ಅನುಕಂಪ. ಏನ್ ಮಾಡಿದ್ದಾರೆ ಎಲ್ಲ ತೋರಿಸ್ತಾ, ಈ ಕುರುಡನ ಈ ಕುರುಡನ 100 ಮಕ್ಕಳನ್ನು ಕೊಂದಿದ್ದು ನಾನೇ, 2 ಕೈಗಳಿಂದ ಕೊಂದೆ, ಒತ್ತಿ ಒತ್ತಿ ಹೇಳಿದಾಗ ಉತ್ತರಾಷ್ಟ್ರನಿಗೆ ಭಾರಿ ದುಃಖ ಆಯ್ತು. ಆದ್ರೆ ಭೀಮಸೇನ ಮಾತು ಅರ್ಥ ಆಗಲಿಲ್ಲ. ಭೀಮಸೇನ ಮಾತು ಸ್ವರೂಪಲ ತಕ್ಷಣ ಅರ್ಥ ಆಗ ಟೀಕಾ ಬೇಕಂದ್ಕೊಂದು ವಿದುರ ಟೀಕಾ ಬರದ ಅದಕ್ಕೆ. ನೋಡು ಹಾಗೆಲ್ಲ ಅಲ್ಲ, ಭೀಮಸೇನ ಬೈತಾ ಇಲ್ಲ, ಉದ್ಧಾರ ಮಾಡ್ತಿದ್ದೆ ಅಂತ ತಿಳ್ಕೊಂತ ಹೇಳ್ತಾರೆ. ಭೀಮಸೇನ ಉದ್ಧಾರ ಮಾಡ್ತಿರೋ ನಿನ್ನ, ಇವರೆಲ್ಲ ತಿನಿಸಿ ತಿನಿಸಿ ಹಾಳು ಮಾಡ್ತಿದ್ದಾರೆ, ಆತ ಬೈದು ಬೈದು ಉದ್ಧಾರ ಮಾಡ್ತಿದ್ದಾನೆ ಅಂತ ಹೇಳಿದ. ಬೈದು ಬೈದು ಉದ್ಧಾರ ಮಾಡ್ತಿದ್ದಾರೆ, ಯಾಕೆಂದ್ರೆ ವಿರಕ್ತಿ ಬರಬೇಕು. ಊಟ ಮಾಡಿಕೊಂಡು ಹೋದ್ರೆ ಜೀವನ ಅಲ್ಲ, ಪಾಠ ಮಾಡಿಕೊಂಡು ಹೋದ್ರೆ ಜೀವನ ಅಂತ ಹೇಳಿದ್ದಾರೆ. ಊಟಕ್ಕೂ ಪಾಠಕ್ಕೂ ವ್ಯತ್ಯಾಸ ಇದೆ. ಇವತ್ತು ನೋಡಿ, ಈ ತಟ್ಟೆಯಲ್ಲಿ ತಿದ್ದು ಹೊಟ್ಟೆಗೆ ಹೋದ್ರೆ ಊಟ, ತಟ್ಟೆಗೆ ಹೊಟ್ಟೆಗೆ ಹೋದ್ರೆ ಊಟ ಅಂತೇಳಿ, ಪುಸ್ತಕದಲ್ಲಿ ಮಸ್ತಕ್ಕೆ ಹೋದ್ರೆ ಪಾಠ ಅಷ್ಟೇ. ಪುಸ್ತಕದಲ್ಲಿ ಮಸ್ತಕ್ಕೆ ಹೋಗ್ಬಿಟ್ರೆ ಹೋಯ್ತು, ಇದು ಇಲ್ಲಿಗೆ ಇರಬೇಕು ಇಲ್ಲಿಗೆ ಇರಬೇಕು, ಇಲ್ಲಿಗೆ ಇಳಿತಾನೆ ಇಲ್ಲಿಗೆ ಏರ್ತಾನೆ, ಅಷ್ಟೇ ವ್ಯತ್ಯಾಸ. ಹೊಟ್ಟೆ ತಿಂದ್ರೆ ಇಡೀ ಹೊಟ್ಟೆ ಭಾರ ಕುತ್ಕೊಂಡ್ಬಿಡ್ತಾರೆ, ದಾರ ಬಂದ್ರೆ ಮೇಲಕ್ಕೆ ಏರ್ತಾರೆ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ವಿಹವಿದ್ಯತೆ. ಈ ದೃಷ್ಟಿಯಲ್ಲಿ ಭೀಮಸೇನ ದೇವರ ಮಾತಿಗೆ ವಿತರಣ ವ್ಯಾಖ್ಯಾನ ಅಂದ್ರೆ ಒಂದೇ, ಶ್ರೀಮದ್ ಆಚಾರ್ಯರ ಮಾತಿಗೆ ಪದ್ಮನಾಭತೀರ್ಥರು ದೇತೀರ್ಥಾದಿ ಮಹಾನುಭಾವರ ವ್ಯಾಖ್ಯಾನ ಅಂದ್ರೆ ಒಂದೇ. ಅದೂರಬಿ ತಿಳಿದ ಹೋದರೆ ಹರಿದಾಸರ ವ್ಯಾಖ್ಯಾನ ಇದೆಯಲ್ಲ, ಎಚ್ಚತ್ತು ಇರ ಕಂಡ್ಯ ಮನವೇ ನಮ್ಮ ಅಚ್ಯುತನ ಅಂದ್ರಿಯ ನೆನೆ ಕಂಡ್ಯ ಮನವೇ. ಇನ್ನು ಮುಂದುವರಿಸಿ ತಕ್ಷಣ ವೇದವ್ಯಾಸರನ್ನು ಕಳಿಸಿಬಿಡ ಆತನ ಅಂತ ಹೇಳ್ತಾರೆ. ಅಂತ ಹೋಗ್ತಾನೆ, ದೊಡ್ಡ ಸಾಧನೆ ಮಾಡ್ತಾನೆ ವೇದವ್ಯಾಸ. ಇಷ್ಟು ಅದ್ಭುತವನ್ನು ತೋರಿಸ್ತಾರೆ, ಸತ್ತವ್ರನ್ನ ಬದುಕಿಸಿ ತೋರಿಸ್ತಾರೆ. ಇವತ್ತು ಬದುಕ್ತವ್ರನ್ನ ಸಾಯಿಸೋ ವ್ಯವಸ್ಥೆ ಬೇಕಾದಷ್ಟಿದೆ. ಸತ್ತವ್ರನ್ನ ಬದುಕಿಸ್ತಾರೆ, ಎಲ್ಲರನ್ನೂ ಕೂಡ. ಯಾವತ್ತು ಹೇಗಿದ್ರಲ್ಲ ಹಾಗೆ ಬಂದರಂತೆ. ಎಂಥ ಒಂದು ವೇದವ್ಯಾಸ ದೇವರು, ಅವರನ್ನ ಕಶ್ಚಂದ ಋಷಿ ಅಂದ್ರೆ ಏನಾದ್ರು ಬುದ್ಧಿ ಇದೆ ಜನಗಳಿಗೆ? ಆ ಕಥೆಯ ಜನ ಅದನ್ನು ಕೇಳಿಲ್ಲ, ಮಹಾಭಾರತ ಕೇಳೋರಿಗೆ ಕೇಳೋದು ಬರದಿಲ್ಲ. ಪಂಪ ರನ್ನ ಕುಮಾರವಾಸ ಯಾರೂ ಅದನ್ನು ಬರದಿಲ್ಲ, ವ್ಯಾಸರ ಮೇಲೆ ತಿಳಿದಿಲ್ಲ. ಅದನ್ನು ಭಾಗ ಓದಿದವರೆಲ್ಲ ಅರ್ಥ ಮಾಡ್ಕೋತಾರೆ. ವೇದವ್ಯಾಸರು ಸಾಕ್ಷಾತ್ ಇಡೀ 18 ಅಕ್ಷೋಣಿ ಸೇನೆ ತಂದಿರಿಸಬೇಕಾದ್ರೆ ಓಂ ಜನ್ಮಾದ್ಯಶಯತಃ ಓಂ ಅದನ್ನು ಮಾಡಿ ತೋರಿಸಿದರು. ಮುಂದೆ ಧೃತರಾಷ್ಟ್ರ ಸದ್ಗತಿ ಹೋದ್ರು, ಇಷ್ಟೆಲ್ಲ ಮಾಡಿದ್ದಕ್ಕೆ ಸದ್ಗತಿ ಹೋದ, ಇಲ್ಲ ಹೋದ್ರೆ ಹೋಗ್ತಿರ್ಲಿಲ್ಲ. ದೃಷ್ಟಾಂತ ಬೇಕಾ ಅಂತ ಒಂದು ದೃಷ್ಟಾಂತ ಇದೆ. ತಾರ ಏನ್ ಮಾಡಿದ್ದು? ಸೂರ್ಯಜಸ್ಯ ಅಂಗಸಂಗ ಸುಗ್ರೀವನ ಸಹವಾಸ ಮಾಡಿದ್ರು. ಎಷ್ಟು ಪಾಪ ಬಂತು ಗೊತ್ತಾ? ಆಚಾರ ಹೇಳ್ತಾರೆ, ತಾರಾ ದೇಹೇ ಸೂರ್ಯಜಸ್ಯ ಅಂಗ ಸಂಗಾತ್ ಸ್ವರ್ಗಂ ನಾಗಾತ್ ಅಂತರಿಕ್ಷಾದಿಹಾಸಿ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತವಳು, ಮೂಲ ರೂಪ ಸೇರ್ಕೊಳಕ್ ಆಗ್ಲಿಲ್ಲ ಆ ಪಾಪದಿಂದಾಗಿ. ಎಷ್ಟು ದಿವಸ ಕಾಯ್ಬೇಕಾಗಿತ್ತು ಗೊತ್ತಾ? 2 ಕೋಟಿ ವರ್ಷ ಕಾಯ್ಬೇಕಾಯ್ತು. ಇದು ಅರ್ಜುನನಾಗಿ ಹುಟ್ಟಿದ, ಅವಾಗ ಅರ್ಜುನ ಸಂಘದ ಪವಿತ್ರಳಾದ, ಆಮೇಲೆ ಸ್ವರ್ಗಕ್ಕೆ ಹೋದ್ಲಂತೆ. 2 ಕೋಟಿ ವರ್ಷ ಧೃತರಾಷ್ಟ್ರ ಮಾಡಿರೋದು ಸಮಸ್ತ ರಾಜಾಪ್ಯಯ ಹೇತುಭೂತಂ. ಎಷ್ಟು ದುಃಖ ಪಡಬೇಕಾಗಿತ್ತು. ಭೀಮಸೇನ ದೇವರು ಏನ್ ಮಾಡಿಸಿದ್ರು? 3 ವರ್ಷ ತಪಸ್ಸು ಮಾಡಿಸಿ ಸದ್ಗತಿ ತರಿಸಿ. ಇದು ಅರ್ಥ ಮಾಡಿಕೊಂಡ್ರೆ ಕಲಿಯುಗದಲ್ಲಿ ನಡೆದ ಘಟ್ಟ ಇದು. ಒಂದು ನಡೆದ ಕಲಿಯುಗ ತಾನೇ ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋಪತ. ಬೇರೆಯವರ ಕೋಟಿಗಷ್ಟೇ ವರ್ಷದ ಸಾಧನೆಯನ್ನ ಕಲಿಯುಗದಲ್ಲಿ ಕೆಲವೇ ವರ್ಷಗಳಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಖುಷಿ ನಮಗೆ. ಅಂತ್ಯಕಾಲಕ್ಕೆ ಮಾಡಿದ್ರೆ ಆಯ್ತು ಬಿಟ್ಬಿಡ್ತಾರೆ, ರಿಟೈರ್ ಆದ ಮೇಲೆ ಅಂತ ಹೇಳ್ತಾರೆ. ಇವರೇ ಮೊದಲು ಕೆಲಸದ ರಿಟೈರ್ ಆಗಿ ದೇಹದ ರಿಟೈರ್ ಆಗಿಬಿಡ್ತಾರೆ. ಮೊದಲಿರ್ತಾರೆ ದೇಹ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಾವು ಸಾಧನೆ ಮಾಡಬೇಕು. ಕೋಡು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಧೃತರಾಷ್ಟ್ರನ ಕಥೆ. ಧೃತರಾಷ್ಟ್ರ ಆತನ ಹೆಸರು, ಧೃತರಾಷ್ಟ್ರ. ಪಾಂಡವರ ರಾಷ್ಟ್ರವನ್ನು ಹಿಡ್ಕೊಂಡಲ್ಲ ಧೃತರಾಷ್ಟ್ರ. ಅವನು ಕೊನೆಗೂ ಕೂಡ ಇವತ್ತು ಹಾಗೇನೆ, ದೇವರು ಕೊಟ್ಟ ದೇಹ, ಧೃತ ದೇಹರು ನಾವು. ಆದ್ರೆ ಮಾಡಿದ್ದೇನು? ಮಕ್ಕಳಿಗೆ ಮಕ್ಕಳಿಗೆ ಅಂತ ಮಾಡಿಕೊಂಡು ಇವತ್ತೆಲ್ಲ ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳಿಗೆ. ಅವರೆಲ್ಲ ಇನ್ನಾಗಿ ಕೊಡ್ತೀವಿ, ಇವರಿಗೆ ಟಾಟಾ ಮಾಡ್ತಾರಷ್ಟೆ. ಮಕ್ಕಳಿಗೆ ಎಲ್ಲ ಕೊಡ್ತಾರೆ, ಅವ್ರು ಟಾಟಾ ಮಾಡಿ ಬೆಳ ತಗೊಂಡು ಹೋಗ್ಬಿಡ್ತಾರಷ್ಟೆ. ಇವತ್ತು ಮಕ್ಕಳಿಗೆ ಏನು ಕೊಟ್ಟರು ನಮ್ಮನ್ನು ಕೈ ಬಿಡ್ತಾರೆ, ಜ್ಞಾನ ಕೊಟ್ಟರೆ ಮಾತ್ರ ನಮ್ಮನ್ನು ಹಿಡಿತಾರೆ ಅಂತ ಹೇಳೋದಕ್ಕೆ ಅಪೂರ್ವವಾದಂತಹ ಪ್ರಸಂಗವನ್ನು ನಾವು ಕಾಣ್ತಾ ಇದ್ದೇವೆ. ಬಹಳ ವಿಶಿಷ್ಟವಾದಂತಹ ಉಪದೇಶವನ್ನು ಭೀಮಸೇನ ದೇವರು ಕೊಟ್ಟು ಉದ್ಧಾರ ಮಾಡಿದರು. ಆಮೇಲೆ ಏನಾಯ್ತಂತೆ, ಭಗವಂತನಾದ ಕೃಷ್ಣ ವಿಶೇಷ ರೀತಿಯಲ್ಲಿ ಒಂದು ಅನುಗ್ರಹ ಮಾಡ್ತಾ ಇದ್ದಾನೆ. ಮತ್ತೊಂದು ದೀಕ್ಷಾಂ ಪ್ರಪೇದೆ ದುಷಡಟ್ಟ ಸತ್ರೇ ಅಂತ ಹೇಳ್ತಾರೆ. ಕೃಷ್ಣ ದೀಕ್ಷೆಯನ್ನ ಒಂದು ಹೊತ್ತಿನಂತೆ. ಇದೆಲ್ಲ ಮುಗೀತು. ಆಗಿನ ಕಾಲ ಹೇಗಿತ್ತು ನೋಡಿ, ಪಾಂಡವರು 15 ವರ್ಷ ಯಜ್ಞ ಮುಗೀತು, 3 ವರ್ಷ ಈ ಕಥೆ ಮುಗೀತು. ಕೃಷ್ಣ ಏನ್ ಮಾಡ್ತಾನಂತೆ, ದೀಕ್ಷಾಂ ಪ್ರಪೇದೆ ಅಥ ಕುರುಕ್ಷೇತ್ರ ಮವಾಪ್ಯ ಕೃಷ್ಣ ದೀಕ್ಷಾಂ ಪ್ರಪೇದೆ ದುಷಡತ್ತ ಸತ್ರೇ. 12 ವರ್ಷಗಳ ಒಂದು ದೊಡ್ಡ ಯಾಗವನ್ನು ಶುರು ಮಾಡ್ತಾನೆ ಕೃಷ್ಣ ಕುರುಕ್ಷೇತ್ರದಲ್ಲಿ. ಪಾಂಡವರ ಯಾಗ ಮುಗೀತು, ಕೃಷ್ಣನ ಯಾಗ ಶುರುವಾಯಿತು. ಇದು ಹೇರಬೇಕು. ಉಪನ್ಯಾಸ ಮುಗಿತು, ಮತ್ತೊಂದು ಉಪನ್ಯಾಸ, ಮತ್ತೊಂದು ಪಾಠ, ಮತ್ತೊಂದು ಮಂಗಳ. ಇದು ನಮ್ಮ ಜೀವನದ ಮಂಗಳಕ್ಕೆ ಸಾಧನ. ಮುಗೀತು ಅಂತ ಬಿಡಬಾರದು, ಮತ್ತೊಂದು ಶುರು ಮಾಡಬೇಕಂತೆ. ಭಗವಂತ ಕುರುಕ್ಷೇತ್ರದಲ್ಲಿ ಧ್ಯಾನ ಮಾಡಬೇಕು. ನಾವು ಅಲ್ಲಿ ಹೋಗಿಬಿಟ್ಟು ಕುರುಕ್ಷೇತ್ರದಲ್ಲಿ ಭಗವಂತ 12 ವರ್ಷಗಳ ಕಾಲ, 18 ವರ್ಷ ಯುದ್ಧ ನಡೆದ್ರೆ 12 ವರ್ಷ ಯಜ್ಞ ಮಾಡ್ತಾನೆ ಭಗವಂತ. ಮತ್ತು ಕುರುಕ್ಷೇತ್ರ ಯುದ್ಧ ಭೂಮಿ ಅಂತ ಪ್ರಸಿದ್ಧ ಆಗಿದೆ ಅಷ್ಟೇನೆ. ಕೃಷ್ಣ ಯಜ್ಞ ಮಾಡಿದ ಭೂಮಿ ಅಂತ ನಮಗೆ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರೆ 12 ವರ್ಷಗಳ ಕಾಲ ಕೃಷ್ಣ ಯಜ್ಞ ಮಾಡಿದ್ದಾನೆ. ಅದಕ್ಕೆ ಅವರಿವರಲ್ಲಂತೆ ಬ್ರಹ್ಮಾದಿ ದೇವತೆಗಳು ಅಟೆಂಡೆನ್ಸ್, ಅದಕ್ಕೆ ಬ್ರಹ್ಮಾದಿ ದೇವತೆಗಳು ಸುಮ್ಮನೆ ಓಡಾಟ ಸಾಚಿವ್ಯಂ ಪರಮಾತ್ಮನ ಸೇವಕರಾಗಿ ಓಡಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅಂದ್ರೆ ದೇವತೆಗಳು ಎಂತಹ ಯೋಗ ಅದು. ಭಗವಂತನ ಹತ್ರಕ್ಕೆ ಬಂದಾಗ ರಾಮಾವತಾರಕ್ಕೊಂದು ಮಾತು ಹೇಳ್ತಾರೆ. ರಾಮದೇವರು ರಾಜ್ಯ ಆಡಬೇಕಾದ್ರೆ ಬ್ರಹ್ಮರುದ್ರಾದಿ ದೇವತೆಗಳಲ್ಲ, ಸಬ್ರಹ್ಮ ರುದ್ರ ಮರುದಶ್ರಿ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ. ಪ್ರತಿನಿತ್ಯ ಬ್ರಹ್ಮಾದಿ ದೇವತೆಗಳ ಬಂದು ರಾಮದೇವರಿಗೆ ಶಿರಸಾ ವಂದಿಸಿ ನಮಸ್ಕಾರ ಮಾಡಿ ಹೋಗ್ತಿದ್ರಂತೆ. ಎಲ್ಲರೂ ಕಣ್ಣಿಗೆ ಕಾಣ ಆಗಿ ಗುಟ್ಟ ಯಾವಾಗ ಮಾಡ್ತಾರೆ ಬಿಡಿ, ಕಣ್ಣಿಗೆ ಕಾಣ ಬರ್ತಿದ್ರಂತೆ. ಕೃಷ್ಣಾವತಾರ ಕಾಲಕ್ಕೆ ಆಯ್ತು ಅಂದ್ರೆ ಅಲ್ಲೂ ಆಯ್ತು ಅಂತ ಹೇಳಿದ್ದಾರೆ. ಕುರುಕ್ಷೇತ್ರದಲ್ಲಿ ಕೃಷ್ಣ ಇದ್ದಾಗ ರಾಷ್ಟ್ರಯಾಗದಲ್ಲಿ ಒಮ್ಮೆ ಆಗಿತ್ತು, ಎಲ್ಲರೂ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ 12 ವರ್ಷಗಳ ಕಾಲ. ಅದಕ್ಕೆಲ್ಲ ಹೊತ್ತಿಲ್ಲ, ಸ್ವಲ್ಪ ಹೊತ್ತಿಗೆಲ್ಲ ಮನೆಗೆ ಹೋಗಿ ಹೊತ್ತು ಬಂದಿದ್ದೀವಿ ಈಗಾಗಲೇ. ಆದಷ್ಟು ಬೇಗ ಪಾಂಡವ ಸರ್ಕಾರ ಒಳ ಬೇರೆ ಮಾಡಬೇಕಾಗಿದೆ, ಈಗ ಆದಷ್ಟು ಫಾಸ್ಟ್ ಆಗಿ ಮುಗಿಸ್ತೀನಿ. ಅಲ್ಲಿ ಏನ್ ನಡೀತು ಅಂದ್ರೆ ಅದೆಲ್ಲ ವಿಚಾರ ಒಂದು ಮಾತಿನಲ್ಲಿ ಹೇಳ್ಬಿಡ್ತಾರೆ ಆಚಾರ್ಯ. ಅಲ್ಲಿ ಎಷ್ಟು ಜನ ಸೇರಿದ್ರು ಗೊತ್ತಾ? ಅಲ್ಲಿ ಹ್ಯಾಗ ಹೇಳ್ಬೋದು, ಒಂದು ಕಾವ್ಯ ಒಂದು ಶಾಸ್ತ್ರ. ಆಚಾರ್ಯ ಹೇಳ್ತಾರೆ, ಕೃಷ್ಣ ಬಂದವ್ರನ್ನ ಕಳಿಸ್ಕೊಳಕ್ ಒಂದು ವರ್ಷ ಬೇಕಾಯ್ತು ಅನ್ಬಿಡ್ಬೋದು, ಆ ಕ್ರೌಡ್ ಕ್ಲಿಯರ್ ಮಾಡಕ್ ಒಂದು ವರ್ಷ ಬೇಕಾಯ್ತು ಅಂದ್ರೆ ಎಷ್ಟು ಜನ ಸೇರಿರ್ಬೋದು. ಇದು ಆ ಕಾಲದ ಯಜ್ಞದ ಒಂದು ಸಮಾರಂಭ. ಅತ್ಯದ್ಭುತವಾದ ರೀತಿಯಲ್ಲಿ ಯಜ್ಞ ಮುಗಿತು. ಆಮೇಲೆ ಬ್ರಹ್ಮಾದಿ ದೇವತೆಗಳನ್ನು ನೋಡಿದರು, ಕೃಷ್ಣನ ಕೇಳಿಕೊಂಡ್ರು, ಕೃಷ್ಣ ನೀನು ಇಲ್ಲಿದ್ರೆ ನಮ್ಮ ಲೋಕ ಯಾರು ಕೇಳೋದೇ ಇಲ್ಲ. ಏಕೆ ವಿರಿಂಚಿಯ ಲೋಕಸ್ಯ ಸಮಾ ಗುಣೋನ್ನತವು ರಾಮಾವತಾರ ಕಾಲಕ್ಕೆ ಹಾಗಾಗಿಬಿಟ್ಟೆ. ಬ್ರಹ್ಮಲೋಕ ವೈಕುಂಠ ಬೇಕು ಅನಿಸ್ತಾನೆ ಇಲ್ಲ. ಎಲ್ಲೇ ಊಟ ತಿಂಡಿ ಎಲ್ಲ ಆಗ್ತಿದ್ರೆ ವಿದ್ಯಾಪೀಠರ ಸಾಕು, ಮನೆಗೆ ಹೋಗಬೇಕು ಅನಿಸೋದಿಲ್ವಲ್ಲ. ಹಾಗಾಗಿ ಸಕಾಲ ಊಟ ತಿಂಡಿ ಇಲ್ಲೇನು ಯೋಚನೆ ಇಲ್ಲ, ತಟ್ಟೆ ಲೋಟ ಕೂಡ ಎಲ್ಲ ಫ್ರೀ ಆದ್ರಿಂದ ಆರಾಮಾಗಿ ಬಿಡ್ತಾರೆ. ರಾಮದೇವರ ಇವತ್ತು ನಮಗೆ ಕೆಲವು ದಿವಸ ಈಗಾದ್ರೆ ಯಾವ ವಾತಾವರಣ ನಡೆದೋಗ್ಬಿಟ್ಟಿತ್ತಂತೆ. ರಾಮರಾಜ್ಯ ಧರ್ಮರಾಜ್ಯಗಳಲ್ಲಿ ಯಾವ ಎಲ್ಲ ಬ್ರಹ್ಮಲೋಕನೇ ಮರ್ತುಬಿಟ್ರೆ ಜನಗಳೆಲ್ಲ ಕೂಡ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ದೊಡ್ಡವ್ರನ್ನ ನಾವು ಪ್ರಾರ್ಥನೆ ಮಾಡಿ ಕರೆಸಬೇಕು, ಪ್ರಾರ್ಥನೆ ಮಾಡಿ ಗೌರವ ಕೊಟ್ಟು ಕಳಿಸ್ಬೇಕು, ಎರಡೂ ಆಗಬೇಕು. ಅವರೆಲ್ಲ ಕೃಷ್ಣ ಹೇಳಿದ್ದಕ್ಕೆ ಪ್ರಾರ್ಥನೆಗೆ ಅವತಾರ ಮಾಡಿದ್ದೆ, ನೀನೀಗ ಪರಂಧಾಮಕ್ಕೆ ಬರಬೇಕು ಅಂತ ಕೇಳ್ಕೊತಾರೆ. ಕೃಷ್ಣ ಆಯ್ತು ಅಂತ ಹೇಳ್ತಾನೆ. 104 ವರ್ಷ ಆಗಿತ್ತು, 104 ಇನ್ನೂ 2 ವರ್ಷ 4 ತಿಂಗಳು ಕೃಷ್ಣ ಇದ್ದು ಅಲ್ಲಿಂದ ಹೊಳ್ಳಕ್ಕೆ ತಯಾರಿ ಮಾಡ್ಕೊತಾ ಇದ್ದಾನೆ. ಎಲ್ಲ ದುಶ್ಚಕನ ಕಾಣಲಿಕ್ಕೆ ಶುರುವಾಗ್ತಾ ಇದೆ. ಅದೇ ಸಮಯದಲ್ಲೇ ಭಾಗವತ ಏಕಾದಶಿ ನಡೀತಾ ಇದೆ, ಉದ್ಧವರಿಗೆ ಉತ್ಪ್ರೇಷೆ ಮಾಡ್ತಾನೆ ಕೃಷ್ಣ. ಅದೆಲ್ಲ ಅಲ್ಲೇ ನೋಡಬೇಕು ಭಾಗವತದಲ್ಲಿ. ಆ ಸಮಯದಲ್ಲಿ ಕೃಷ್ಣ ಎಲ್ಲರನ್ನು ಕೂಡ ಭಾರಿ ದುಶ್ಚಕನ ಕಾಣ್ತಾ ಇವೆ, ನಾವು ಇಲ್ಲರೂ ಬೇಡ, ಎಲ್ಲ ಪ್ರವಾಸಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೊರಟುಬಿಡ್ತಾರೆ. ಅಲ್ಲಿ ದೇಹ ಬಿಡಬಾರದು, ಪ್ರವಾಸದಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ಆಚಾರ ಒಳ್ಳೆ ನಿರ್ಣಯ ಕೊಡ್ತಾರೆ. ಪುಣ್ಯಕ್ಷೇತ್ರೇ ಪಿತು ವೃತಿ ಸ್ವಗೃಹೇ ನಾತಿ ಧರ್ಮದ. ಒಬ್ಬ ಮನುಷ್ಯ ಅಂತ್ಯಕಾಲದಲ್ಲಿ ಇದ್ದ ಕ್ಷೇತ್ರದಲ್ಲೇ ಸಾಯಬಾರದು, ಬೇರೆ ಕಡೆ ಹೋಗಿ ಸಾಯ್ಬೇಕು ಅಂತ ಹೇಳ್ತಾರೆ. ಪುಣ್ಯಕ್ಷೇತ್ರವಾಗಿದ್ರೆ ಪುಣ್ಯಕ್ಷೇತ್ರವಾಗಿದ್ದರೂ ಸರಿನೇ, ಸ್ಥಳ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಪುಣ್ಯಕ್ಷೇತ್ರವಾದರೂ ಕೂಡ ಸ್ಥಳ ಬದಲಾವಣೆ ಮಾಡಬೇಕು ಅಲ್ಲ, ಭಾರಿ ದೊಡ್ಡ ಪುಣ್ಯಕ್ಷೇತ್ರದಲ್ಲೇ ಇದ್ರೆ ಆಗ್ಲೂ ಮಾಡಬೇಕು. ಅಥವಾ ಅಲ್ಪಬಿ ಕ್ಷೇತ್ರ, ಚಿಕ್ಕ ಕ್ಷೇತ್ರ ಆದ್ರೂ ಪರವಾಗಿಲ್ಲ, ಇದ್ದೋರು ಆಗಬಾರ್ದು ಅಂತ ಹೇಳ್ತಾರೆ. ಇವತ್ತು ಪುಣ್ಯಕ್ಕೆ ಆಘಾತ, ನಮ್ಮ ಆ ಬಟ್ಟಿರ ವಿಧಾನ ನಡ್ಕೋತಾರೆ. ಇದ್ದ ಮನೆ ಆಗಿದ್ರೆ ಆಸ್ಪತ್ರೆಯಲ್ಲಿ ಸಾಯ್ತಾರಲ್ಲ, ಆ ಬಟ್ಟಿ ಸ್ವಲ್ಪ ವ್ಯತ್ಯಾಸ ಆದಾಗ. ಇವತ್ತು ಮನೆಯಲ್ಲಿ ಅಂತ್ಯಕಾಲಕ್ಕೆ ಹೊರಗಾಕ ಪದ್ಧತಿ ಯಾತಕ್ಕೆ ಬಂತು ಅಂದ್ರೆ, ಈ ಪುಣ್ಯ ಅಂತ ತಾನಂತೂ ಮನೆ ಬಿಡ್ಲಿಲ್ಲ, ಯಾವಾರು ಒಳಗಾಕೋಣ ಅಂತ ಹಾಕ್ತಾರೆ ಅಂತ. ಯಾಕೆ ಅಭಿಮಾನ ಬಿಡಬೇಕು ಅಂತ, ಹೊರಗಾಕೋ ದೊಡ್ಡದಲ್ಲ, ಅಭಿಮಾನ ಬಿಟ್ಟು ಸಾಯ್ಬೇಕು. ಅಲ್ಲೇ ಸತ್ರ ಬತ್ತಿ ಬಿಟ್ಟು ಮನೆಯಲ್ಲಿ ಇರ್ತಾನೆ, ದೇಹ ಬರುತ್ತೆ. ಮತ್ತೆ ಮನೆ ಬಿಟ್ಟು ಹೋಗೋದು ಅಂದ್ರೆ ಏನು? ಗೃಹಾತ್ ಪ್ರವ್ರಜಿತೋ ಧೀರಃ ಅಂತ್ಯಕಾಲ ಉಪಸ್ಥಿತಿ, ಭಾಗವತ ಪುರಾಣ ಹೇಳುದು. ಅಲ್ಲಿ ಹೋಗಿ ಪುಣ್ಯತೀರ್ಥ ಜಲಾಮೃತ ಕೊಡಬೇಕಂತೆ. ಇವನ್ನೆಲ್ಲ ಅಲ್ಲಿಂದ ಪ್ರವಾಸ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ. ಅಲ್ಲೆಲ್ಲ ಮೈರೆಯ ಭಕ್ತರಾಗಿದ್ದಾರೆ. ಆ ಸಮಯಕ್ಕೆ ಮೈರೆಯ ಭಕ್ತರಾಗಿ ಏನೋ ಮಾತು ಶುರುವಾಯ್ತು. ಒಂದು ಮನುಷ್ಯ ಒಂದಾಗಲಕ್ಕೂ ಕಾರಣ ಬೇಡ, ದೇವರ ದಯ, ಜಗಳಾಡಕ್ಕೂ ಕಾರಣ ಬೇಡ, ಒಂದು ಮಾತು ಸಾಕು. ಮಾತಿ ಮಾತು ಚೋಟ್ ಹೊಡೆದಾಟ ಬಡದಾಟ ನಡೀತಾ ಇದೆ. ಯಾದವರೆಲ್ಲ ಕೂಡ ಇವ್ರನ್ನ ಅವ್ರು ನೋಡಿ, ಅವ್ರನ್ನ ಇವ್ರು ನೋಡಿ, ಅವರವರೇ ಹೊಡೆದಾಡ್ತಿ. ಯಾದವ ಈ ಕಲಹ ಮೇಲ್ನೋಟಕ್ಕೆ ಏನು ಗೊತ್ತಾ ಇದೆಲ್ಲ? ಗಾಂಧಾರಿಯ ಶಾಪ ಅಂತ ಕಂಡದ್ದು. ಗಾಂಧಾರಿಯ ಶಾಪ ನಿಮಿತ್ತ ಅಷ್ಟೆ, ಕೃಷ್ಣನ ಸಂಕಲ್ಪ ಅಲ್ರಿ. ಕೃಷ್ಣನ ಕಡೆಯವರು ಅವರೇ ಸತ್ತರಲ್ಲ, ಏನ್ ಮಹಿಮೆ ಅಂತ ಕೇಳಿದ್ರೆ ಅದೇ ಮಹಿಮೆ. ಕೃಷ್ಣನ ಕಡೆ ಅವರೇ ಹೊಡೆದಾಡಿ ಸತ್ತರಲ್ಲ, ಅದು ಕೃಷ್ಣನ ಮಹಿಮೆ. ಅದ್ ಹೇಗೆ ಹೇಳ್ತೀರಿ ನೀವು ಅಂತ ಕೇಳಿದ್ರೆ, ಬೇರೆಯವರಿಂದ ಸತ್ತಿದ್ರೆ ಕೃಷ್ಣನ ಕಡೆಯವ್ರು ಯಾರೋ ಕೊಂದ್ರೆ ಯಾರಿಗೆ ಗೌರವ ಹೋಗ್ತದೆ ಲೆಕ್ಕ ಹಾಕಿ? ಕೃಷ್ಣನ ಕಡೆಯವ್ರನ್ನ ಯಾರೋ ಕೊಂದು ಬಿಟ್ರೆ ಕೃಷ್ಣ ತನ್ನವ್ರು ರಕ್ಷಣೆ ಮಾಡ್ಕೊಳ್ಳಲ್ಲ ಅಂತ ಆಗೋದಿಲ್ಲ. ಅದು ಬೇರೆಯವ್ರು ಕೊಲ್ಲಾಗಿಲ್ಲ, ಹೋಗ್ಲಿ ಹಾಗೆ ಇಟ್ಬಿಟ್ಟಿದ್ರೆ ಅವರು ಸಾಯ್ದೆ ಹೋಗ್ಬಿಟ್ಟಿದ್ರೆ ಎರಡಪ್ಪ ಆಯ್ತು ಅಂತ ಹೇಳಿದ್ರೆ ಆಚಾರ್ಯ ಎರಡು ಕಾರಣ ಕೊಡ್ತಾರೆ. ಅಂತ ಮಹಾನುಭಾವರು ಬಲರಾಮ ಪ್ರದ್ಯುಮ್ನಾದಿ ಉಳ್ಕೊಂಡು ಬಿಟ್ರೆ ಕಲಿಯುಗನೇ ಬರೋದಿಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಕಲಿಯುಗ ಬರಬೇಕೀಗ. ಅಥವಾ ಸಣ್ಣವ್ರು ಉಳ್ಕೊಂಡ್ರೆ ಕಲಿಯುಗ ಬುದ್ಧಿ ಕೆಟ್ಟ ಹೋಗುತ್ತವ್ರೆ, ಅದೊಂದು ಡೇಂಜರ್ ಇದೆ. ಅದಕ್ಕೆ ಅವ್ರು ವಾಪಸ್ ಹೋಗ್ಲೇಬೇಕು. ಬಡದಾಡ್ಕೊಂಡು ಹೋದ್ರೆ ಇನ್ನೊಬ್ರು ಕೊಲ್ಲಿಲ್ಲ, ವಿಷ್ಣು ಭಕ್ತರೆಲ್ಲ ಇನ್ನೊಬ್ಬರಿಂದ ಸಾಯ್ಬಾರ್ದು, ಅವರವ್ರು ಹೊಡೆದಾಡ್ಕೊಂಡು ಸಾಯ್ಬೇಕು. ನಾವು ಹಾಗೆ ಮಠ ಮಠ ಅಂತಿದ್ದೀವ, ಅದೇ ಕಲ ಅಂತ ನಡೆದಿರೋದು. ಯಾದವೀ ಕಲ ಅಂದ್ರೆ ವೈಷ್ಣವೀ ಕಲ ಅಂದ್ರೆ ಯಾದವೀ ಕಲ ಅಂತ ಅರ್ಥ. ಬ್ರಾಹ್ಮಣರು ಯಾವ ಶತ್ರುಗಳು ಬೇಕಿಲ್ಲ, ಅವರವರೇ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯ ಆಗ್ಬೋದು. ಎಲ್ಲ ಕತೆ ಕೇಳಿರ್ತೀವಿ, ಎಲ್ಲ ನರಕದಲ್ಲಿ ಎಲ್ಲ ಜಾತಿ ಇದ್ದಾರೆ, ಅಲ್ಲೂ ವರ್ಣಾಶ್ರಮ ಧರ್ಮ ಅಂತ. ನರಕದಲ್ಲೂ ಕೂಡ ಬೇರೆ ಜಾತಿ ನರಕದ ಎಲ್ಲ ಕಂಪಾರ್ಟ್ಮೆಂಟ್ ಹಾಕಿಬಿಟ್ಟಿದ್ರು. ಬ್ರಾಹ್ಮಣರ ನರಕಕ್ಕೆ ಮಾತ್ರ ಬಾಗಿಲೇ ಹಾಕಿದ್ದಿಲ್ಲ, ಬಾಗಿಲಿಲ್ಲ ಬೇಕಾಗಿತ್ತು ಎಲ್ಲ ಕೇಳಿದ್ರಂತೆ. ಯಾತಕ್ಕೆ ಎಲ್ಲದಕ್ಕೂ ನೀವು ಇದನ್ನ ಹಾಕಿರಿ, ಬ್ರಾಹ್ಮಣರ ಜೈಲಿ ಮಾತ್ರ ಯಾಕೆ ನೀವು ಬೀಗ ಹಾಕಿಲ್ಲ ಅಂತ ಕೇಳಿದ್ರೆ, ಬೇರೆಯವರೆಲ್ಲ ಹೋದ್ರೆ ಕಷ್ಟ ಅಂತ ಬೀಗ ಹಾಕಿದ್ದೇವೆ, ಬ್ರಾಹ್ಮಣ ಹೋಗೋ ಚಾನ್ಸೇ ಇಲ್ಲ, ಒಬ್ಬರವ್ರು ಹತ್ತಿರ ಒಳಗಾಡ್ತಾರೆ ಅಂದ್ರಿಂದ ಬಾಗ್ಲೇ ಹಾಕಿಲ್ಲ ಅಂತ ಹೇಳಿದ್ರು. ಇದು ಮಾರ್ಮಿಕವಾದ ಮಾತಿದ್ವು. ಅಂದ್ರೆ ಬ್ರಾಹ್ಮಣರ ಪತನಕ್ಕೆ ಬ್ರಾಹ್ಮಣರೇ ಕಾರಣ ಹೊರತು ಬೇರೆ ಯಾರು ಅಲ್ಲ. ಯೋಚನೆ ಮಾಡಿ, ಇರೋದು 4-3% ಜನ, ಇಷ್ಟಾದರೂ ರಾವಣ ಮುಂದೆ ಬರ್ತಾರೆ ತಮಾಷೆ ಅಂತ ಕೇಳಿದರೆ ದೇವರು ಶಕ್ತಿಯನ್ನು ಇಟ್ಟಿದ್ದಾನೆ, ಲಯ ಅವರ ಬಾಧನೂ ತೋರಿಸಿದ್ದಾರೆ. ಬ್ರಾಹ್ಮಣರು ಒಂದಾಗ ಸಾಧ್ಯತೆ ಇಲ್ಲ, ಆದ್ರೆ ವಿಷ್ಣು ಭಕ್ತರು ಒಂದಾಗ, ಬ್ರಾಹ್ಮಣ ಬೇರೆ ವಿಷ್ಣು ಭಕ್ತ ಬೇರೆ, ವಿಷ್ಣು ಭಕ್ತರು ಎಲ್ಲರೂ ಬೇಕಾರಾಗಬಹುದು, ಬಾಂಧವ ವಿಷ್ಣು ಭಕ್ತ ಅಷ್ಟ. ಈ ಮಾತು ಮಾರ್ಮಿಕವಾದ ಕಥೆ ಇದು. ಯಾದವೀ ಕಲಹ ಕೃಷ್ಣನ ಹಿರಿಮೆ ತೋರಿಸ್ತಕ್ಕಂಥದ್ದು. ಅವರೆಲ್ಲ ಕೂಡ ಹೋಗ್ತಾ ಇದ್ದಾರೆ, ಬಲರಾಮದೇವರು ಯುದ್ಧದಲ್ಲಿ ಹೋಗೋದಿಲ್ಲ, ಧ್ಯಾನ ಮಾಡ್ತಾ ಕೂತ್ಬಿಟ್ಟು ದೇಹ ಬಿಟ್ಟು ಹೋಗಿಬಿಟ್ರಂತೆ. ಇವತ್ತು ಪ್ರವಾಸಕ್ಕೆ ಹೋದರೆ ಬಲರಾಮದೇವರು ನಿರ್ಯಾಣ ಮಾಡಿದ ಸ್ಥಳವನ್ನು ನೋಡ್ತೇವೆ ನಾವು. ಅಂತಾರೆ ಕೃಷ್ಣ ಪಿಪ್ಪಲ ಮೂಲೆ ಆಸತಃ, ಕೃಷ್ಣ ಒಂದು ಪಿಪ್ಪಲ ವೃಕ್ಷದ ಕೆಳಗೆ ಕೂತಿದ್ದಾನೆ, ತಾಳ್ಮೆ ಕಾರ್ಯ ಇಟ್ಕೊಂಡಿದ್ದಾನೆ. ಆ ಕ್ಷಣಕ್ಕೆ ಒಬ್ಬ ಬೇಡ ನೋಡ್ತಾನೆ, ಅವನು ಕೃಷ್ಣನ ಸೋದರನೆ ಬೇರೆ ಯಾರೋ ಅಲ್ಲ, ಜರ ಅಂತ ಅವನ ಹೆಸರು. ದೂರದಿಂದ ನೋಡ್ತಾನೆ, ಅವನು ಜಿಕ್ಕೆ ಕಟ್ಟ ಕಾಣಿಸ್ತಾನೆ, ಅಲ್ಲಿಂದ ಹೊಡೆದು ಬಿಡ್ತಾನೆ ಬಾಣನ. ಆ ಕ್ಷಣಕ್ಕೆ ಹತ್ರ ಬಂದು ನೋಡ್ತಾನೆ, ಸಾಕ್ಷಾತ್ ಕೃಷ್ಣ. ಎಷ್ಟು ದುಃಖಪಟ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ, ತುಂಬಾ ದುಃಖ. ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡ ನೀನೀಗ ಅಂತ ಹೇಳಿದ್ದೇನೆ. ನಮ್ಮ ಜನ ಕಥೆನ ಹೇಗೆ ಹೇಳ್ತಾರೆ ಗೊತ್ತಾ, ಕೃಷ್ಣ ಇಷ್ಟೆಲ್ಲ ಮಾಡಿದ ಬಟ್ ಕೃಷ್ಣವಾದ ಮರಣವಾದ ಅಂತ ಹೇಳ್ತಾರೆ ಗೊತ್ತಾಯ್ತು. ಕೃಷ್ಣನ ಕೊಲೆಯಾಗಿ ಹೋಯ್ತು, ರಾಜಕಾರಣಿ ಕೊಲೆಯಾಗುತ್ತಲ್ಲ, ಕೃಷ್ಣನ ಕೊಲೆಯಾಗಿ ಹೋಯ್ತು. ಏನು ಕೃಷ್ಣನ ಕೊಲೆ ಆಯ್ತು ಅಂತ ಕೇಳಿದರೆ, ಕೊಲೆ ಆಗಬೇಕಾದ್ರೆ ಎಲ್ಲಿ ಹೊಡೆದ್ರೆ ಸಾಯ್ತಾರೆ ಲೆಕ್ಕ ಹಾಕಿ, ತಲೆಗಿಲಿ ಹೊಡೆದು ಉಳ್ಕೊಳ್ಳೋ ಚಾನ್ಸ್ ಇದೆ, ಅಂಗಾಲಿ ಹೊಡೆದು ಯಾರು ಸಾಯ್ತಾರೆ ಅಂಗಾಲಿ ಹೊಡೆದ್ರೆ. ಅದು ಕೇವಲ ನೆಪ ಮಾಡ್ಕೋತಾನೆ ಪರಮಾತ್ಮ. ಆಚಾರ್ಯ ವಿಶೇಷ ಅಂಶವನ್ನು ಹೇಳ್ತಾರೆ, ಬೇರೆ ಯಾವ ಅವತಾರಗಳಲ್ಲೂ ಕೂಡ ಭಗವಂತ ತಾನು ದೇಹ ಬಿಟ್ಟಂತೆ ತೋರಿಸಿಲ್ಲ. ನರಸಿಂಹಾದಿ ರೂಪಗಳ ಬಗ್ಗೆ ನಾವಂತೂ ಯೋಚನೆ ಮಾಡೋಕ್ಕೂ ಅಷ್ಟು ಗಾಬರಿ ಆಗಿಬಿಡ್ತೇವೆ, ಯೋಚನೆ ಇಲ್ಲ. ಮತ್ಸ್ಯಾದಿ ರೂಪಗಳಿಗೆ ಅದೆಲ್ಲ ಹೇಳಿಲ್ಲ. ರಾಮದೇವರು ಕೂಡ ಹಾಗೆ ಬೆಲೆ ಕೊಟ್ಟರು ಅಂತ ಹೇಳ್ತಾರೆ, ಸರ್ವ ಬೆಲೆ ಅವರೆಲ್ಲ ಕೆಳಗಿಡ್ತಾರೆ, ರಾಮದೇವ್ ಬೆಲೆ ಕೊಟ್ಟು ಬಿಡ್ತಾರೆ, ದೇಹ ಬಿಡೋದಿಲ್ಲ. ಅದಕ್ಕೆ ಅವತಾರಗಳೆಲ್ಲೂ ಭ್ರಾಂತಿಯನ್ನು ತೋರಿಸಿಲ್ಲ, ದೇಹ ಬಿಟ್ಟಾಗೆ ಇಲ್ಲಿ ಬಿಟ್ಟಾಗಿ ಮಾಡಬೇಕು ಅಂತ ಪರಮಾತ್ಮ ಭ್ರಾಂತಿ ತೋರಿಸ್ತಾರೆ. ಅದಕ್ಕೆ ಹೇಳ್ತಾನೆ, ಕೃಷ್ಣೋಹಿ ಅತ್ಯಕ್ತ ದೇಹೋಪಿ ತ್ಯಕ್ತ ದೇಹವದೇ ಬಂದು, ಕೃಷ್ಣ ದೇಹ ಬಿಡಲಿಲ್ಲ, ದೇಹ ಬಿಟ್ಟಾಗಿ ಮಾಡಿದನಂತೆ. ಅಸುರರ ಕಣ್ಣಿಗೆ ಬಿಟ್ಟಾಗಿ ಕಾಣಿಸ್ತಾನೆ, ಅದೇ ಮೇಲೆ ಹೋಗ್ತಾನೆ. ಆ ವ್ಯಾಧ ಯಾರೋ ಅಲ್ಲ, ಜರಾನಾಮಕ ಬೇಡ, ಆ ಬೇಡ. ಆ ಕ್ಷಣದಲ್ಲಿ ನೋಡಿ ಭಾರಿ ದುಃಖಪಟ್ಟ, ಭೃಗುಬಿರುಗಳ ಅವತಾರ ಆತ. ಆ ಕೃಷ್ಣ ಹೇಳ್ತಾನೆ, ನೀನು ಗೊತ್ತಿಲ್ಲ ಹೊಡೆದೆಯಾ, ತಪ್ಪಿಲ್ಲ ಅಂತ ಹೇಳ್ತಾನೆ. ಬಿಡದಲ್ಲಿ ಓಡಾಡಿ ಬಿಡ್ತಾನೆ, ಆಯ್ತು ಬಿಡು, ಪಾಪ ಮಾಡಿದ್ರೆ ಸ್ವರ್ಗ ಆಗೋದಿಲ್ಲ, ನಿನ್ ಪಾಪ ಮಾಡಿಲ್ಲ, ಸ್ವರ್ಗ ಕಳಿಸ್ತೀನಿ ಅಂತ ಹೇಳಿ ಸಶರೀರವಾಗಿ ಪರಮಾತ್ಮ ಸ್ವರ್ಗ ಕಳಿಸಿದ್ರಂತ. ವಿಮಾನ ಕಳಿಸಿ ಅದನ್ನು ಕೂಡಿಸಿ ಕಳಿಸಿಬಿಟ್ಟಂತೆ. ಇಲ್ಲಿ ಯುಕ್ತಿ ನೋಡಿ, ಒಬ್ಬ ಬೇಡರನ್ನ ವಿಮಾನದಲ್ಲಿ ಕೂಡಿಸಿ ಕೃಷ್ಣ ವೈಕುಂಠ ಕಳಿಸ್ಬೇಕು, ಬೇರೆ ಕಳಿಸ್ಬೇಕಾದ್ರೆ ತಾನ್ ದೇಹ ಬಿಟ್ಟು ಹೋಗ್ತಾನ? ಅಲ್ಲೇ ಯುಕ್ತಿ, ತನ್ನ ಹೊಡೆದವರು ಸಶರೀರ ಕಳಿಸ್ತಾನೆ, ತಾನು ದೇಹ ಬಿಡ್ತಾನ? ಕೈವತ್ಯ ಮೋಹಯತ ಸತ್ಯವತಿ ಸುತೋಕ್ತ್ಯ, ದೇವರ ದೇಹ ಬಿಟ್ಟಿಲ್ಲ, ಬಿಟ್ಟಂತೆ ಮಾಡಿದ, ಹಸುರರಿಗೆ ಮೋಹವನ್ನು ಮಾಡಿದ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಭಗವಂತನ ಮಾತಿದ್ದು, ಪರಮಾತ್ಮ ದೇಹ ಬಿಡೋದು ಯಾವಾಗ? ದೇಹ ಇದ್ರೆ ಪರಮಾತ್ಮನಿಗೆ ಪ್ರಾಕೃತ ದೇಹನೇ ಇಲ್ಲ, ಬಿಡೋ ಪ್ರಸಂಗನೇ ಬರಲಿಲ್ಲ. ಮುಂದೆ ಆ ಭೃಗುಮುನಿಗಳು ಯಾತಕ್ಕೆ ಹುಟ್ಟಿದ್ರು ಅಂದ್ರೆ, ಪಾದ ಪ್ರಹಾರ ದೋಷೇಣ ಭೃಗುಂತಂ ವ್ಯಾಧತಾಂಗತಂ. ವೆಂಕಟೇಶ ಕಲ್ಯಾಣ ಕೇಳಿರ್ತೇವಲ್ಲ, ಕಾಲಿಂದ ಪಡೆದ ಪಾಪದಿಂದ ಬೇಡನಾಗಿ ಹುಟ್ಟಿದ್ದಂತೆ. ತಮಾಷೆ ನೋಡಿ, ಕಾಲಿಂದ ಎದೆಗೊದ್ದ ಹುಟ್ಟಿದ, ಬಾಣದಿಂದ ಕಾಲಿಗೆ ಹೊಡೆದ ಸದ್ಗತಿ ಹೊಡೆದ್ಬಿಟ್ಟ. ನಮಗೆ ಅರ್ಥ ಆಯ್ತು, ದೇವರು ಎದೆ ಹೊಡಬಾರ್ದು, ಕಾಲಿ ಹೊಡೆದ್ರೆ ಪರವಾಗಿಲ್ಲ, ಇಷ್ಟೇ ನಾವು ತಿಳ್ಕೊಂಡಿದ್ದೆ. ಕಾಲಿ ಹೊಡೆಯೋದು ಏನು ಬರ್ತಾ, ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದೇನ ಬಣ್ಯತೆ. ಉತ್ತಮರ ಸ್ವರೂಪ ಪಾದ ಅಂತ ಕರೀತಾರೆ. ಬಾಣ ಹೊಡೆಯೋದು ಅಂದ್ರೆ ಬ್ರಹ್ಮತಲ್ ಲಕ್ಷ ಮುಚ್ಚತೆ, ಉಪನಿಷತ್ತಿನ ಸಂದೇಶ. ಪರಮಾತ್ಮನ ಪಾದಕ್ಕೆ ಹೊಡೆಯಿರಿ ಎಂದು ಚಿಂತನೆ ಮಾಡಿ, ವಿಮರ್ಶನಂ ಛೇದಂ ಛೇದನಂ ವಿಮರ್ಶ ಹೇಳ್ತಾರೆ. ಈ ಅಶ್ವತ್ಥ ಕತ್ತರಿಸಬೇಕು ಅಂತ ಹೇಳಿದಾಗ ವಿಮರ್ಶೆ ಮಾಡಬೇಕು ಅಂತ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಅದನ್ನು ಹೊಡೆಯೋದು ಅಂತ ಕರೀತಾರೆ ಹೊರತು ಬೇರೆ ಅಲ್ಲ. ಭೃಗುಭೃಗಳು ಸದ್ಗತಿ ಹೊರಟರು. ಅಲ್ಲಿಂದ ಕೃಷ್ಣ ಪರಮಾತ್ಮ ಕೂತಿದ್ದಾನೆ, ದಾರುಕ ಬರ್ತಾನೆ, ಕಳಿಸ್ಕೊಡ್ತಾರೆ, ಸಂದೇಶ ಕಳಿಸ್ತಾರೆ, ಎಲ್ಲರೂ ದೇಹತ್ಯಾಗ ಮಾಡಿ ಆಗಿತ್ತು, ಅರ್ಜುನಿಗೆ ಸಂದೇಶ ಕೊಟ್ಟು ಬಿಡಿ, ಏಳು ಸರಿಯಾಗಿ ದ್ವಾರಕ್ಕೆ ಮುಡಿ ಹೋಗ್ತಾ ಇದೆ, ಅರ್ಜುನ ಅಷ್ಟತಿ ಎಲ್ಲನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಕೃಷ್ಣ ಅಲ್ಲಿಂದ ಹೊರಡುತ್ತಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಬರ್ತಿದ್ದಾರೆ, ಕೃಷ್ಣ ಅಲ್ಲಿಂದ ಎಲ್ಲಕ್ಕೆ ಹೋಗ್ತಾ ಇದ್ದಾರೆ, ದೇಹ ಬಿಟ್ಟಿಲ್ಲ. ಇವತ್ತು ನಾವು ಪ್ರವಾಸಕ್ಕೆ ಹೋದರೆ ದೇಹೋತ್ಸರ್ಗ ತೀರ್ಥ ಅಂತ ತೋರಿಸ್ತಾರೆ, ಕೃಷ್ಣ ದೇಹ ಬಿಟ್ಟ ಜಾಗ ಅಂತೇಳಿ. ನಮ್ಮ ಜನ ಕಣ್ಣೀರು ಸುಚಿ ಬಂದ್ಬಿಡ್ತಾರೆ, ಅಲ್ಲಿ ಪಾಪ ಅಡ್ಜಸ್ಟ್ ಪಾಪ ರೆಕಾರ್ಡ್ ಮಾಡ್ಕೊಂಡ್ಬರ್ತಾರೆ ಅಂತ. ಕೃಷ್ಣ ನಾಟಕ ಮಾಡಿದ ಸ್ಥಳ, ಅರ್ಜುನ ದಹನ ಮಾಡಿದ ಸ್ಥಳ, ಅದನ್ನ ಯಾವುದನ್ನ ಕೃತಕ ದೇಹವನ್ನು ಕೃಷ್ಣ ಬಿಟ್ಟಿದ್ದ ದಹನ ಮಾಡಿಬಿಡ್ತಾರೆ. ಯೋಚನೆ ಮಾಡಬೇಕು, ಮಹಾಲಕ್ಷ್ಮಿ ಸೀತಾದೇವಿ ಬಾಯಾದೇಹ ಸೃಷ್ಟಿ ಮಾಡಿದೆ, ನಾರಾಯಣ ಮಾಯಾದೇಹ ಸೃಷ್ಟಿ ಮಾಡಿದ. ಮತ್ತೆ ಅದಕ್ಕೆ ಲಕ್ಷ್ಮೀ ದೇಹ ಮಾಡ್ತಾರಂತೆ. ಯಾವಾಗಲೂ ಕೂಡ ಯಾಮ್ ಯಾಮ್ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಲಕ್ಷ್ಮೀನಾರಾಯಣರು ವಿಶೇಷವಾದ ಒಂದು ಆಟ ಅದು, ಒಂದು ಅವರಿಗೆ ಆಟ, ದುಷ್ಟರಿಗೆ ಪ್ರಾಣ ಸಂಕಟ, ಇವರಿಗೆ ಎಂಜಾಯ್ಮೆಂಟ್, ಯೋಗ್ಯರಿಗೆ ಮಾತ್ರ. ಆ ಕ್ಷಣದಲ್ಲಿ ಒಂದು ರೂಪ ಭೂಲೋಕದಲ್ಲಿ ಇಟ್ಟಂತೆ ಪರಮಾತ್ಮ, ಸನ್ನಿಧಾನ ಇಟ್ಟಂತೆ. ಯಾತಕ್ಕೆ? ಗೋಪಾಲ ಮಂತ್ರಂ ಭಜತಾಂ ಜನಾನ, ಕೃಷ್ಣ ಮಂತ್ರ ಹೇಳ್ತಾರಲ್ಲ, ಸದ್ಗತಿ ಕೊಡಬೇಕು ಅಂತ ಒಂದು ಆಫೀಸ್ ಓಪನ್ ಮಾಡಿದ್ದಾನೆ ಭಗವಂತ. ದ್ವಾರಕೆಯಲ್ಲಿ ರೂಪ ಇಟ್ಟು ಹೊರಟುಬಿಟ್ಟಂತೆ ಕೃಷ್ಣ ಪರಮಾತ್ಮ. ಆ ರೂಪ ಇಟ್ಟದ್ದು ಎಲ್ಲಿಗೆ ಹೋಯ್ತು ಗೊತ್ತಾ? ಮಧ್ವಾಚಾರ್ಯರು ಇಲ್ಲಿ ಬಂದ ತಕ್ಷಣ ಅಲ್ಲಿ ಉಡುಪಿ ಬಂತ ರೂಪ. ಉಡುಪಿಯಿಂದ ಬೆಂಗಳೂರಿಗೆ ಬಂತು, ಸಾಮಾನ್ಯ ಪರ್ಪಾಟು ಬಂದ ಮೇಲೆ ಉಡುಪಿಯಿಂದ ಬೆಂಗಳೂರಿಗೆ. ಆದ್ರೆ ವಿಶೇಷ, ಉಡುಪಿನೂ ದ್ವಾರಕೆನೂ ಬಿಡದೆ ಬಂದ, ಪಾತಾಳ ಲೋಕದಿಂದ ಅದನ್ನು ಬಿಡದೆ ದ್ವಾರಕೆಗೆ ಬಂದ, ಅದನ್ನು ಬಿಡದೆ ಉಡುಪಿ ಬಂದ, ಅದನ್ನು ಬಿಡದೆ ಬೆಂಗಳೂರಿಗೆ ಬಂದಿದ್ದಾನೆ ಹೊರತು ಅದು ಉಡುಪಿಗಿಲ್ಲ ಅಂತ ತಿಳ್ಕೊಬಿಡ್ಬಾರ್ದು. ಮತ್ತೆ ಆಮೇಲೆ ಪರಮಾತ್ಮ ಎಲ್ಲಿಲ್ಲ ಅಂತ ಉಡುಪಿಲಿಲ್ಲ ಅಂತ ಹೇಳ್ತೇನೆ. ನೀವೀಗ ಎಲ್ಲಿ ಹೋಗಿದೆ ಇಲ್ಲೆಲ್ಲ ಓಡಾಡ್ತಿದ್ದಾರೆ ಪರಮಾತ್ಮ. ಆದ್ರಿಂದ ಸರ್ವತಃ ಪಾಡಿಪಾದಂತ ಸರ್ವತೋಚಿಸಿರೋ ಸರ್ವಗಂ ಅಂತ ದೇವರನ್ನು ಕರೆದಿದ್ದಾರೆ. ಇದು ಯಾತೆ ಭಕ್ತರಿದ್ದಲೇ ದೇವರು ಬರ್ತಾನೆ, ಎಲ್ಲ ಕಡೆ ಇರ್ತಾನೆ, ಕಾಣ್ತಾನೆ ಅಂತ. ಆ ಕ್ಷಣಕ್ಕೆ ಒಂದು ಇನ್ನೊಂದು ರೂಪ ಸೂರ್ಯಮಂಡಲದಲ್ಲಿ ಈಗ ನಮ್ಗೆ ಅರ್ಥ ಆಗುತ್ತೆ. ಧೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಕೃಷ್ಣ ಅಂತ ಆಯ್ತು. ಸೂರ್ಯಮಂಡಲ ನಾರಾಯಣನೇ, ಇಲ್ಲಿಯ ಕೃಷ್ಣ, ಅಲ್ಲಿ ಧ್ಯಾನ ಮಾಡಬೇಕು. ಅನಂತ ಇನ್ನೊಂದು ಶಿವನ ಲೋಕದೊಳಗೆ, ಮತ್ತೊಂದು ಬ್ರಹ್ಮಲೋಕದೊಳಗೆ, ಐದನೇ ರೂಪದಿಂದ ಪರಂಧಾಮ ಹೊರಟ ಅಂತ ಹೇಳಿದ್ದಾರೆ. ಪರ ರೂಪರೂಪ ಭೇದ ಇಲ್ಲ, ಸನ್ನಿಧಾನ ಚಿಂತನೆಗೆ ಅದು ಹೇಳಿದ್ದಂತೆ. ಈ ಕಡೆಗೆ ಕೃಷ್ಣನ ಮಹಿಷಿಯರಿದ್ದಾರಲ್ಲ 16,100 ಜನ, ಅವ್ರನ್ನೆಲ್ಲ ಅರ್ಜುನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ರುಕ್ಮಿಣಿ ಸತ್ಯಭಾಮಾ ದೇವಿಯರ ಬಗ್ಗೆ ಮಹಾಭಾರತ ಮತ್ತು ಭಾಗವತದಲ್ಲಿ ಎರಡು ಮಾತು ಹೇಳುತ್ತಾರೆ. ರುಕ್ಮಿಣಿ ದೇವಿ ಅಗ್ನಿಯಲ್ಲಿ ಪ್ರವೇಶ ಮಾಡಿಬಿಟ್ರು, ಸತ್ಯಭಾಮಾ ದೇವಿ ಕಾಡಿಗೆ ಹೋಗ್ಬಿಟ್ರು ಅಂತ ಹೇಳಿಬಿಡ್ತಾರೆ. ಅಲ್ಲಿ ಹೋಗಿ ಏನೋ ಆಗಿಬಿಟ್ರು ಅಂತ ಹೇಳ್ತಾರೆ ಆಚಾರ್ಯ. ಹೇಳ್ತಾರೆ ರುಕ್ಮಿಣಿ ದೇವಿ, ಸತ್ಯಭಾಮಾ ದೇವಿ, ಮಹಾಲಕ್ಷ್ಮಿ ಎರಡು ರೂಪಗಳು. ಅವರಿಬ್ಬರಿಗೂ ಕೂಡ ದೇಹ ಯೋಗನಿಲ್ಲ, ದೇಹ ಯೋಗನಿಲ್ಲ, ಪ್ರಾಕೃತ ದೇಹ. ಅಗ್ನಿ ಪ್ರವೇಶ ಮಾಡಲಿಲ್ಲ, ಅಗ್ನವು ಅಂತರ್ಧದೇ ಭೈಷ್ಮಿ, ಅಲ್ಲಿ ಮಾಯ ಆಗಿಬಿಡುತ್ತಾರೆ. ಸತ್ಯಭಾಮ ವನೇ ತಥಾ ನೈತಯೋಹೋ ದೇಹ ವಿಯೋಗೋಸ್ತಿ ನಿತ್ಯಾನಂದ ಚಿದಾತ್ಮನೋಹೋ. ಅವರಿಗೆ ಪ್ರಾಕೃತ ದೇಹನೇ ಇಲ್ಲ. ಈ ರಹಸ್ಯ ತಿಳ್ಕೊಳ್ಳೋದ್ರೆ ಮಹಾಭಾರತ ಆಗೋದಿಲ್ಲ, ಅದು ಯಾರದ ಕಥೆ ಆಗುತ್ತೆ. ವಸುದೇವಾದಿಗಳ ಹೊರಟೋಗಿಬಿಡ್ತಾರೆ. ಉಳಿದ 6 ಭವಿಷ್ಯರಿದ್ರಲ್ಲ, ಕೆಲವರು ತಪಸ್ಸಿಗೆ ಹೋಗ್ತಾರೆ, ಕೆಲವರು ಅಗ್ನಿಯಲ್ಲಿ ದೇಹ ಬಿಟ್ಟು ಹೊರಟೋಗಿಬಿಡ್ತಾರೆ. ಮತ್ತೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ, ದರ್ಶನ ಮಾಡಕ್ ಆಗ್ತಾ ಇಲ್ಲ ತನಗೆ. ಆಭೀರರು ಅಂತ ಬರ್ತಾರೆ, ಅವರೆಲ್ಲ ಅರ್ಜುನ ಅಟ್ಯಾಕ್ ಮಾಡ್ತಾರೆ. ಅರ್ಜುನ ಎಷ್ಟು ಪ್ರಯತ್ನ ಪಡ್ತಾನೆ, ಅಸ್ತ್ರ ಆಡಿಕ ವಿಸ್ಮೃತಿ ಹಿಂಗೆಯು. ಕರ್ಣರಿಗೆ ಅಂತ್ಯಕಾಲಕ್ಕಾದಾಗಾಯ್ತು, ಎಲ್ಲ ಮರ್ತು ಬಿಡ್ತಾ ತನಗೆ. ಇದು ಒಂದು ಅಸ್ತ್ರ ತೋಚ್ತಾನೆ ಇಲ್ಲ, ಪಡೆದ ಅಸ್ತ್ರ ಅವರಿಗೇನು ಮಾಡ್ತಾನೆ ಇಲ್ಲ. ಕೊನೆಗೆ ಸೋತ್ಬಿಡ್ತಾನೆ ಪೂರ್ತಿ ಅರ್ಜುನ. ಗಾಂಡಿವನು ಕೋಲ್ ಮಾಡ್ಕೊಂಡು ಹಿಡಿತಾನೆ ಅಂತ ಪಾಪ ಕಷ್ಟ ಅನ್ಕೊಂಡ. ನಾನೇ ಬಾರಿ ಯಾಕೆ ಹೀಗಾಯ್ತು ಗೊತ್ತಾ, ಕೃಷ್ಣ ಇಲ್ಲ ಹೀಗಾಯಿತು ಅಂತ ಹೇಳಿದ. ಕೃಷ್ಣ ಬಿಟ್ಮೇಲೆ ಅಲ್ಲದ ಅವಸ್ಥೆಯಲ್ಲಿ ಅರಿತು ಪ್ರಣನೆ ಎಂದು ಕೇಳವರು ಬುಧ ಜನ. ಇವತ್ತು ಅರ್ಜುನನಿಗೆ ಅರ್ಥ ಆಯ್ತು, ಕೃಷ್ಣ ಇದ್ದಾಗ ನಾನು ಹೇಗಿದ್ದೆ, ಕೃಷ್ಣ ಹೋದಾಗ ಹೇಗಿರ್ತಾರೆ, ಇವತ್ತು ಮನುಷ್ಯ ಏನೋ ಆಗಿರುತ್ತೆ, ಆರೋಗ್ಯವಾಗಿದ್ದೆ ಹೇಗಿದ್ದೆ ಅಂತ ತಿಳ್ಕೋತಾರೆ. ಅಲ್ಲ, ದೇವರಿದ್ದಾಗ ಹೇಗಿದ್ದೆ, ಹೋದಾಗ ಹೇಗಿದ್ದೆ ಅಂತ ತಿಳ್ಕೋಬೇಕು. ಆರೋಗ್ಯ ಆಟೋಮೆಟಿಕ್ ಅಲ್ಲ, ದೇವರು ಕೊಟ್ಟ ಬರುತ್ತಿರೋ ಬರೋದಿಲ್ಲ. ಅದರಿಂದಾಗಿನೇ ಕೃಷ್ಣನ ಮಹಿಮೆಯನ್ನ ನಾವು ಅರ್ಜುನ ತಿಳ್ಕೊಂಡಾಗ ಅನುಸಂಧಾನ ಮಾಡ್ಕೋಬೇಕು. ನಾವೆಲ್ಲ ಏನೇನೋ ಅನುಸಂಧಾನ ಮಾಡ್ಕೊಂಡ್ಬಿಡ್ತೇವೆ ಹೊರತು ದೇವರನ್ನು ಮೈನಸ್ ಮಾಡಿ ಅನುಸಂಧಾನ ಮಾಡ್ಕೋತೇವೆ. ಅದಕ್ಕೆ ಇಂದ್ರದೇವರು ಮಾತು ಕೊಟ್ಟಿರ್ತಾನೆ ಕೃಷ್ಣ, ನಾನು ಎಲ್ಲಿವರೆಗೆ ಮೈ ಸ್ಥಿತೆ, ನಾನು ಭೂಲೋಕದಲ್ಲಿ ಎಲ್ಲಿವರೆಗೂ ಕೂಡ ರೂಪ ಇಟ್ಟಿರ್ತೇನೆ, ಅಲ್ಲಿವರೆಗೂ ಅರ್ಜುನಿಗೆ ಸೋಲಿಲ್ಲ, ಆಮೇಲೆ ಸೋತಾನೆ ಅಂತ ಅರ್ಥ. ಈಗ ಅರ್ಜುನ ಅನುಭವಕ್ಕೆ ಬಂತಂತೆ. ಹೆಚ್ಚು ಕಡಿಮೆ ಕೃಷ್ಣಪತಿ ಎದುರುಗೊಂಡು ಹೋಗ್ಬಿಡ್ತಾರೆ ಕಳ್ಳರೆಲ್ಲ ಕೂಡ. ಸ್ವಲ್ಪ ಜನ ಕರ್ಕೊಂಡು ಅರ್ಜುನ ಹೊರಡ್ತಾನೆ, ತುಂಬಾ ದುಃಖ ಪಡ್ತಾನೆ. ಅಲ್ಲಿ ಹೋಗಿ ವೇದವ್ಯಾಸರ ಕಾಲಿಗೆ ತಪ್ಪಂತ ಬಿದ್ದಂತೆ, ಪಪಾತ ಪಾದ ಯೋಗ. ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡ ಅರ್ಜುನ, ಸಮಾಧಾನ ಮಾಡ್ತಾರೆ. ಕೃಷ್ಣಪತ್ನಿ ಏನಿದ್ರಲ್ಲ, ಅಪಹೃತರಾದ 16,108 ಜನ, ಅದರ 8 ಜನ ಮಹಾಮಹಿಷಿಯರು, ಇನ್ನು 100 ಜನ ಇದ್ರೆ 16,100 ಜನ. ಅವರೆಲ್ಲ ಏನ್ ಮಾಡಿದ್ರಂತ ಆಮೇಲೆ ನಮಗೆ ಯೋಚನೆ ಮಾಡ್ಬೇಕು. ಅವರು ಹೆಂಗಸರೇ ಅಲ್ಲ, ಮತ್ತು ಗಂಡಸರವರೆಲ್ಲ ಕೂಡ. ಅಗ್ನಿಪುತ್ರ ಮಹಾತ್ಮನಃ ತಪಸಾ ಸ್ತ್ರೀತ್ವ ಮಾಪಿನೆ. ಆದ್ರಿಂದ ಬೇರೆ ವಿಷಯ, ಪರಮಾತ್ಮ ದಾಲ್ಭರಿ ಹೇಳಿರ್ತಾನೆ, ಅವರಿಗೆ ಸಂದೇಶ ಕೊಟ್ಟಿರ್ತಾನೆ, ನೀವು ಗೋವಿಂದ ಏಕಾದಶಿ ವ್ರತ ಮಾಡಿ ನಿಮಗೆ ಸದ್ಗತಿ ಆಗುತ್ತೆ ಅಂತ ಹೇಳಿರ್ತಾರೆ. ಅವರೆಲ್ಲ ಕೂಡ ತಕ್ಷಣ ಏನ್ ಮಾಡಿ, ಗೋವಿಂದ ಏಕಾದಶಿ ವ್ರತ ಮಾಡಿಬಿಟ್ಟು ಶುದ್ಧರಾಗಿಬಿಟ್ಟು ಸದ್ಗತಿ ಹೊರಟುಬಿಟ್ರು. ಗೋವಿಂದ ಏಕಾದಶಿ ಅಂದ್ರೆ ಯಾವುದು ಅಂತ ಪ್ರಶ್ನೆ. ಈಗ ನಮ್ಮ ಏಕಾದಶಿನ ಗೋವಿಂದ ಆದವರಿಗೆ ಯಾವ ಗೋವಿಂದ ಏಕಾದಶಿ ಬಂತೆ, ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಫಾಲ್ಗುಣ ಮಾಸ ಶುಕ್ಲಪಕ್ಷದ ಏಕಾದಶಿನ ಗೋವಿಂದ ಏಕಾದಶಿ ಅಂತ ಕರೀತಾರೆ. ಅಲ್ಲಿಗರು ಭಿನ್ನಾಭಿಪ್ರಾಯ ಉಂಟು, ಆ ವಿಷಯ ಬೇಡ. ಅಂತೂ ಗೋವಿಂದ ಏಕಾದಶಿ ಅದು, ಇದರಲ್ಲಿ ಒಂದೊಂದು ಏಕಾದಶಿಗೆ ಒಂದು ಫಲಶ್ರುತಿ ಇದೆ. ಆದ್ರಿಂದ ಯಾವ ಏಕಾದಶಿ ಮಾಡೋ ಅಂತ ಯೋಚನೆ ಮಾಡಬೇಡಿ, ಎಲ್ಲ ಪಾಪ ಮಾಡಿರ್ತೇವೆ, ಆದ್ರಿಂದ ಎಲ್ಲ ಏಕಾದಶಿ ಮಾಡಿಬಿಡಿ ಅಂತ ಹೇಳಿದ. ಯಾದೃಶ್ಯಂ ಪದ್ಮನಾಭಸ್ಯ ದಿನಂ ಪಾತಕ ಹಾನಿದಂ ಏಕಾದಶಿ ತಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ. ಏಕಾದಶಿಗೆ ಎರಡು ಉಪಯೋಗ, ಒಂದು ಪಾಪನಾಶ, ಒಂದು ಪುಣ್ಯಪ್ರಾಪ್ತಿ, ಎರಡನ್ನೂ ಮಾಡಿಕೊಡ್ತಕ್ಕಂಥ ವ್ರತ. ಕೃಷ್ಣ ಪತ್ನಿಯವರು ಮಾಡಿ ಸದ್ಗತಿ ಹೊರಟೋದ್ರು. ಈ ಕಡೆ ಪಾಂಡವರಿಗೆ ಸುದ್ದಿ ಮುಟ್ಟಿತು, ತಕ್ಷಣ ಅವರು ಯೋಚನೆ ಮಾಡ್ತಾರೆ, ಇಲ್ಲ ಸಂಕಲ್ಪ ಮಾಡಿದ್ರಂತೆ, ಎಲ್ಲಿವರೆಗೂ ಕೃಷ್ಣ ಪರಂಧಾಮಕ್ಕೆ ಹೋಗದೆ ಇರ್ತಾರೆ, ಅಲ್ಲಿವರೆಗೂ ನಮ್ಮ ರಾಜ್ಯ ಆಡಳಿತ, ಆಮೇಲೆ ಇಲ್ಲ ಅಂತ ಹೇಳಿದ್ರು. ತಕ್ಷಣ ಹೊರಟುಬಿಡ್ತಾರೆ, ಮಹಾಪ್ರಸ್ಥಾನ ಕೈಗೊಂಡು ಬಿಡ್ತಾರೆ. ಇವ್ರನ್ನೆಲ್ಲ ಶಿಕ್ಷೆ ಕೊಡ್ಬೇಕಲ್ಲ, ಪರಿಷತ್ ರಾಜನ್ನ ಅಭಿಷೇಕ ಮಾಡ್ತಾರೆ. ಪೌತ್ರೇ ಪವಿತ್ರಾಪ್ವಯ ಯಾಮಿ ಪೌತ್ರೇ ಧರಾಂ ನಿಧಾಯ ಸುರತೀಶು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಭೇದೇ ಪದಂ ಸ್ವಂ ಸಹಜೇಶ್ಯ ಭೀಮಃ. ಅಲ್ಲಿಂದ ಹೊರಡ್ತಾ ಇದ್ದಾರೆ, ಪರಿಷತ್ ರಾಜನ ಕೆಲಸ ಒಪ್ಪಿಸಿದರಂತೆ. ಕಾರ್ಡನ್ ಹಿಡಿದು ರಕ್ಷಣೆ ಮಾಡಬೇಕು ಅಂತೇಳಿ ಆತ ಮಾಡ್ತಾನೆ ಕೆಲಸ ಮುಂದೆ. ಆ ಸಮಯಕ್ಕೆ ಕಾಳಿದೇವಿ ಇದ್ರಲ್ಲ, ಭಾರತ ಇನ್ನೊಂದು ರೂಪ, ದ್ರೌಪದಿ ಲೈಕೆ ಹೊಂದಿಬಿಟ್ರಂತ. ಅನಂತರ ಒಬ್ಬೊಬ್ಬರೇ ಪಾಂಡವರು 5 ಜನ ದ್ರೌಪದಿ ಹೊರಡ್ತಾ ಇದ್ದಾರೆ. ದಾರಿಯಲ್ಲಿ ಸಮುದ್ರ ತೀರದಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅಗ್ನಿದೇವರಾತ. ಧರ್ಮರಾಜನ ಪ್ರಾರ್ಥನೆ ಮಾಡ್ತಾನೆ ಧರ್ಮರಾಜ, ನಾನು ಅರ್ಜುನಿಗೆ ಕಾಂಡವರ ದಹನದ ಕಾಲಕ್ಕೆ ಗಾಂಡಿವ ತಂದು ಕೊಟ್ಟಿದ್ದೆ, ಅದು ನಂದಲ್ಲ, ಪೂರ್ಣಂದೇ ಇಸ್ಕೊಂಡು ಬಂದು ಕೊಟ್ಟಿದ್ದೆ, ನಾನು ವಾಪಸ್ ಕೊಡಬೇಕಾಗಿದೆ, ಅರ್ಜುನ ಕೊಡ್ತಾ ಇಲ್ಲ, ಎಲ್ಲ ಬಿಟ್ಟು ಅವನು ಹಿಡ್ಕೊಂಡಿದ್ದ ಅರ್ಜುನ ಕೈಯೊಳಗೆ. ಅಟ್ಟಾತನಿ ಮೋಹ ಇತ್ತು ಅದ್ರ ಮೇಲೆ, ಅಂತ ಮೋಹನ ಗೀತಾಪದ ಕೈಲಿ ಕಳೆಬಿಟ್ಬಿಟ್ಟಿದ್ದ, ವಿಸೃಜ್ಯಂ ಸಕರಂಧನವು ಮಾಡಿದ್ದ. ಈಗ ನನಗೆ ವಾಪಸ್ ಕೊಡಬೇಕು, ನಾನು ನಂದಲ್ಲ, ಕೊಡಿಸು ಅಂತ ಕೇಳಿದ್ರು ಧರ್ಮರಾಜರು. ಅರ್ಜುನ ಕೊಟ್ಟು ಬಿಡಪ್ಪ ಅದ್ರ, ಆಗ ಅದನ್ನು ಹಾಕಿದ್ದೆ. ನಮಗೆ ಆ ಮೋಹ ಇರಬೇಕದು, ಗಾಂಡಿವದ ಮೇಲೆ ಮೋಹ ಯಾತಕ್ಕೆ ಗೊತ್ತಾ? ಗಾಂಡಿವ ತನ್ನ ಧನಸ್ಸಲ್ಲ, ಬ್ರಹ್ಮದೇವರ ಧನಸ್ಸು. ಬ್ರಹ್ಮದೇವರ ಧನಸ್ಸು ಆಗಿದ್ದಕ್ಕೆ ಮೋಹ ಇತ್ತಂತೆ. ಭಾವಿ ಬ್ರಹ್ಮದೇವರ ಶಾಸ್ತ್ರ ಸ್ವರೂಪಲ್ಲ, ಅದನ್ನೆಂದು ಬಿಡಬಾರದು ನಾವು. ಧರ್ಮರಾಜ ಅರ್ಜುನ ಹಿಡ್ಕೊಂಡೇ ಹೊಟ್ಟಿದ್ದಾರೆ ಪುಣ್ಯ. ಅಂತ್ಯಕಾಲ ಬಂದರೂ ಕೂಡ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅತ್ಯಶ ಕೇತುರಿದ್ರಾದೂ ಪುನರೇವ ಸಮಾಚಾರೇ. ಅದಕ್ಕಾಗಿ ಅರ್ಜುನನ ಭಕ್ತಿ ಇದ್ದಿದ್ದು ಬೇರೆ ರೀತಿಯಲ್ಲಿತ್ತು, ಅಂತೂ ಅದು ಬಿಡಬೇಕಾಗಿತ್ತು, ಬಿಟ್ಟ. ಮುಂದೆಲ್ಲ ಇಡೀ ಸಪ್ತ ದ್ವೀಪ ದಾಟಿದ್ರಂತೆ, ಸಪ್ತ ಸಮುದ್ರ ದಾಟಿದ್ರಂತೆ ಪಾಂಡವರು. ಮಹಾಪ್ರಸ್ಥಾನ, ಆಹಾರ ಏ ಸುಮ್ಮನೆ ಹೋಗ್ತಿರೋದು ಹೋಗ್ತಿರೋದು ಹೋಗ್ತಿರೋ, ದೇಹ ಬಿಟ್ಬಿಡೋದಷ್ಟೇ. ಕೊನೆ ಮತ್ತೆ ಭರತಖಂಡಕ್ಕೆ ಬರ್ತಾ ನೆನಪಿರಬೇಕು. ಬಂದು ಸಂಚಾರ ಮಾಡ್ತಾ ಮಾಡ್ತಾ ನಾರಾಯಣಾಶ್ರಮಕ್ಕೆ ಬದರಿಯಿಂದ ಮುಂದೆ ಹೋಗ್ತಾ ಇದ್ದಾರೆ. ಅವರು ಒಬ್ಬೊಬ್ಬರೇ ದೇಹ ಬಿಡ್ತಾ ಇದ್ದಾರೆ. ಈಗ ದ್ರೌಪದಿ ದೇವಿ ಮೊದಲು ದೇಹ ಬಿಟ್ಟರು. ದ್ರೌಪದಿ ದೇವಿ ಆ ಕ್ಷಣಕ್ಕೆ ಧರ್ಮರಾಜ ಕೇಳ್ತಾನೆ, ದ್ರೌಪದಿ ಯಾತಕ್ಕೆ ಬಿದ್ದು ಅಂತ ಕೇಳಿದ್ದಾನೆ. ಮುಂದೆ ಹೇಳ್ತಾನೆ, ಆಮೇಲೆ ನಟನ ಬಿಡ್ತಾನೆ, ಸಹದೇವ ಬಿಡ್ತಾನೆ, ಆಮೇಲೆ ಅರ್ಜುನ ಬಿಡ್ತಾನೆ. ಇದು ಕಥೆಯೆಲ್ಲ ಇವತ್ತು ನಾವಲ್ಲಿ ಹೋದರೆ ಅದರ ವಿಡಿಯೋ ಮಾಡಿದ್ದಾರೆ. ಅವರ ಜಾಗದ ತೀರ್ಥ ಇದೆ, ಎಲ್ಲ ದೇಹ ಬಿಟ್ಟ ಜಾಗದ ತೀರ್ಥಗಳು ಉಂಟು. ಎಲ್ಲ ದೇಹ ಬಿಟ್ಟ ಮನೆ ಭೀಮಸೇನವರು ತಾವು ಬಿಡ್ತಾ ಇದ್ದಾರೆ, ನಾನೇ ಬಿಡ್ತೇನೆ ಅಂತ ಕೇಳಿದ್ದೆ. ಧರ್ಮರಾಜ ಏನ್ ಮಾಡ್ತಾನೆ ಗೊತ್ತಾ? ಎಲ್ಲರೂ ಬಿಡೋ ಕಾರಣ ಹೇಳ್ತಾ ಹೋಗ್ತಾನೆ. ದ್ರೌಪದಿ ಯಾತಕ್ಕೆ ಬಿದ್ದಲು ಅಂದ್ರೆ ಈಕೆಗೆ ಅರ್ಜುನ ಭಾರಿ ಪಕ್ಷಪಾತ, ಅದಕ್ಕೆ ಬಿದ್ದಲು ಅಂತ ಹೇಳಿದ್ದಾರೆ. ದೋಷ ಹುಡುಕ್ತಾ ಇದ್ದಾನೆ. ಯಾತ ದೋಷ ಹುಡುಕ್ತಿದ್ದಾನೆ ಅಂದ್ರೆ ನಹಿ ಕಾರ್ಯ ಅಕಾರಣ, ಒಂದು ಕಾರ್ಯ ಕಾರಣ ಇರಬೇಕು. ಅದು ಕಾರಣ ಇಲ್ಲ, ಅಲ್ಲಿ ಸರಿಯಾದ ಕಾರಣ ಗೊತ್ತಿಲ್ಲ, ಏನೋ ಹೇಳ್ಬಿಡ್ತಾರೆ, ಸಂಭಾವನಾ ಮಾತ್ರ. ಈ ತಪ್ಪನ್ನು ಮಾಡಬಾರ್ದು ಮನುಷ್ಯ, ಗೊತ್ತಿಲ್ಲ ಅನ್ಬೇಕೆ ಹೊರತು ಕಾರಣ ಹೇಳಬಾರ್ದು. ಹೇಳ್ತಾ ಹೊರಟುಬಿಡ್ತಾರೆ. ಪಾಪ ನಕುಲ ಯಾತಕ್ಕೆ ಬಿದ್ದ, ಭಾರಿ ಸುಂದರ ಅಂತ ಅಹಂಕಾರ ಇತ್ತು. ಸಹದೇವ ಯಾತಕ್ಕೆ ಬಿದ್ದ, ಆತನಿಗೆ ಬಹಳ ನೀತಿವಂತ ಅಂತ ಅಹಂಕಾರ ಇತ್ತು. ಅರ್ಜುನ ಯಾತಕ್ಕೆ ಬಿದ್ದ, ಆತನಿಗೆ ಏನೇನೋ ಹೇಳಿದ್ದ, ಏನೂ ಮಾಡಲಿಲ್ಲ, ಅದಕ್ಕೋಸ್ಕರ ಬಿದ್ದ ಅಂತ ಹೇಳಿದ್ರು. ಭೀಮಸೇನ ತಾನು ನಾನೇ ಬಿದ್ದೆ ಅಣ್ಣ ಅಂತ ಕೇಳ್ತಾರೆ. ನಿನಗೆ ಬಹಳ ತಿತ್ತಿದ್ದೆ, ಅದಕ್ಕೆ ಬಿದ್ದೆ ಅಂತ ಹೇಳಿಬಿಟ್ಟೆ. ಧರ್ಮರಾಜ ಹೇಳೋ ಮಾತಾ ಹೇಳಿದ್ರು, ಯಾರು ಸಿನಿಮಾ ನಾಟಕ ಹೇಳಿದ್ರೆ ಪರವಾಗಿಲ್ಲ, ಧರ್ಮರಾಜ ಹೇಳಬೇಕೆ ಮಾತನ್ನ. ಧರ್ಮರಾಜ ಇವತ್ತು ಹೇಳ್ತಾನೆ, ಬೇರೆ ದಿವಸ ಹೇಳಿದ್ರು, ಇವತ್ತು ಹೇಳಿದನಂತೆ. ಬೇರೆ ದೇಹ ಬಿಟ್ಟುಬಿಟ್ರು. ಅದು ನಿಜವಾದ ಕಾರಣ ಏನು ಹೇಳ್ತಾರೆ? ಈ ಎಲ್ಲ ಕಾರಣ ಸುಳ್ಳು ಕಾರಣಗಳು. ಆ ದೇಹ ಯಾತಕ್ಕೆ ಬಿಟ್ಟರು ಅಂದರೆ ನಮಗೊಂದು ಗೊತ್ತು, ಭೀಷ್ಮರ ಇಚ್ಛಾರಣ್ಯಗಳು ಅಂತೇಳಿ. ಬರೀ ಭೀಷ್ಮರಲ್ಲ, ಆಗಿನ ಕಾಲದ ಹೆಚ್ಚಿನ ವಿಷಯ ಹೇಳ್ತಾರೆ. ತಸ್ಮಿನ್ ಕಾಲೇ ತ್ಯಜ್ಯತೀಹಿ ನಾನಿಚ್ಛಯಾತನು. ಇಚ್ಛಾಮರಣ ಜನರಲ್ ಇಚ್ಛಾಮರಣಿಗಳೇ ಅವರು. ಇವರಂತೂ ದೇವತೆಗಳು, ಇವರೆಲ್ಲ ಕೂಡ ಸ್ವಚ್ಛಂದ ಮೃತ್ಯವೋ ಪಾರ್ಥ, ಸ್ವಚ್ಛಂದ ಮೃತ್ಯುಗಳು ಇವರೆಲ್ಲ ಕೂಡ. ಭೀಷ್ಮರಿಗಿಂತ ಎಲ್ಲರೂ ಸ್ವರೂಪದಲ್ಲಿ ಮೇಲೆ ಇರೋದೇ. ಆದ್ದರಿಂದ ಅವರೆಲ್ಲ ಇಚ್ಛಾಮರಣಿಗಳಾಗಿ ದೇಹ ಬಿಟ್ಟರೆ ಹೊರತು ಬೇರೆ ಅಲ್ಲ. ದೇಹ ಯಾತಕ್ಕೆ ಬಿಡಬೇಕು ಅಂದರೆ ಜಾತಸ್ಸಿ ಧ್ರುವೋ ಮೃತ್ಯು, ದೇಹ ಬಿಡಬೇಕು ಅಂತ ಭಗವಂತನ ಶಾಸನ. ಅದಕ್ಕೆ ದೇಹ ಬಿಟ್ಟರೆ ಹೊರತು ಯಾವ ಕಾರಣನೂ ಇಲ್ಲ. ಹಾಗಿದ್ರೆ ದ್ರೌಪದಿ ಪಕ್ಷಪಾತ ಮಾಡ್ತಿರಲಿಲ್ವೇ? ಮಾಡ್ತಿರಲಿಲ್ಲ. ಅರ್ಜುನಲ್ಲಿ ಪ್ರೀತಿ ಯಾತಕ್ಕೆ ತೋರಿಸ್ತಿದ್ರು ಅಂದರೆ ತಾರತಮ್ಯದಲ್ಲಿ ಭೀಮ ಅಂದ್ರೆ ಅರ್ಜುನನೇ, ಅದಕ್ಕೆ ತೋರಿಸ್ತಿದ್ರು ಅಷ್ಟೇ. ಧರ್ಮರಾಜನ ಅರ್ಥ ಆಗಲಿಲ್ಲ. ನಕುಲ ಸುಂದರ, ಸಹದೇವ ನೀತಿವಂತ, ಒಮ್ಮೆ ಅಹಂಕಾರ ಅತಿಮಾನಾದಯೋ ದೋಷಾಹ, ಅವ್ರಿಗೆ ಬರ್ತಿತ್ತು ಪಾಪ. ಆದರೆ ಇದು ಈಗ ದೇಹ ಬಿಡಲ ಕಾರಣ ಅಲ್ಲ, ಅದು ಅರ್ಜುನಿಗೂ ಅದು ಕಾರಣ ಅಲ್ಲ. ಭೀಮಸೇನ ದೇವರಿಗೆ ಅವರೇ ದೇಹ ಇಟ್ಕೊಂಡಿರೋದು ಎಲ್ಲರದನ್ನು, ಅವ್ರು ಯಾತಕ್ಕೆ ಬಿಟ್ಟಿರೋದು ಅವತಾರ ಮುಗಿತು ಹೋಗಬೇಕು ಅಂತ ಬಿಡ್ತಿದ್ದಾರೆ. ಇದರಿಂದ ಅರ್ಥ ಆಗುತ್ತೆ ನಮಗೆ, ಎಷ್ಟು ನ್ಯಾಯ ಸಲ್ಲಿಸ್ತಾರೆ ಆಚಾರ್ಯರು. ಕೃಷ್ಣ ದೇಹ ಬಿಡಲಿಲ್ಲ, ಅಪ್ರಾಕೃತ ದೇಹ. ಇವರು ದೇಹ ಬಿಟ್ಟರು, ಬೇರೆಯವರಿಗೆ ಪ್ರಾಕೃತ ದೇಹ ಇದೆ, ಆದರೆ ಎಷ್ಟು ದಗ್ಧ ಪಟಾಯಮಾನವಾಗಿ ಇದೆ ಅದನ್ನು ತೋರಿಸಿದ ಲೋಕಕ್ಕೆ ಹೊರಟುಬಿಟ್ರು. ಧರ್ಮರಾಜ ಮಾತ್ರ ದೇಹ ಬಿಡಲಿಲ್ಲ. ಇದೆಲ್ಲ ಆಚಾರ ನಿರ್ಣಯ ಬರದೆ ಹೋಗಿದ್ರೆ ಏನೇನೋ ಕಾರಣ ತಿಳ್ಕೊತಿದ್ವಿ ನಾವೀಗ. ಉಳಿದೊಂದು ತಿಳ್ಕೊಂಡಾಗಿದೆ ಅಂತ ತಪ್ಪುಗಳನ್ನ ಬೇರೆ ಪುಸ್ತಕ ಓದಿ ಬಾಯಿ ಬಂದ ಬೈತಾರೆ. ಭೀಮಸೇನಾದಿ ದೇವತೆಗಳನ್ನ ಆಚಾರ ಹೇಳ್ತಾರೆ, ಅತಿಮಾನಾದಿ ದೋಷಗಳು ದೋಷ ಕರೆಕ್ಟ್. ಭೀಮಸೇನ ಅತಿಮಾನ ಇಲ್ವೇ ಇಲ್ವಲ್ಲ. ಯಥಾಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷಕೃತ. ತಮ್ಮಲ್ಲಿ ಎಷ್ಟಿದೆ ಅಷ್ಟು ತಿಳ್ಕೊಂಡ್ರೆ ಎಂದು ಪಾಪ ಅಲ್ಲ, ಪುಣ್ಯನೇ ಅದು. ಭೀಮಸೇನ ಹೆಚ್ಚು ಹೇಳ್ಕೊಂಡೇ ಇಲ್ಲ, ಕಡಿಮೆನೇ ಹೇಳ್ಕೊಂಡಿದ್ದಾರೆ. ಧರ್ಮರಾಜನ ಮಾತು ಬಿಟ್ಟುಬಿಡಿ. ಕೃಷ್ಣ ಏನ್ ಹೇಳಿದ್ದಾನೆ ನೋಡಿ, ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯಹಂ. ಕೃಷ್ಣ ಹೇಳಿದ ಮೇಲೆ ಧರ್ಮರಾಜ ಯಾರು ತೀರ್ಮಾನ ಮಾಡಕ್ಕೆ? ಈ ಮಧ್ಯೆ ಸುಪ್ರೀಂ ಕೋರ್ಟ್ ಆರ್ಡರ್ ಮುಂದೆ ಈ ಜಿಲ್ಲಾ ಕೋರ್ಟ್ ಯಾರು ನಡೆಯೋದಿಲ್ವಲ್ಲ. ಇವತ್ತು ಕೃಷ್ಣನ ಮಾತಿದೆ ಅಂದಮೇಲೆ ಭೀಮಸೇನೆ ದೋಷ ಇಲ್ಲವೇ ಇಲ್ಲ. ಉಳಿದವರಿಗೆ ಒಂದೊಂದು ದೋಷ ಇತ್ತು, ಅದು ಇದಕ್ಕೆ ಕಾರಣ ಅಲ್ಲ. ದ್ರೌಪದಿ ದೋಷ ಇರಲಿಲ್ಲ, ಭೀಮಸೇನ ದೇವರು ದೋಷ ಇರಲಿಲ್ಲ. ಅವರು ಕೇವಲ ದೇಹ ಬಿಡಬೇಕು ಅಂತ ಬಿಟ್ಟರು, ಅದೇ ವಿಷ್ಣು ಪ್ರೀತಿಗೋಸ್ಕರ ಬಿಟ್ಟರು ಅಷ್ಟೇ. ಧರ್ಮರಾಜ ಮುಂದೆ ಹೋಗ್ತಾ ಇದ್ದಾನೆ, ದೇಹ ಬಿಡ್ತಾ ಇಲ್ಲ ಅಂತ. ಆಗೊಂದು ದೇವರಥ ಬಂದದ್ದು ಮುಂದೆ ಹಿಡಿತಂತೆ. ಹಿಡಿದ್ಬಿಟ್ಟು ಧರ್ಮರಾಜ ನೀ ರಥ ಬಂದಿದೆ ಬಾ ಸ್ವರ್ಗಕ್ಕೆ ಅಂತ ಕರೆದ್ರು. ಧರ್ಮರಾಜ ಸಮೇತ ವಿಚಿತ್ರ ಕೆಲಸ ಮಾಡ್ತಾರೆ. ಆತ ಯಾವಾಗ ಅವರು ಬಿಟ್ರಲ್ಲ ಹತ್ತಿನಾಪುರನ, ಅವತ್ತಿಂದ ನಾಯಿ ಒಂದು ಜೊತೆ ಬರ್ತಾ ಇತ್ತಂತ ಹಾಗೆ ಅಲ್ಲಿವರೆಗೂ ನಾಯಿ ಜೊತೆ ಬಂದಿದ್ದೆ. ಈ ನಾಯಿ ತಮಾಷೆ ಅಂದ್ರೆ ಯಾರು ದೇಹಬಿಟ್ಟು ಅಲ್ಲಿನೂ ಬಿಟ್ಟಿಲ್ಲ, ಹಾಗೆ ಬರ್ತಾ ಇದೆ ಅದು. ನಾನು ಬರ್ತೇನೆ, ನಾಯಿ ಹಚ್ಕೊಂಡ್ರೆ ಮಾತ್ರ ಬರ್ತೇನೆ ಅಂತ ಹೇಳಿದೆ. ನಾಯಿ ಹಚ್ಕೊಂಡ್ರೆ ಮಾತ್ರ ಬರ್ತೇನೆ, ನಾಯಿ ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟ. ಧರ್ಮರಾಜ ನಾಯಿನೂ ಬಿಡೋದಿಲ್ಲ ಅಂತ, ನಾವು ನಾಯಿನೂ ಒಂದೇ ಬಿಡೋದಿಲ್ಲ ಅಂತ ನಾನು ಹೇಳ್ತಿರೋದು ಇಷ್ಟೇ ವ್ಯತ್ಯಾಸ. ನಾಯಿನೂ ಬಿಡೋದಿಲ್ಲ, ಅದು ಒಳ್ಳೇದೆಂದು ತಪ್ಪಲ್ಲ. ಆಶ್ರಿತ ಯಾರನ್ನೂ ಬಿಡಬಾರದು. ಅಭಯಂ ಸರ್ವಭೂತೇಭ್ಯ ದದಾಮೇತ ದ್ರತಂ ಮಮ. ಅದ್ರ ನಾಯಿನೇ ಮಾತ್ರ ಪಾಲನೆ ಮಾಡ್ತಾರಲ್ಲ ಕಲಿಯುಗದ ವಿಚಿತ್ರ. ತಾಯಿ ಬೇಕಾದ್ರೆ ಬಿಟ್ಟಿರ್ತಾರೆ, ನಾಯಿನ ಬಿಡೋದಿಲ್ಲ. ತಾಯಿ ಬಿಡೋ ಕೇಸ್ ಅಂತ ಹೇಳಲೇಬೇಕಾದ್ರೆ ಮನೆಗೊಂದು ಕೇಸ್ ಹೆಚ್ಚು ಕಡಿಬೇಕು, ಬಿಟ್ಟರೆ ಇಲ್ಲದವರು ಪುಣ್ಯಾತ್ಮರು ಅಂತ ಅರ್ಥ. ಆದ್ರೆ ನಾಯಿ ಮಾತ್ರ ಎಷ್ಟೋ ಜನ ಅದ್ರ ಪಂಚಪ್ರಾಣ ಅದಕ್ಕೆ, ಅದಕ್ಕಿರೋ ಸೌಲಭ್ಯ ಬಹುಶಃ ಕಲಿಯುಗದಲ್ಲಿ ಯಾರು ಮ್ಯಾಕ್ಸಿಮಮ್ ಬೆನಿಫಿಟ್ ಎಂಜಾಯ್ ಮಾಡಬೇಕು ಅಂದ್ರೆ ನಾಯಿ ಆಗಿಬಿಡ್ಬೇಕು. ಹೊರತು ಇನ್ಯಾರಿಗೂ ಅಂತ ಭಾಗ್ಯ ಸಿಗೋದಿಲ್ಲ. ಆದ್ರೆ ಇವ್ರು ನಾಯಿ ಪಾಡಾಗತ್ತೆ ಬರಿಬಾರ್ದು. ಅದನ್ನ ಧರ್ಮರಾಜ ಹೇಳಿದ್ನಲ್ಲ ಅಂತ ಕೇಳಿದ್ರೆ ಅದು ಆಶ್ರಿತ ವತ್ಸಲ ಅಂತ ಹೊರತ ಕೇಳಿದ ಹೊರತು ಮತ್ತೊಂದಲ್ಲ. ಯಮದೇವರು ಧರ್ಮ, ಧರ್ಮರಾಜ ಧರ್ಮ, ಧರ್ಮ ತಾನು ನಂಬಿದ ನಾಯಿನೂ ಬಿಡೋದಿಲ್ಲ ಅಂತ ಅರ್ಥ. ಧರ್ಮ ತಾನು ನಂಬಿದ ನಾಯಿನೂ ಬಿಡೋದಿಲ್ಲ, ಆದ್ರಿಂದ ಧರ್ಮೋ ರಕ್ಷತಿ ರಕ್ಷಿತ. ಇದು ರಾಮಾಯಣದಲ್ಲಿ ನಾಯಿ ಕಥೆ, ಇಲ್ಲೊಂದು ನಾಯಿ ಕಥೆ, ಎರಡು ನಾಯಿ ಕಥೆ ಬರುತ್ತೆ ನಮಗೆ. ಅದು ಆ ಕಥೆ ಬೇಡ, ಈ ಕಥೆ ಮುಗಿದೋಗಿದೆ ಬೇಡ, ಇನ್ನು ಮುಂದೆ ಹೋಗೋಣ. ಆಗ ಅವ್ರು ಹೇಳ್ತಾರೆ, ಸರಿ ನಾಯಿ ನೋಡಿ ಯಾರು ಅಂತ ಹೇಳ್ತಾರೆ. ಯಮದೇವರು ನಾಯಿ ರೂಪದಲ್ಲಿ ಇದ್ದಾರೆ ಹೊರತು ನಿಜವಾದ ನಾಯಿ ಅಲ್ಲ ಅದು, ಯಮದೇವರು ನಾಯಿ ರೂಪದಲ್ಲಿ ಇದ್ರಂತೆ. ಆಗ ಧರ್ಮರಾಜನ ಖುಷಿಯಾಯ್ತು, ಹತ್ತಿ ಹೊರಟು ಬಿಡ್ತಾರೆ. ಇದು ಎರಡನೇ ಬಾರಿ ಆತ ಗೆದ್ದ. ಯಾರು ಬದುಕಬೇಕು ಅಂತ ಕೇಳಿದಾಗ ನಕಲ ಬದುಕಬೇಕು ಅಂತ ಹೇಳಿದ್ನಲ್ಲ, ದೊಡ್ಡ ಟೆಸ್ಟ್ ಗೆದ್ದಿದ್ದ. ನಾಯಿರು ಬಿಡೋದಿಲ್ಲ ಅಂತ ಹೇಳಿದ್ ಇನ್ನೊಂದು ಟೆಸ್ಟ್ ಗೆದ್ದ. ಮೂರನೇದು ಬರುತ್ತೆ, ಮುಂದೆ ನೋಡುತ್ತೇನೆ. ಅದು ಹೋಗ್ತಾನೆ, ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ವಿಚಿತ್ರವಾದ ಲೋಕ ಅದು. ಅಲ್ಲಿ ನೋಡಿ ಧರ್ಮರಾಜ, ನಿನ್ನ ಸಿಕ್ಕಿರೋ ಸ್ವರ್ಗ ನೋಡಿ ಹೇಗಿದೆ ಅಂತ ಹೇಳಿದ್ರು. ನೋಡ್ತಾನೆ ದುರ್ಯೋಧನ ಕೂತಿದ್ದಾನಲ್ಲಿ, ಶಕುನಿ ದುರ್ಯೋಧನ ಎಲ್ಲ ವಿಲನ್ಸ್ ಎಲ್ಲ ಕೂತ್ಬಿಟ್ಟಿದ್ದಾರೆ, ಖಳನಾಯಕರೆಲ್ಲ, ಒಬ್ಬ ಯೋಗ್ಯ ಕೂಡ ಇಲ್ಲ ಅಲ್ಲಿ. ಧರ್ಮರಾಜ ಕೇಳಿದ, ಅಲ್ಲ ನಮ್ಮವ್ರು ಯಾರು ಕಾಣದಲ್ಲಿ ಯಾತಕ್ಕೆ ಅಂತ ಕೇಳಿದ. ಅವ್ರವ್ರು ತಮ್ಮಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ರು. ಮತ್ತೆ ಇದೇನು ಸ್ವರ್ಗ, ಯಾರಿದ್ದಾರೆ? ದುರ್ಯೋಧನ ಇದ್ದಾನೆ. ಅಲ್ಲ ಇವ್ ಯಾಕೆ ಸ್ವರ್ಗ ಕೊಟ್ರಿ? ಧರ್ಮರಾಜ ಬೈತಾನೆ ಬೈತಾನೆ, ಒಂದು ಎಂಟತ್ತು ಶ್ಲೋಕ ಬೈದ್ಬಿಡ್ತಾನೆ. ಇಂಥ ಪಾಪಿಗೆ ಸ್ವರ್ಗನ, ಏನ್ ಅನ್ಯಾಯ ಅಂತ ಹೇಳ್ತಾನೆ. ಇವ್ ಘಟ್ಟ ಯಾತಕ್ಕೆ ಬಂತು ಅಂದ್ರೆ ಆತ ನೋಡಿ ಎಂದು ಬೈದಿದ್ದಲ್ಲ, ಭೂಲೋಕದೊಳಗಿದ್ದಾಗ ಒಳಗೆ ತುಂಬಿಕೊಂಡಿದ್ದಲ್ಲ, ಹೊರಗೆ ಹಾಕಿಬಿಟ್ಟಂತ ಅದು ದಿವಸ ಹೊರಗೆ ತುಂಬಿಕೊಂಡೆ ಹೊರಗೆ ಹಾಕಿದ. ಅವ್ರು ಹೇಳ್ತಾರೆ, ನನಗೆ ಸ್ವರ್ಗ ಬೇಡ, ದುರ್ಯೋಧನಾದಿಗಳಿರೋ ಲೋಕ ಸ್ವರ್ಗಲೋಕವಾಗದಾದ್ರೆ ಸ್ವರ್ಗನೇ ಬೇಡ ಅಂತ ಹೇಳಿಬಿಟ್ಟ ಧರ್ಮರಾಜ. ಎಷ್ಟು ಒಳ್ಳೆ ಮಾತಿದ್ದು. ಜಗನ್ನಾಥದಾಸರು ಹೇಳ್ತಾರೆ, ನಮಗೇನಾದರೂ ಹರಿಯನ್ನ ಮರಿತಕ್ಕಂತ ಪ್ರಸಂಗ ಬರೋದಾದ್ರೆ ಸ್ವರ್ಗ ಬೇಕಾಗಿಲ್ಲ ಅಂತ ಹೇಳ್ತಾ. ನಿನ್ನ ವಿಸ್ಮೃತಿ ಕೊಡುವ ಸ್ವರ್ಗ ನಾನು ಅಲ್ಲಿ ಅಂತ ಹೇಳ್ತಾ, ನಿನ್ನ ವಿಸ್ಮೃತಿ ಕೊಡೋ ಸ್ವರ್ಗ ನನಗೆ ಬೇಕಾಗಿಲ್ಲ, ನಿನ್ನ ಸ್ಮೃತಿ ಕೊಡೋದಾದ್ರೆ ನರಕನೇ ಇರಲಿ ಅಂತ ಹೇಳಿಬಿಡ್ತಾ. ಒಳ್ಳೆ ದೃಷ್ಟಾಂತ ಇದು, ಒಂದು ನನಗಿದು ಬೇಕಾಗಿಲ್ಲ, ಈ ಪಾಪಗಳ ಸಹವಾಸ ಬೇಡ ನನಗೆ. ನಮ್ಮವ್ರು ಹೇಳಿದ್ದಾರೆ ಅಲ್ಲಿ ಬೇರೆ ಕಡೆ ಇದ್ದಾರೆ ಅಂತ ಹೇಳ್ತಾರೆ. ತಕ್ಷಣ ಕರ್ಕೊಂಡು ಹೋಗ್ತಾರೆ ಬೇರೆ ಕಡೆಗೆ. ಹೋಗ್ತಾ 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 ಕತ್ತು ಶುರುವಾಯ್ತಾಗಲೇನೆ ಭಯಂಕರ ಬರ್ತಾ ಹೋದ ಡೀಪ್ ಗಾಢಾಂಧಕಾರ, ಕೆಟ್ಟ ವಾಸನೆ, ಕೆಟ್ಟ ಧ್ವನಿಗಳು, ಭಯಂಕರ ಅಸಹ್ಯ ಬಂದೋಗುತ್ತಾತ. ಕರ್ಕೊಳಕ್ಕಾಗೋದಿಲ್ಲ, ವಾಪಸ್ ಹೋಗೋಣ ಅಂತ ಹೇಳ್ತಾರೆ. ಆಗ ಕೆಲವು ಮಾತುಗಳು ಕೇಳಿಸ್ತಾ ಇವೆ. ಧರ್ಮರಾಜ ದಯವಿಟ್ಟು ಹೋಗಬೇಡ ಪುಣ್ಯಾತ್ಮ, ನೀನು ಬಂದಿದ್ದಕ್ಕೋಸ್ಕರ ನಮಗೆ ಸ್ವಲ್ಪ ಖುಷಿ ಆಗ್ತಾ ಇದೆ, ಎಂಥ ಕಷ್ಟದಲ್ಲಿದ್ದೋ ಗೊತ್ತಾ ನಾವೀಗ, ದಯವಿಟ್ಟು ಇರು ಪುಣ್ಯಾತ್ಮ, ಹೋಗಬೇಡ ಅಂದ್ರೆ. ಧ್ವನಿ ಯಾರು ಗೊತ್ತಾವು? ಭೀಮನ ಧ್ವನಿ, ದ್ರೌಪದಿಯ ಧ್ವನಿ, ಅರ್ಜುನನ ಧ್ವನಿಗಳೆಲ್ಲ ಕೂಡ ನಮ್ಮದೇ ಗ್ಯಾರಂಟಿ ಕೇಳಿರ್ತಾರೆ. ನೋಡಿದ್ರೆ ಅವ್ರಿಗೆ ನರಕ ಆಯ್ತು ನೋಡಿದ್ರೆ ಅಂತ ಹೇಳ್ತಾರೆ. ತಮಾಷೆ ಗೊತ್ತಾ, ದುರ್ಯೋಧನ ಸ್ವರ್ಗ ಆಗಿದೆ ಅವ್ರು ನರಕ ಆಗಿದೆ ಅಂತ. ಇಷ್ಟು ಕತೆ ಕೇಳಿಬಿಟ್ರೆ ದುರ್ಯೋಧನಂತೆ ಬದುಕೋಣ ಹೊರತು ಪಾಂಡವರಂತ ಅಲ್ಲ ಅನಿಸುತ್ತೋ ಇಲ್ಲ. ಇದಕ್ಕೆ ನಿರ್ಣಯ ಬರೀ ಹೋದ್ರೆ ಏನ್ ಗತಿ ಆಗ್ತಿತ್ತೆ ನಮಗೆ? ಆಯ್ತಾರ ತಕ್ಷ ಹೇಳ್ತಾರೆ, ಸ್ವಲ್ಪ ಮುಂದೆ ಕತೆ ಕೇಳಿ ಏನಾಗುತ್ತೆ. ಧರ್ಮರಾಜ ಅಂದನಂತೆ, ನಾನಿದ್ರೆ ಒಳ್ಳೇದಾಗತ್ತೆ ನಿಮಗೆ. ಆಗತ್ತೆ ಅಂದ್ರಂತೆ. ತಕ್ಷ ಹೇಳ್ತಾನೆ ದೇವದೂತ, ನೀನ್ ಹೊರಟುಬಿಡು, ನಾ ಇಲ್ಲೇ ಇರ್ತೇನೆ ಅಂತ ಹೇಳಿ. ಧರ್ಮರಾಜ ನಿನಗೆ ಒಳ್ಳೆ ಲೋಕ ಸಿಕ್ಕಿದೆ, ಹೋಗೋಣ ಅಂತ ಕರೀತಾರೆ. ನನಗೆ ಬೇಕಾಗಿಲ್ಲ, ಇಂಥ ಪುಣ್ಯಾತ್ಮರಲ್ಲಿರೋದಾದ್ರೆ ಇಲ್ಲೇ ಇರ್ತೇನೆ. ನನಗೆ ಯಾವ ಸ್ವರ್ಗನೂ ಬೇಡ, ಯಾವ ಲೋಕನೂ ನನಗೆ ಬೇಡ, ಇವರಿದ್ದೆ ಹೇಳುತ್ತೇನೆ. ಇದು ಧರ್ಮ ಅಂದ್ರೆ ದೀಕ್ಷೆ ಅಂದ್ರೆ ಧರ್ಮರಾಜ ಅಂದ್ರೆ ಧರ್ಮರಾಜನೇ. ಯಾರು ನಿಂತ್ಕೊಂಡ್ಬಿಟ್ಟಂತ ಅಲ್ಲೇನೆ ದೇವರದ್ದು ಹೊರಟು ಬಿಡ್ತಾನೆ. ನೋಡ್ತಾರೆ ಆಮೇಲೆ ಏನು ಇಲ್ಲ, ಅಲ್ಲಿ ವಾಸನೆ ಇಲ್ಲ, ಗಂಧ ಇಲ್ಲ, ದುರ್ಗ ಏನೇನು ಒಳ್ಳೆ ಸ್ವರ್ಗ ಲೋಕ, ಯುವ ಸ್ವರ್ಗ ಲೋಕ ಏನಿದು ಅಂತ ಕೇಳ್ತಾರೆ. ಧರ್ಮರಾಜ ಅವ್ರು ಯಾರಿಗೂ ನರಕ ಆಗಿಲ್ಲ, ಈಗ ಅಲ್ಲೇ ಉತ್ತರ ಬರುತ್ತೆ. ಭೀಮಾದಿ ನರಕ ಆಗೇ ಇಲ್ಲ, ಅವ್ರ ಹೆಸರು ಹೇಳಿದ್ರು ನರಕ ಆಗೋದಿಲ್ಲ. ಭೀಮನ ಎಂದರೆ ಬಿಟ್ಟು ಹೋಗದೆ ಪಾಪ, ನರಕ ಆಗೋದಿಲ್ಲ. ಯಾತಿಕ್ಕಿದೆಲ್ಲ ತೋರಿಸಿದ್ವಿ ಗೊತ್ತಾ, ನಿನಗೆ ನರಕ ಆಗಬೇಕಾಗಿತ್ತು ತೋರಿಸಿದ್ವಿ ಅಂತ ಹೇಳಿದ್ರು. ಧರ್ಮರಾಜ ನರಕ ಆಗಬೇಕಾಗಿತ್ತು, ಏನ್ ಪಾಪ ಮಾಡಿದ್ದೆ ಅಂತ ಕೇಳ್ತಾರೆ. ಜನ ಇಲ್ಲಿ ತಪ್ಪು ತಪ್ಪು ಹೇಳ್ಬಿಡ್ತಾರೆ. ಇದ್ರ ನೀವು ದ್ರೋಣಾಚಾರ್ಯ ಸುಳ್ಳು ಹೇಳಿದೆಯಲ್ಲ, ಅಶ್ವತ್ಥಾಮ ಹತ ಅಂತ ಅದಕ್ಕೆ ನರಕ ಆಗಿದೆ ಹೇಳಿಬಿಡ್ತಾರೆ. ಅದೆಲ್ಲ ಉತ್ತರ. ಆ ರೀತಿ ಆಗಿದ್ರೆ ಭೀಮಸೇನರಿಗೆ ಆಗ್ಬೇಕಾಗಿತ್ತು, ಹಾಗಿದ್ರೆ ಅವ್ರಿಗೆ ಆಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಯಾತಕ್ಕಾಗಬೇಕಾಯ್ತು ಗೊತ್ತ ಗೊತ್ತ ನರಕ ನಿನಗೆ. ನಾತಿ ವಿಶ್ರಂಭಾಸಿ ತವ ಕೃಷ್ಣ ವಾಕ್ಯ, ಕೃಷ್ಣ ಅಶ್ವತ್ಥಾಮ ಹತ ಅಂತ ಹೇಳು ಅಂತ ಹೇಳಿದ್ರೆ ನೀನ್ ನಂಬಲಿಲ್ವಲ್ಲ, ಸರಿಯಾಗಿ ಹೇಳಿಲ್ವಲ್ಲ, ಅದಕ್ಕೆ ನರಕ ಆಗ್ತಿದೆ ಅಂತ ಹೇಳಿಕ. ನಮ್ಗೆ ಈಗ ಅರ್ಥ ಆಗುತ್ತೆ, ಕೃಷ್ಣನ ಮಾತು ನಂಬದೆ ಹೋದ್ರೆ ನರಕ ಆಗುತ್ತೆ, ಭಾಗವತಾದಿ ಪುರಾಣ ನಂಬದೆ ಹೋದ್ರೆ ನರಕ ಆಗುತ್ತೆ ಅಂತ ಅರ್ಥ. ಇವತ್ತು ಅದು ನಂಬದೇ ಇರೋದು ಒಂದೇ, ಎಂಥವ್ರ ಮಾತನ್ನು ನಂಬುತ್ತಾರೆ. ಭಾಗವತ ಅಂದ್ರೆ ಅದ ರಿಟೈರ್ ಆಗೋದು ಕೇಳೋದು ಬಿಟ್ಟು ಹೋಗ್ಬಿಡ್ತಾರಂತೆ. ರಿಟೈರ್ ಆಗೋದು ಕೇಳೋದು ಬುದ್ಧಿ ಇಲ್ಲದವ್ರು ಕೇಳೋದು ಜನ ತಿಳ್ಕೊಂಡ್ಬಿಟ್ಟಿರ್ತಾರಲ್ಲ, ಎಷ್ಟು ಪಾಪಿಗಳಿರ್ತಾರೆ. ಫಲ ಕೊಡ್ತಿದ್ದಾರೆ, ಕೃಷ್ಣನ ವಾಕ್ಯವನ್ನು ಯಾರು ನಂಬೋದಿಲ್ಲ ಅವ್ರಿಗೆ ನರಕ ಆಗುತ್ತೆ. ಕೃಷ್ಣನ ವಾಕ್ಯ ನಂಬಿದ್ದಾರೆ, ಪೂರ್ತಿ ನಂಬಿಲ್ಲ, ಅದಕ್ಕೆ ನರಕ ಆಯ್ತಂತೆ. ಏನೋ ನಂಬದೇ ಇದ್ದವ್ರ ಗತಿ ಏನಾಗ್ಬೇಕಾಗ. ಭಗವಂತಿ ಮಾತನ್ನು ಹೇಳ್ತಾರೆ, ಕೃಷ್ಣನ ವಾಕ್ಯ ಯಾವುದು? ಭಗವದ್ಗೀತ. ನಂಬದೇ ಹೋದ್ರೆ ಏಮೇ ಮತ ವಿಧಂ ನಿತ್ಯಂ ಮರುತಿಷ್ಠಂತಿ ಮಾನವಾಹ ಶ್ರದ್ಧಾವಂತು ಅನಸೂಯಂತೂ ಮುಚ್ಚಂತೆ ದೇವಿ ಕರ್ಮವಿಹಿ ಏತೇತದ ಅಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯೆ ನಷ್ಟಾನ ಚೇತಸ. ಈ ಶ್ಲೋಕ ವ್ಯಾಖ್ಯಾನ ಇದು ಒಂದು. ಕೃಷ್ಣನ ಮಾತನ್ನ ನಂಬೋದಿಲ್ವಲ್ಲ ಅವರಿಗೆ ನರಕ ದರ್ಶನವಾಗುತ್ತೆ. ನೀನ್ ನಿರ್ವಾಣ ನರಕ ಆಗಬಾರದು ಅಂತ ನಾವು ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಖುಷಿಯಾಯ್ತು. ಆಮೇಲೆ ಹೇಳ್ತಾರೆ ಧರ್ಮರಾಜ, ಬಾಯ್ ಮುಂದೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ನೋಡ್ತಿದ್ದಾರಲ್ಲಿ ವಿಚಿತ್ರವಾದ ದೊಡ್ಡ ನದಿ, ಗಂಗಾ ನದಿ. ದೇವ ಸ್ವರ್ಗಕ್ಕೆ ಬೇರೆ ಒಂದೇ ನದಿ ಇರೋದಲ್ಲ, ದೇವ ನದಿ. ನೋಡು ನೀನು ಇಷ್ಟೆಲ್ಲ ಯಾಕಾಗ್ತಿದೆ ಗೊತ್ತಾ? ನಿನ್ ದೇಹ ಬಿಟ್ಟಿಲ್ಲ, ಅದಕ್ಕೆ ಈಗೆಲ್ಲ ಆಗ್ತಾ ಇದೆ. ಮನುಷ್ಯ ಲೋಕ ಅಷ್ಟೇನೆ, ತುಂಬಾ ಸೆಕೆ, ಶಟರ್ ಹಾಕಿಬಿಟ್ಟು ಸೆಕೆ 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 ಅಂದ್ರೆ ಬಿಚ್ಚು ಸರಿ ಹೋಗುತ್ತ ಅಂತಾರಲ್ಲ. ಬೇಸಿಗೆಗೆ ಮೊದಲೇ ಬೇಸಿಗೆ ಉಚ್ಚಾಬಿಟ್ಟೆ, ಬೇಸಿಗೆಯಲ್ಲಿ ತುಂಬಾ ಶಟರ್ ಹಾಕೊಂಡು ಕೂತ ಕಾಲಕ್ಕೆ ತುಂಬಾ ಸೆಕೆ ಆಗುತ್ತೆ ಅಂತ ಅರ್ಥ. ಬಿಚ್ಚು ಸರಿ ಹೋಗುತ್ತೆ ಅಂತಾರಲ್ಲ, ನೋಡು ನಿನ್ ದೇಹ ಬಿಡು ಗೊತ್ತಾಗುತ್ತೆ ಅಂತ ಹೇಳಿ. ಈಗ ಅರ್ಥ ಆಯ್ತು, ದೇಹ ಬಿಟ್ಟು ಬರಬೇಕಾಗಿತ್ತು, ಬಿಟ್ಟು ಬಂದಿದ್ದಿಲ್ಲ. ಅವರು ತಪ್ಪಾಡಿ ಇದ್ದೇ ತಪ್ಪಾಡಿ ದೇವರು ಕೂಡ. ಆ ಕಷ್ಟ ಗರ್ಭಗುಡಿಗಳು ಹೋಗ್ಬೇಕಾದ್ರೆ ಮಡಿ ಹೋಗ್ಬೇಕಲ್ಲ, ಹಾಗೆ ಅಲ್ಲಿ ದೇಹ ಬಿಟ್ಟು ಬಿಡ್ತಾನೆ, ಆ ಹೊರಗೆ ಬರ್ತಾನೆ, ಅದೆಲ್ಲ ಸರಿ ಹೋಗ್ಬಿಡುತ್ತಾಗ. ಇದರಿಂದ ಭೀಮಾದಿಗಳು ಮಾಡಿದ ಅತ್ಯಂತ ಸರಿಯಾದ ಕೆಲಸ, ಈತ ಮಾಡಿರಲಿಲ್ಲ, ಮೋಹ ಇತ್ತು ಹೋಯ್ತು. ಒಂದು ಸ್ವರ್ಗಲೋಕ ಕರ್ಕೊಂಡು ಹೋಗ್ತಾ ಇದ್ದ, ಎಲ್ಲ ದೇವತೆಗಳೆಲ್ಲ ಕೂತಿದ್ದಾರೆ. ನೋಡ್ತಾನಲ್ಲಿ ವಾಯುದೇವರ ಪಕ್ಕದಲ್ಲಿ ಭೀಮಸೇನ ದೇವರು ಕೂತಿದ್ದಾರೆ, ಇಂದ್ರದೇವರು ಅರ್ಜುನ ಕೂತಿದ್ದಾನೆ, ಎಲ್ಲರೂ ತಮ್ಮ ತಮ್ಮ ಲೋಕಕ್ಕೂ ಎಲ್ಲರಿಗೂ ಯಾರು ಘಟೋತ್ಕಚ ನಿರುತಿ ಪಕ್ಕದಲ್ಲಿ ಕೂತಿದ್ದಾನೆ. ಇಲ್ಲಿ ಅಂಶಾವತಾರ ಹೇಳಿ ಶುರು ಮಾಡಿದ್ರು, ಅಂಶಾವತಾರ ಹೇಳಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಕೊನೆಗೆ ಎಲ್ಲ ಕೂತಿದ್ದಾರೆ. ರಾಮ ನೋಡ್ದ ನೋಡ್ದ ನೋಡ್ದ, ಅಲ್ಲಿ ಭೀಮಸೇನ ದೇವರ ಪಕ್ಕದಲ್ಲಿ ದ್ರೌಪದಿಯಲ್ಲಿ ಕೂತಿದ್ದಾರೆ. ಇದು ಸಂಸ್ಕಾರ ಹಾಗೆ ಕೂತಿದೆ, ನನ್ನ ಹೆಂಡತಿ ಅಂತ ಹೋಗೇ ಬಿಟ್ಟಂತ ಕೂಡ್ಲಕ್ಕೋಸ್ಕರ. ಯಾಮ ಸ್ಪೃಷ್ಟು ಸ್ಪಷ್ಟಂತ ಅಚಾತ ಶತ್ರು ಅಂತ ಹೇಳ್ತಾರೆ. ಅಷ್ಟ ದೇವತೆ ಹೇಳ್ತಾರೆ, ನೋಡು ಆಕೆ ಗುಟ್ಟಾಗಿಲ್ಲ ನೀನು, ಆಕೆ ಯಾರನ್ನು ತಿಳ್ಕೊಂಡಿದೀಯ? ಭೀಮಸೇನನ ಹೆಂಡತಿ, ವಾಯುದೇವರ ಪತ್ನಿ. ನೀವು ಅಲ್ಲಿದ್ದಾಗ ಜೊತೆಗಿದ್ಲು ಗೊತ್ತಾ? ಆಕೆ ಒಳಗೆ ಶ್ಯಾಮಲಾದೇವಿ ಇದ್ಲು, ಅದಕ್ಕೆ ಪತಿಯಾಗಿದ್ದೆ ಅಷ್ಟೇ. ನೀನು ದ್ರೌಪದಿ ಪತಿ ಅಲ್ಲ, ನೀನು ಭಾರತಿ ಪತಿ ಅಲ್ಲ, ನಿನ್ ಜಾಗ ನೋಡು ಅಲ್ಲಿದೆ ಅಂತ ತೋರಿಸಿದ್ರೆ ತಕ್ಕ ಹೊರಡ್ತಾರೆ. ಸಂಸ್ಕಾರವಲ್ಲ ಇನ್ನೂ ಉಳ್ಕೊಂಡಿತ್ತಂತೆ. ಆಗ ಯಮದೇವರು ಬಂದು ಮುಟ್ತಾರೆ ಒಂದ್ಸಲ, ಮುಟ್ಟಿದ ತಕ್ಕ ಪೂರ್ತಿ ಸಂಸ್ಕಾರ ಹೋಯ್ತಾನೆ. ಆಗ ತನ್ನ ಯಮಲೋಕದಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಇದೆಲ್ಲ ಏನ್ ಹೇಳ್ತಿದ್ರು ಗೊತ್ತಾ? ಯಾವ್ಯಾವ ದೇವತೆಗಳು ಏನೇನಾಗಿ ಹುಟ್ಟಿ ಬಂದ್ರೋ ಅದನ್ನು ಮುಗಿಸಿ ತಮ್ಮ ತಮ್ಮ ರೂಪದಲ್ಲಿ ಸೇರಿಕೊಂಡ್ರೆ ಹೊರತು ಬ್ರಹ್ಮೈಕ್ಯವನ್ನು ಹೊಂದಲಿಲ್ಲ. ಇದು ತಾತ್ಪರ್ಯ. ಯಾರು ಬ್ರಹ್ಮೈಕ್ಯವನ್ನು ಹೊಂದಲಿಲ್ಲ ಅಂದಮೇಲೆ ಕಂಡವರೆಲ್ಲ ನಾ ಬ್ರಹ್ಮೈಕ್ಯವನ್ನು ಸಾಧ್ಯ ಉಂಟಾ? ಎಂದೆಂದೂ ಸಾಧ್ಯ ಇಲ್ಲ. ಆಗ ಕೆಲವು ಮಾತುಗಳು ನಡೀತಾ ಇದೆ. ಮುಂದೇನಾಯ್ತು ಅಂದ್ರೆ ಅಲ್ಲಿ ಚತುಸ್ಸಹಸ್ರೇ ತಿಶತೋತ್ತರೇ ಗತಿ. ಭೂಲೋಕದೊಳಗೆ ಇವರೆಲ್ಲ ದೇವತೆಗಳಾದ ಇವರೆಲ್ಲ ತಮ್ಮ ರೂಪ ಸೇರ್ಕೊಂಡ್ಬಿಡ್ತಾರೆ, ಬೇಕಾದ ಹೊರಗೆ ಬರ್ತಾರೆ. ಕೃಷ್ಣ ಬಂದು ಆನಂದ ಪಡಿಸ್ತಾ ಇದ್ದಂತೆ. ದೈತ್ಯರೆಲ್ಲ ಕೃತಕತಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಕಾಲ ಮುಗಿತವರಿಗೆ 4,300 ವರ್ಷ ಸ್ವರ್ಗದಲ್ಲಿ, ಕೃತಕ ಸ್ವರ್ಗದಲ್ಲಿ ದುರ್ಯೋಧನಾದಿಗಳೆಲ್ಲ ಮುಂದೆ ಕ್ರಮೇಣ ನರಕಕ್ಕೆ ಹೋಗ್ತಾ ಇದ್ದಾರೆ. ಕೆಲವರು ಭೂಲೋಕದಲ್ಲಿ ಹುಟ್ಟು ಬಂದರಂತೆ, ತ್ರಿಪುರಾಸುರರ ಗುಂಪು ಹುಟ್ಟಿ ಬಂತಂತೆ. ಆದರೆ ಶುದ್ಧೋಧನಾದಿಗಳೆಲ್ಲ ಅಂತ ಗುಂಪಿನವರು, ಅವರೆಲ್ಲ ಕೂಡ ಭೀಮಸೇನಿಂದ ಬಂದಂತಹ ಜ್ಞಾನವನ್ನ, ಕೃಷ್ಣ ಕೊಟ್ಟ ಜ್ಞಾನವನ್ನು ಹಿಡ್ಕೊಂಡು ವೈದಿಕ ಪರಂಪರೆಯನ್ನು ಅನುಷ್ಠಾನ ಮಾಡ್ತಾ ಇದ್ರು. ಅವರಿಗೆ ದುರ್ಗತಿ ಆಗಬೇಕು, ಆದ್ರೆ ವೈದಿಕ ಪಂಥ ಹಿಡ್ಕೊಂಡ್ಬಿಟ್ಟಿದ್ದಾರೆ. ದುರ್ಗತಿ ಆಗಬಾರದು, ಅದಕ್ಕೆ ದುರ್ಗತಿ ಹಾಕಲಿಕ್ಕೋಸ್ಕರ ಭಗವಂತ ಬುದ್ಧಾವತಾರವನ್ನು ಮಾಡ್ತಾರೆ. ಬುದ್ಧಾವತಾರವನ್ನು ಮಾಡಿ ಅವರಿಗೆಲ್ಲ ಕೂಡ ಶೂನ್ಯವಾದ ಅದಕ್ಕೆ ಉದ್ದೇಶ ಮಾಡಿಬಿಡ್ತಾನೆ. ಅವೈದಿಕವಾದ ಶೂನ್ಯವಾದವನ್ನು ಹೇಳ್ತಾನೆ, ಅದೆಲ್ಲ ನಂಬ್ತಾರೆ. ಅವರು ನಂಬಿ ದುರ್ಗತಿ ಹೋಗಲಿಕ್ಕೆ ಅನುಕೂಲ ಆಯ್ತು. ಆ ಬುದ್ಧ ಸಾಕ್ಷಾತ್ ನಾರಾಯಣ, ಒಂದು ಮಗು ಹುಟ್ಟಿದ್ದಲ್ಲಿ ಆ ದೂರಕ್ಕೆ ಎಸ್ತು ಬಿಟ್ಟು ಭಗವಂತ ಅಲ್ಲಿ ಮಲಗಿ ಉಪದೇಶವನ್ನು ಮಾಡಿ ಮತ್ತೆ ಅದೃಶ್ಯನಾಗಿ ಬಿಡ್ತಾನೆ. ಅಲ್ಲಿ ದೇವತೆಗಳು ಬರ್ತಾರೆ, ಶಸ್ತ್ರಾಸ್ತ್ರಗಳನ್ನು ಹಾಕ್ತಾರೆ, ಪರಮಾತ್ಮನ ಬುಡಕ್ಕೆ ಹಾಕಿ ಮರ್ಕೊಂಡ್ಬಿಡ್ತಾನೆ. ಹೋಯ್ತ ನಾರಾಯಣ ಅಂತ ಗೊತ್ತಾಗುತ್ತೆ, ತಕ್ಕ ನಂಬಿಕೊಂಡು ಹಾಳಾಗಿ ಹೋಗ್ಬಿಡ್ತಾನೆ. ಅದೇ ಕೆಲಸ ಮುಂದೆ ಬಂದು ಬಂದು ಏನಾಯ್ತಂತೆ, ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಬ್ರಹ್ಮಸೂತ್ರಾದಿಗಳಿಗೆ ದುರ್ಭಾಷ್ಯಗಳ ಒಂದು ಲೋಕ ಕೆಟ್ಟ ಹೋಗಿಬಿಡುತ್ತೆ. ಆಗ ಭೀಮಸೇನರು ಮತ್ತೆ ಅವತಾರ ಮಾಡಿ ಬರ್ತಾರೆ. ಆಚಾರ್ಯ ಮಾತನ್ನು ಹೇಳ್ತಾರೆ, ಬತ್ತಿ ಅದುಕ್ತ ಭೀಮಾಸ ಜನ್ಮ ಅಲ್ಲಿ ಬಂತಂತೆ. ಆಗ ದ್ರೌಪದಿ ದೇವಿ ಅವರು ಅವತಾರ ಮಾಡಿದರು. ಆಗ ದ್ರೌಪದಿ ಅವತಾರ ಮಾಡ್ತಾರೆ, ಅರ್ಜುನಾದಿಗಳ ಅವತಾರವನ್ನು ಮಾಡ್ತಾರೆ. ಮಹಾಭಾರತ ನಿರ್ಣಯದಲ್ಲಿ ಆಚಾರ್ಯ ತಾವು ಮಾಡೋದನ್ನು ಹೇಳ್ತಾರೆ, ದ್ರೌಪದಿ ಅವತಾರ ಹೇಳ್ತಾರೆ, ಅರ್ಜುನಾದ್ಯ ಅಂತ ಹೇಳ್ತಾರೆ. ಜಯತೀರ್ಥರಾಗಿ ಅರ್ಜುನ ಬರ್ತಾನೆ ಅಂತ ಅರ್ಥ. ಇವೆಲ್ಲ ಮುಗಿಸಿ ಮುಂದೆ ಪಾಂಡವರೆಲ್ಲ ಮುಂದಿನ ಕಲ್ಪದಲ್ಲಿ ಮುಂದಿನ ಎಲ್ಲ ಬ್ರಹ್ಮದೇವರಾಗ್ತಾರೆ ಇವರು, ವಾಯುದೇವರು, ದ್ರೌಪದಿ ದೇವಿ ಸಾಕ್ಷಾತ್ ಸರಸ್ವತಿ ದೇವಿ ಆಗ್ತಾರೆ ಅಂತೆಲ್ಲ ತಿಳಿಸಿ ಇತ್ತೆಲ್ಲ ಗ್ರಂಥವನ್ನು ನಾವು ಬರೆದಿದ್ದೇವೆ. ಇದರ ಬರಲಿಕ್ಕೆ ಕಾರಣ ಭಗವಂತನ ಅನುಗ್ರಹ, ಆತನ ಆದೇಶ ಅಂತ ತಿಳಿಸಿ ಈ ಕಲಿಯುಗ ನಡೀತಾ ಇದೆಯಲ್ಲ, ಇದ್ರ ಕೊನೆಯ ಹೊತ್ತಿಗೆ ಕ್ಲೈಮ್ಯಾಕ್ಸ್ ಹೋಗುತ್ತದೆ. ನಮ್ಗೆ ಈಗಲೇ ಕ್ಲೈಮ್ಯಾಕ್ಸ್ ಹೋದ ಕಾಣ್ತಾ ಇದೆ ಹೆಚ್ಚು ಕಡೆ. ಬೆಳಿಗ್ಗೆ 8 ಗಂಟೆಗೇನೆ 42 ಡಿಗ್ರಿ ಇದ್ರೆ ಹೇಗೋ ಹಾಗಾಗಿಬಿಟ್ಟಿದೆ ಈಗಾಗಲೇ. ಮಧ್ಯಾಹ್ನದಲ್ಲಿ ಹೇಗಾಗಬಹುದು, ಮಧ್ಯ ಪೀಕಲ್ಲಿ ಆಗಬಹುದು ಕಲಿಯುಗ. ಬರೀ ಭಗವಂತ ಕಲಿಕೆ ಅವತಾರವನ್ನು ಮಾಡ್ತಾ ಇದ್ದಾನೆ. ವಿಷ್ಣುವೇಷ ಎಂಬ ಬ್ರಾಹ್ಮಣ, ಬ್ರಾಹ್ಮಣ ಹೆಸರು ಹೇಳ್ಬಿಟ್ಟಿದ್ದಾರೆ, ಜಾಗ ಹೇಳ್ಬಿಟ್ಟಿದ್ದಾರೆ, ಕಾರಣ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಸಾಕ್ಷಾತ್ ಕಲಿಕೆ ನಾಮಕರ ಅವತಾರವನ್ನು ಮಾಡಿ ಮಹಾಲಕ್ಷ್ಮಿ ಕುದುರೆ ಆಗ್ತಾಳೆ. ಪರಮಾತ್ಮ ಕೂತು ಬಿಟ್ಟು ಇಡೀ ಜಗತ್ತನ್ನು ಸರಿ ಮಾಡ್ತಾನೆ ಅಂತ. ಪರಮಾತ್ಮ ಹೇಗೆ ಸರಿ ಮಾಡ್ತಾನೆ ಗೊತ್ತಾ? ಎಷ್ಟು ಟೈಮ್ ತಗೋತಾನೆ ಗೊತ್ತಾ? ದಿನ ಅಂತ ಒಂದು ಅರ್ಥ ಒಂದು ದಿವಸದಲ್ಲಿ ಮಾಡಿ ಹಾಕ್ಬಿಟ್ಟು ಇಡೀ ಒಂದೇ ನೋಡಿ ಕೃತಯುಗ ಪ್ರಾರಂಭವಾಗುತ್ತದೆ ಭಗವಂತನಿಂದ ಒಂದೇ ದಿವಸದೊಳಗೆ. ಇವತ್ತಿನ ಎಲ್ಲ ನೋಡಿಬಿಟ್ರೆ ನಮಗೆ ಎಂತ ಸರಿ ಹೋಗುತ್ತೋ ಆಶ್ಚರ್ಯ ಆಗಿಬಿಡುತ್ತೆ. ಸರಿ ಹೋಗಲು ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ ನಮಗೆ ಈಗಾಗಲೇ. ಒಂದು ದಿವಸದಲ್ಲಿ ಸರಿ ಮಾಡ್ತಾನಂತೆ ಭಗವಂತನ, ಅದು ಬೇಕಾಗಿಲ್ಲ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಲೋಕದೃಷ್ಟಿಯಿಂದ ಅಷ್ಟು ಮಾಡ್ತಾ ಇದ್ದಾನೆ. ಒಂದು ಕೃತಯುಗ ಪ್ರಾರಂಭವಾಗ್ತಾ ಇದೆ, ನೆನಪಿರಬೇಕು. ಈ ಕಲಿಯುಗದ ಕೊನೆಗೆ ಮಹಾಪ್ರಳಯ ಆಗೋದಿಲ್ಲ, ಈ ಕಲಿಯುಗದ ಕೊನೆಗೆ ಮಹಾಪ್ರಳಯ ಆಗೋದಿಲ್ಲ, ಒಂದು ಗ್ಯಾರಂಟಿ ಆಯ್ತು ನಮಗೆ. 2012 ಡಿಸೆಂಬರ್ ಪ್ರಳಯ ಅಂತ ಹುಚ್ಚಿಬಿಟ್ಟಿದಾರಲ್ಲ, ಈ ಪ್ರವಚನ ಕೇಳಿದ್ರೆ ದೇವರಾಣಿ ಆಗೋದಿಲ್ಲ ಅಂತ ಗ್ಯಾರಂಟಿ ಆಯ್ತು. ನಿಶ್ಚಿಂತೆ ಆಗಿದ್ದು ಬಿಡು, ಮೊನ್ನೆ ಹುಚ್ಚಿದ್ರು 1919 ಏನ್ ಹೇಳಿದ್ರು ಸುಳ್ಳಾಯ್ತು. ಆಗ ಅಷ್ಟಗಾರ ಕೂಡ ಅದು ಸುಳ್ಳಾಯ್ತು, ಇದು ಸುಳ್ಳಾಗುತ್ತೆ. ನಿಜವಾದ ಅರ್ಥದಲ್ಲಿ ಎಂದೂ ಕೂಡ ಹರಿಭಕ್ತರಿಗೆ ಕೇಳಿಲ್ಲ. ಕಾಲಮಾನ ಹೀಗಿದೆ, ಮುಂದೆ ಕೂಡ ಕೃತಯುಗ ಬಂದುತ್ತೆ. ಮಹಾಪ್ರಳಯ ಆಗೋದು ಈಗಲ್ಲ, ಬ್ರಹ್ಮಕ ದೊಡ್ಡ ಭಾರಿ ದೂರ ಇದೆ, ಅದು ಸದ್ಯಕ್ಕೇನು ಆಗದಲ್ಲಿ ಯೋಚನೆ ಮಾಡಬೇಡಿ. ನಿಶ್ಚಿಂತೆಯಾಗಿ ಅಂದ್ರೆ ಈ ಪಡೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ನಿತ್ಯ ಅಂತ ಅರ್ಥ ಅಲ್ಲ, ಮತ್ತೆ ನಮಗೆಲ್ಲ ಇದ್ದಿದ್ದ ವೈಯಕ್ತಿಕವಾಗಿ. ಆದ್ರೆ ಮಾಸ್ ಪ್ರಳಯ ಆಗೋ ಸಾಧ್ಯತೆ ಇಲ್ಲ. ಕೆಲವು ನಡೀಬಹುದು, ಭೂಕಂಪ ಅವೆಲ್ಲ ನಡೀತಿರಬಹುದೇ ಹೊರತು ಟೋಟಲ್ ಅನ್ನಿಹಿಲೇಷನ್ ಕಾಲ ಅಲ್ಲ ಇದು. ಸ್ವಾಮಿ ಇಷ್ಟೆಲ್ಲ ಬರೀ ನೀವು ಯಾರು ಅಂತ ಕೇಳಿದರೆ, ಆನಂದ ತೀರ್ಥಾಖ್ಯ ಮುನಿಹಿ ಸುಪೂರ್ಣ ಪ್ರಜ್ಞಾಭಿಲೋ ಗ್ರಂಥ ವಿಮಂಚಕಾರ ನಾರಾಯಣೇ ನಾಭಿಹಿತೋ ಬದರಿಯಾ ದಸ್ಯೈವ ಶಿಷ್ಯೋ ಜಗದೇಕ ಭರ್ತು. ಆನಂದ ತೀರ್ಥರು ಗೂಢ ಪ್ರಜ್ಞರು ಬದರಿಯಲ್ಲಿ ಹೇಳಿದರು ಸಾಕ್ಷಾತ್ ವೇದವ್ಯಾಸದೇವರು, ನಾರಾಯಣ ದೇವರು. ಅದಕ್ಕೆ ನಾನು ಬರೆದಿದ್ದೇನೆ ಅಂತ ಹೇಳಿದ್ದಾರೆ. ಇಷ್ಟು ಬರೆದು ತಾವು ಯಾರು ಅಂತೆಲ್ಲ ಪರಿಚಯ ಮಾಡಿಕೊಡುತ್ತಾರೆ. ಇದಕ್ಕೆ ಏನು ಆಧಾರ ಅಂದ್ರೆ ಮಹಾಭಾರತದಲ್ಲೂ ಬಂದಿದೆ, ವೇದಗಳಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಇವತ್ತು ವೇದ ಹೇಳೋ ಎಲ್ಲ ಬಡಿತಾ ಸೂಕ್ತ ಹೇಳಿದಾಗ ಮಧ್ವ ಆಧವೇ ಹೇಳಲೇಬೇಕು, ದಶಪ್ರಪತಿ ಜನಯಂತ ಯೋಷಣ ಹೇಳಲೇಬೇಕು. ಅದಿಷ್ಟು ತಿಳಿಸಿ ಮೋಕ್ಷ ಧರ್ಮ ಪರ್ವದಲ್ಲೂ ಕೂಡ ಭೀಷ್ಮಾಚಾರ್ಯ ಸ್ವಲ್ಪ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಆ ವಾಕ್ಯ ಸಿಗುತ್ತೆ ಇವತ್ತು, ಶುದ್ಧಾಭಿಧರ ಸಂಪನ್ನ ಪಾಂಡವಾ ಸಂಶಿತೌರತಃ ಅಂತ ಹೇಳ್ತಾ ಪುನರ್ಮಾನುಷ್ಯಮೇಷ್ಯಥ ಅಂತ ಭೀಷ್ಮಾಚಾರ್ಯ ಹೇಳಿದ್ದಾರೆ. ಭೀಷ್ಮರಿಗೆ ಅಂತಹ ಜ್ಞಾನ ಉಂಟು ಅಂದ್ರೆ ಒಳಗೆ ಬ್ರಹ್ಮದೇವರ ಅಂಶ ಇದೆ, ಅವರೊಳಗೆ ಸಾಕ್ಷಾತ್ ಕೃಷ್ಣ ಕೂತಿದ್ದಾರೆ, ಅದಕ್ಕೆ ಸತ್ಯವಾಗಿ ಹೇಳಿದ್ದಾರೆ ಅವರು. ಎಷ್ಟು ಹೇಳಿ ಇಂಥ ಗ್ರಂಥ ಬರೆದಿದ್ದೇವೆ, ಏನು ಉಪಯೋಗ ಗೊತ್ತಾ ಇದರಿಂದ? ತಸ್ಮಾದಯಂ ಗ್ರಂಥವರೋಕಿರೋರು ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು ಕಿಮ್ಮೋದಿತೈರಸ್ಯ ಗುಣೈ ಸಮಸ್ತೈ ನಾರಾಯಣ ಪ್ರೀತಿ ಮುಪೈತ್ಯತೋಲಂ. ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು, ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಪುರುಷಾರ್ಥ ಬೇಕೋ ಈ ಒಂದು ಗ್ರಂಥ ಓದಿಬಿಡಿ ಅಂತ ಹೇಳಿದ್ದಾರೆ. ಒಂದು ಗ್ರಂಥ ಓದಿಬಿಡಿ, ಎಲ್ಲ ಪುರುಷಾರ್ಥ ಸಿಕ್ಕಿಬಿಡುತ್ತೆ. ಇಷ್ಟು ಹೇಳಿದ್ರು ಅದು ಓದೋದಿಲ್ಲ ಅಂತ ಹೇಳಿದ್ರೆ ಎಂದು ಮನುಷ್ಯ ಉದ್ಧಾರ ಬರ್ತಾನೆ? ಇಡೀ ಮಹಾಭಾರತದಿಂದ ಓದೋ ಸತ್ಯತೆ ಇಲ್ಲ. ಎಷ್ಟು ಸುಲಭ ಇದೆ ತಾತ್ಪರ್ಯ ಓದಿಬಿಟ್ರೆ, ಎಷ್ಟು ಕಥೆ, ಎಷ್ಟು ತತ್ವ, ಎಷ್ಟು ಆನಂದ. ಅಷ್ಟೇ, ಇದನ್ನು ಓದಿಬಿಡಿ, ಎಲ್ಲ ಪುರುಷಾರ್ಥ ಸಿಗುತ್ತೆ ನಿಮಗೆ. ಅದು ಇದು ಬಿಟ್ಟುಬಿಡಿ. ನಾರಾಯಣ ಪ್ರೀತಿ ಉಪೈತ್ಯತೋಲಂ, ಪರಮಾತ್ಮ ಪ್ರಸನ್ನನಾಗಿ ಬಿಡ್ತಾನೆ. ಕಿವಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಇದರ ಅರ್ಥ ಇದೆ. ಇಷ್ಟೆಲ್ಲ ಹೇಳ್ತಿರಲ್ಲ ಸ್ವಾಮಿ, ನೀವ್ಯಾರು ಅಂತ ಹೇಳ್ತಾರೆ. ನೀವ್ಯಾರು ಒಂದು ನೆನ್ಪಿಟ್ಕೊಂಡು, ಮಹಾಭಾರತ ನಿರ್ಣಯವನ್ನ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಿಗೆ ಏನ್ ಹೇಳ್ತಾರೆ, ಮಹಾಭಾರತ ನಿರ್ಣಯ ಯಾವಾಗ ಓದಬೇಕು ಅಂತ ಮನುಷ್ಯ? ಮಹಾಭಾರತ ತಾತ್ಪರ್ಯ ನಿರ್ಣಯಂ ಆದೌ ಶಿಕ್ಷೆಯೇ ಚುಧೀಹಿ, ಮೊದಲು ಪಾಠ ಹೇಳಬೇಕಾದಂತ ಮಹಾಭಾರತ ತಾತ್ಪರ್ಯ ಅಂತ ಹೇಳ್ತಾರೆ. ಒಂದು ಕೊನೆಗೂ ಪಾಠ ಆಗದಿರ್ತಕ್ಕಂತ ವಾತಾವರಣ ಉಂಟು. ಮಹಾಭಾರತ ಮೊದಲು ಪಾಠ ಆಗಿಬಿಟ್ರೆ ನಿಮಗೆ ಈಜು ಕಲಿಸಿ ನೀರಲ್ಲಿ ಬಿಟ್ರೆ ಹೇಗೋ ಹಾಕಿ, ಯಾವ ಗ್ರಂಥ ಬೇಕಾದ್ರೂ ಪಾಠ ಮಾಡ್ಬೋದು, ಯಾವ ಶಾಸ್ತ್ರ ಬೇಕಾದ್ರೂ ಹೇಳ್ಬೋದು, ಯಾವ ಪುರಾಣ ಬೇಕಾದ್ರೂ ಹೇಳ್ಬೋದು, ಇಲ್ಲವರು ಏನೇನೂ ಅರ್ಥ ಆಗೋದಿಲ್ಲ ಅಂತ ಗ್ರಂಥ ಆಚಾರ್ಯರು ಕೊಟ್ಟಿದ್ದಾರೆ. ನೀವು ಯಾರು ಸ್ವಾಮಿ ಹೇಳ್ತಿರಲ್ಲ ಅಂತ ಕೇಳಿದರೆ, ಎಷ್ಟೇ ತ್ರೇಣು ಇದ್ದಾನೆ ವೇದವಚನೆ ರೂಪಾಣಿ ದಿವ್ಯಾನ್ಯರ ಭಟ್ತದರ್ಶತ ಮಿತ್ಥವೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯು ರಾಮವಚೋರಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಎತ್ತು ತೃತೀಯಕಂ ಕೃತಮಿದಂ ಅಂತ ಹೇಳ್ತಾ ಗ್ರಂಥ ಕೃತ ಕೇಶವೇ. ಹನುಮಂತನಾಗಿ ರಾಮ ಸೇವೆ ಮಾಡಿದ, ಭೀಮಸೇನಾಗಿ ಕೃಷ್ಣ ಸೇವೆ ಮಾಡಿದ, ವಾಯುದೇವರೇ ಆದ ನಾವೀಗ ಮಧ್ವರೂಪದಿಂದ ವ್ಯಾಸ ಸೇವೆ ಮಾಡ್ತಾ ಇದ್ದೇವೆ ಅಂತೇಳಿ ಕೃಷ್ಣಾರ್ಪಣ ಅಂತ ಹೇಳಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾನಂ ವಿಷ್ಣುರ್ಮೇ ಪರಮಸ್ವರ. ಕೊನೆಯ ಶ್ಲೋಕ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶುರು ಮಾಡಿದ ಗ್ರಂಥನೇ ಮುಕ್ತಾಯ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತಾ ಇದ್ದಾರೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ. 5000 ಶ್ಲೋಕಕ್ಕಿಂತ ಜಾಸ್ತಿ ಇದೆ, 32 ಅಧ್ಯಾಯ. ಇಲ್ಲಿ ಹೇಳಿದ್ದು 41 ದಿವಸ ಒಟ್ಟು, ಬೆಳಿಗ್ಗೆ 40 ದಿವಸ, ಸಾಯಂಕಾಲ 40, 81 ದಿವಸಗಳ ಪ್ರವಚನ ಇದೆ. 81 ತಿರುಗಿಸ್ಬಿಟ್ರೆ 18 ಆಗುತ್ತೆ. ಸೊ 18 ಬರ್ಬೇಕು ಮಹಾಭಾರತಕ್ಕೆ ಸರಿಯಾಗಿ ಸೂಟ್ ಆಗಿದೆ, ಸರಿಯಾಗಿ ಮುಗಿದೋಗಿದೆ. ಇದನ್ನ ಹೇಗೆ ಅರ್ಪಣೆ ಮಾಡಬೇಕು ಅಂದ್ರೆ ಕೃಷ್ಣಾರ್ಪಣೆ ಮಾಡಬೇಕು. ಕೃಷ್ಣ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಯಾರ ಮೂಲಕ ಮಾಡಬೇಕು ಅಂದ್ರೆ ಕೃಷ್ಣನ 4 ಪರ್ಯಾಯ ಪೂಜೆ ಮಾಡಿದ ಸ್ವಾಮಿಗಳಿದ್ದಾರೆ. ಮಾಡಿದ್ರೆ ಡೈರೆಕ್ಟ್ ಕೃಷ್ಣನ ಪಾದಕ್ಕೆ ಹೋಗ್ತಾ ಇದೆ. ಇದು ಇದಕ್ಕಿಂತ ಯೋಗ ಇನ್ನೇನು ಸಿಗ್ಬೇಕು ನಮಗೆ? ಅದು ಯಾವ ಕೃಷ್ಣ ಅಲ್ಲ, ಆಚಾರ್ಯರಿಂದ ಪ್ರತಿಷ್ಠಿತವಾದ ಕೃಷ್ಣ, ರುಕ್ಮಿಣಿ ದೇವಿ ನಿರ್ಮಾಣ ಮಾಡಿದ ಕೃಷ್ಣ ಅಂದ ಮೇಲೆ ಅದಕ್ಕಿಂತ ಮತ್ತೊಂದು ಪುಣ್ಯ ಸಾಧ್ಯ ಇಲ್ಲ. ನಮಗೆ ಪರಮ ಭಾಗ್ಯ ಇದೆ. ನಿನ್ನೆ ಮಂಗಳ ಆಗಬೇಕಾಗಿತ್ತು, ಸಾವಿರ ನಾನು ಬರ್ತೀನಿ ಮಂಗಳ ಆಗಬೇಕು ಇವತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಕೃಷ್ಣ ತಾನೇ ಬಂದು ತಗೊಂಡಾಗ ಆಗಿಬಿಟ್ಟಿದೆ. ಕೃಷ್ಣಾರ್ಪಣ ಅಂತೀರಿ, ನಾನೇ ಬಂದು ಸ್ವೀಕಾರ ಮಾಡ್ತೇನೆ ಅಂತೇಳಿ ಸ್ವಾಮಿ ಹೇಳಿದ್ದಾರೆ. ಜರಾಸಂಧ ವಧೆಯನ್ನ ಕೃಷ್ಣ ಪರಮಾತ್ಮ ಎದುರಿನ ಸ್ವೀಕಾರ ಮಾಡಿದ ಹಾಗೆ ಇಡೀ ಮಹಾಭಾರತ ಪ್ರವಚನ ನಿರ್ಣಯ ಪ್ರವಚನವನ್ನ ಸ್ವತಃ ಭಗವಂತ ಶ್ರೀಪಾದಗಳವರ ಮೂಲಕ, ಶ್ರೀಪಾದಗಳು ಭಗವಂತನ ಜಲಪ್ರತಿಮೆ, ಒಂದಿಷ್ಟಿಂದ ಭಗವಂತನ ಜಲಪ್ರತಿಮೆ, ಆಚಾರ್ಯರ ಜಲಪ್ರತಿಮೆ, ಇಬ್ಬರು ಸನ್ನಿಧಾನ ಹರಿವಾಯುಗಳ ಸನ್ನಿಧಾನ ತುಂಬಿಕೊಂಡಿರ್ತಕ್ಕಂಥ ಸ್ವಾಮಿಗಳು ಅಂತ ಮಹಾನುಭಾವರ ಸನ್ನಿಧಾನದಲ್ಲಿ ಇದು ಬಗಳ ಬರ್ತಾ ಇದೆ. ಮಾರ್ಕಂಡೇಯ ಪುರಾಣ ಶುರುವಾಗಿದೆ. ಆಚಾರ್ಯ ಹೇಳ್ತಾರೆ, ಉತ್ತಾರ ಅವಕಥಾ ಕೆಸಿನ್ ಮಾರ್ಕಂಡೇಯ ಸಮಸ್ಯೆಯ. ಸೊ ಮಹಾಭಾರತ ಮಾರ್ಕಂಡೇಯ ಪುರಾಣಕ್ಕೆ ಸಂಬಂಧ ಇದೆ ಅಂತ ಆಚಾರ್ಯ ಹೇಳೋದ್ರಿಂದ ಸರಿಯಾಗಿ ಮಾರ್ಕಂಡೇಯ ಪುರಾಣಕ್ಕೊಂದು ಲಿಂಕ್ ಸಿಕ್ಬಿಟ್ಟಿದೆ. ಇಂತಹ ಪ್ರಮೂಲ್ಯ ಗ್ರಂಥವನ್ನ ಇಲ್ಲಿ ಪ್ರವಚನ ಮಾಡ್ತಕ್ಕಂಥ ಯೋಗ ಕೊಟ್ಟಿದ್ದಕ್ಕೆ ಶ್ರೀಗಳವರಿಗೆ ಎಷ್ಟು ಹೇಳಿದ್ರು ಸಾಲ. ಪರಮಪೂಜ್ಯ ಮಾನ್ಯ ಪ್ರಾತಸ್ಮರಣೀಯ ವಿದ್ಯಾಮಾನ್ಯ ಶ್ರೀಪಾದಗಳವರು ಇದೇ ವೇದಿಕೆಯಲ್ಲಿ 63 ದಿವಸಗಳ ಕಾಲ ಮಹಾಭಾರತ ಆತ್ಮರಣ್ಯವನ್ನು 1995 ಅಲ್ಲಿ ಹೇಳಿದ್ರು. 1995 63 ದಿವಸಗಳ ಕಾಲ ನಡೆದಿದೆ. ಆಗ ಶ್ರೀಗಳವರು ಇದೇ ರೀತಿ ಉಪಸ್ಥಿತರಿದ್ದು ಅನುಗ್ರಹ ಮಾಡಿದ್ರು. ಇವತ್ತು ಅದೇ ರೀತಿ ಉಪಸ್ಥಿತ ಅನುಗ್ರಹ ಮಾಡ್ತಾ ಇದ್ದಾರೆ. ನನ್ನ ಪಕ್ಕದಲ್ಲಿ ಯಾವಾಗ ಕೂತರು ವಿದ್ಯಾಮಾನ ತೀರ್ಥರು ಕೂತಾಗಿರ್ತಾರೆ ಯಾವಾಗಲೂ ಕೂಡ. ಸಾವಿರಾರು ಪ್ರವಚನಗಳನ್ನ ಪಕ್ಕದಲ್ಲೇ ಕೂಡಿಸ್ಕೊಂಡು ಮಾಡಿಸಿದ ಮಹಾನುಭಾವರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಗಳವರು. ಅವರು ಎಷ್ಟು ನೆನೆಸಿದ್ರು ಸಾಲ. ಅನಂತರ ಅಷ್ಟೇ ಕೃಪೆಯನ್ನು ತೋರಿಸಿದ ಮಹಾ ಕರುನಾಡುಗಳು ಅಂದ್ರೆ ವಿಶ್ವೇಶ್ವರ ಪಾದಗಳು. ಆ ಚಿಕ್ಕ ಹುಡುಗರಾಗಿದ್ದಾಗಿಂದ ಕೂಡ ಇಲ್ಲೂ ಚಿಕ್ಕ ಹುಡುಗನೇ, ಅದರ ಯೋಚನೆ ಮಾಡಬೇಡಿ. ಆದರೆ ಸ್ವಾಮಿಗಳು ಅಷ್ಟು ಅನುಗ್ರಹ ಮಾಡ್ತಾ ವಿಶೇಷ ರೀತಿಯಲ್ಲಿ ಎಲ್ಲ ರೀತಿಯಾದ ಅನುಗ್ರಹ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಮ್ಮ ಮಾಧ್ವರಿಗೆ, ಮಾಧ್ವ ಸಿದ್ಧಾಂತ, ಮಾಧ್ವೇತರರಿಗೂ ಕೂಡ ಮಧ್ವಾಚಾರ್ಯ ಹೆಸರು ಕಿವಿಗೆ ಬಿದ್ದಿದೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಕಾರಣ. ಒಂದು ವೃಂದಾವನದಲ್ಲಿ ಕೂತಿರುವ ರಾಘವೇಂದ್ರ ಸ್ವಾಮಿಗಳು, ಇನ್ನೊಂದು ಓಡಾಡ್ತಿರೋದು ವಿಶ್ವೇಶ್ವರ. ಜಾತಿ ಮತ ಭೇದವಿಲ್ಲದೇನೆ ಇಡೀ ಜಗತ್ತಿಗೆ ಮಧ್ವಾಚಾರ ಸಿದ್ಧಾಂತವನ್ನ, ಮಧ್ವಾಚಾರ ಹೆಸರು ನಾವು ಕೇಳಬೇಕು ಅಂತಿದ್ರೆ ಇಲ್ಲಿ ನಿಜವಾದ ಆಚಾರ ಉಂಟು ಮಾಡಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ಯಾತಕ್ಕೆ ನೆನೆಯಬೇಕು ಅಂದ್ರೆ ದೊಡ್ಡ ಮಹಾಭಾರತಾತ್ವ ನಿರ್ಣಯ ಇದೆ. ಅದು 32 ಶ್ಲೋಕದಲ್ಲಿ ಸಂಗ್ರಹ ಮಾಡಿದ ಪುಣ್ಯಾತ್ಮ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೇನೆ ರಾಘವೇಂದ್ರ ಸ್ವಾಮಿಗಳು ಏನ್ ಮಾಡಿದ್ದಾರೆ, ನಾವು ಬರ್ತೇವೆ ಅಂತ ಹೇಳಿ ಸುಯಮೇಂದ್ರಾಚಾರ ಮೂಲಕ ಬಂದು ಕೂತ್ಕೊಟ್ಟಿದ್ದಾರೆ. ಶ್ರೀಪಾದ ಪುತ್ರರವರು ಜೊತೆಗೆ ಪ್ರಾಪ್ತ ಕಾರ್ಯದರ್ಶಿಗಳು ಅವರು ಬಂದಿದ್ದಾರೆ. ಇದು ಹೇಳಿ ಕೇಳಿ ರಾಜರ ಕತೆ ತಾನೆ, ರಾಜರ ಕತೆ. ಒಬ್ಬ ರಾಜರು ಇರ್ಬೇಕಲ್ಲ, ಶಾಸಕ ರವಿಸುಬ್ರಹ್ಮಣ್ಯ ಅವರು ಬಂದು ಕೊಂಡ್ಬಿಟ್ಟು ಈ ಕಾಲಕ್ಕೆ ರಾಜರು ಬರದೆ ಹೋದ್ರೆ ಅದು ಕಾಲ ಆಗೋದಿಲ್ಲ. ರವಿಸುಬ್ರಹ್ಮಣ್ಯ ಅಂದ್ರೆ ನಾಯಕರು, ಎಂತ ನಾಯಕರು ಅಂತ ಹೇಳಿದ್ದೆ, ಶಾಸಕರು. ರವಿ ಸುಬ್ರಹ್ಮಣ್ಯ ಎರಡಿದೆ, ರವಿ ಅಂದ್ರೆ ಗ್ರಹನಾಯಕ, ಸುಬ್ರಹ್ಮಣ್ಯ ಅಂದ್ರೆ ಸೇನಾನಾಯಕ, ಇವರು ಜನನಾಯಕರು. ಈ ರೀತಿಯಲ್ಲಿ 3 ರೀತಿಯಾದ ನಾಯಕತ್ವ ಹೊಂದಿರತಕ್ಕಂಥ ರವಿ ಸುಬ್ರಹ್ಮಣ್ಯ ಬಂದುಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಭಾರಿ ಹೇಳಬೇಕು, ಯಾಕಂದ್ರೆ ಅವರು ಬ್ರಾಹ್ಮಣರಾಗಿ ಬ್ರಾಹ್ಮಣ ಕಾರ್ಯಕ್ರಮ ಸಾಮಾನ್ಯ ಹೋಗೋದಿಲ್ಲ, ಜನ ಅವರೇ ಅಂತ ಭಾವಿಸ್ಬಿಡ್ತಾರೆ. ರವಿ ಸುಬ್ರಹ್ಮಣ್ಯ ದೊಡ್ಡ ಎಕ್ಸೆಪ್ಷನ್ ಅವರು. ಬ್ರಾಹ್ಮಣರ ಕಾರ್ಯಕ್ರಮ ಅಂದ್ರೆ ಎಂಥ ಕಾರ್ಯಕ್ರಮ ಬೇಕಾದ್ರೂ ಬಿಟ್ಟು ಬರಬೇಕು. ಮತ್ತೆ ಮುಖ್ಯಮಂತ್ರಿ ಕರೆದ್ರು ನಮ್ಮಲ್ಲಿ ಬರೋದು ಬಿಡದೇ ಇರೋದು ಅಂದ್ರೆ ರವಿ ಸುಬ್ರಹ್ಮಣ್ಯ ಬರೋದೇ. ಎಂಥ ಕಾರ್ಯಕ್ರಮನು ತಪ್ಪಿಸೋದಿಲ್ಲ, ನಿಜವಾಗ್ಲೂ ಧರ್ಮಸ್ಥರಿಂದ ಬಹಳ ಮೆಚ್ಚತಕ್ಕಂಥದ್ದು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಖ್ಯ ಅನೇಕ ವಿದ್ವಾಂಸರು ಕೂತಿದ್ದಾರೆ. ವಿದ್ವಾಂಸರಿಂದ ಹೋದ್ರೆ ಸಭೆ ಆಗೋದೇ ಇಲ್ಲ ಅಂತ ವಿದ್ವಾಂಸರು ಕಾಲಕಾಲಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನೀವಂತೂ ಪ್ರವಚನದ ಜೀವ ಇದ್ದಾಗ ಇಲ್ಲದೆ ಯಾರು ಬಂದು ಹೇಳಬೇಕು ಇವತ್ತೆ. ಪ್ರತಿನಿತ್ಯದಲ್ಲೂ ಕೂಡ 41 ದಿವಸಗಳ ಏಕಪ್ರಕಾರ ಅಷ್ಟೇ ಉತ್ಸಾಹದಲ್ಲಿ ಏನು ಸೇರಿದ್ದೀರಲ್ಲ, ಅದಕ್ಕೆ ಹೇಳಕ್ಕೆ ಮಾತುಗಳೇ ಇಲ್ಲ. ದೇವರ ಅನುಗ್ರಹ ಮಾಡಲಿ ಅಂತ ಎಲ್ಲ ಶ್ರೀಗಳವರು ಆಶೀರ್ವಾದಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಒಂದು ಪುಸ್ತಕ ಬಿಡುಗಡೆ, ಲಕ್ಷ್ಮೀ ಲೀಲಾ ಲಕ್ಷ್ಮೀ ಭಜನಾಮೃತ ಅನ್ನೋ ಪುಸ್ತಕ ಇವತ್ತಲ್ಲ 3ನೇ ತಾರೀಕು ಇಲ್ಲೇ ಬಿಡುಗಡೆ ಆಗ್ತಾ ಇದೆ. ಮೊನ್ನೆ ಸಂಸ್ಕೃತ ಶ್ಲೋಕಗಳೆಲ್ಲ ಇರ್ತಕ್ಕಂಥ ಲಕ್ಷ್ಮೀ ಸ್ತೋತ್ರ ಮಾಲಿಕೆ ಬಿಡುಗಡೆಯಾಯಿತು. ಈಗ ಹರಿದಾಸರ ಹಾಡುಗಳೆಲ್ಲ ಸಂಗ್ರಹ ಮಾಡಿಬಿಟ್ಟು ಲಕ್ಷ್ಮೀ ಭಜನಾಮೃತ ಅಂತ ಸಿದ್ಧವಾಗಿದೆ. ಅದು 3ನೇ ತಾರೀಕು ಇಲ್ಲಿ ಕಾರ್ಯಕ್ರಮ ಇದೆ, ಹೇಗಿದ್ರು ಹರಿದಾಸ ಸಾಹಿತ್ಯದ ಕಾರ್ಯಕ್ರಮ ಇದೆ, ಅವತ್ತು ಬಿಡುಗಡೆ ಆಗುತ್ತೆ ಅಂತ ತುಂಬಾ ಜನ ಕೇಳಿದ್ರು. ಅದಕ್ಕೆ ಹೇಳಿದ್ದೆ ಮಾತನ್ನ, ಒಂದು ಸಿಡಿಗಳು ಸಿಗುತ್ತೆ ಇವತ್ತು 25 ರೂಪಾಯಿಗೆ ಸಿಗುತ್ತೆ. ಆದ್ರೆ ಒಬ್ರಿಗೆ ಒಂದೇ ಹೆಚ್ಚು ತಗೊಳ್ಳ ಯಾರು ಕೂಡ. ನಿನ್ನೆ ತಗೋಬಿಟ್ಟು ಪದಿ ಜೇವಿಸ್ಬಿಟ್ಟಿದ್ದಾರೆ, 400 ಸಿಡಿ ಸಿಗದೇನೆ ಪದಿ ತಗೋಬಿಟ್ಟಿದೆ. ಇವತ್ತು ಒಬ್ಬರು ಒಂದೇ ಸಿಡಿ ಮಾತ್ರ ತಗೋಬೇಕು 25 ರೂಪಾಯಿ, ಹೆಚ್ಚು ಯಾರಿಗೂ ಸಿಗೋದಿಲ್ಲ. ಅದು ಈಗಲ್ಲ, ಕಾರ್ಯಕ್ರಮ ಮುಗಿದ್ಮೇಲೆ ಸಿಗುತ್ತೆ, ಈಗಲೇ ಸಿಗೋದಿಲ್ಲ ಅದು ತಿಳ್ಕೊಂಡಿರ್ಬೇಕು. ತುಂಬಾ ಹೊತ್ತಾಗಲಿ, ಬಹುಶಃ ವಿದ್ಯಾಪೀಠದಲ್ಲಿ ರೆಕಾರ್ಡ್ ಲೇಟ್ ನಾನು ಮಾಡಿರೋದ್ರ ಇವತ್ತೇನೆ, ದಯವಿಟ್ಟು ಕ್ಷಮಿಸಬೇಕು, ಅನಿವಾರ್ಯವಾದ ಕಾರ್ಯಕ್ರಮ ಹಾಗಾಗಿದೆ. ಈಗ ಶ್ರೀಗಳವರ ಅನುಗ್ರಹ ಭಾಷಣದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಶ್ರೀಗಳವರು ಇಷ್ಟು ಶಾಂತಿ ಬೆಳಗಿನಿಂದ ಬಿಡುವೇ ಇಲ್ಲ ಅಂತದ್ದು ಅತ್ಯಂತ ನಗುಮುಖರಿಂದ ಕೂತ್ಕೊಂಡಿದ್ದಾರಲ್ಲ, ಇದೇ ನಮ್ಮ ದೊಡ್ಡ ಭಾಗ್ಯ. ಪರಮಾತ್ಮ ಶ್ರೀಗಳವರು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮಾಡುತ್ತೇನೆ. ಮುಖ್ಯವಾಗಿ ಶ್ರೀಮತಿ ಶುಭಾ ರಂಗನಾಥ್ ಅವರು ಮತ್ತು ಪ್ರೇಮಾ ಮುರುಳಿಯವರು ಈ ಕಾರ್ಯಕ್ರಮಕ್ಕೋಸ್ಕರ ತಿಂಗಳುಗಟ್ಟಲೆ ಪ್ಲಾನ್ ಮಾಡಿದವರು, ತಿಂಗಳುಗಟ್ಟಲೆ. ಅದರಿಂದ ದೇವರ ಅನುಗ್ರಹ, ಅವರ ಸಂಕಲ್ಪಕ್ಕೆ ದೇವರು ಮೆಚ್ಚುಗೆ ತೋರಿಸಿದ್ದಾನೆ ಎಂಬುದಕ್ಕೆ ಸುಖವಾಗಿ ಮುದುರದೇ ಕಾರಣ. ಅದರ ಜೊತೆಗೆ ಬಿ ಕೆ ನಾರಾಯಣರಾವ್ ಅಂತ ಒಬ್ಬರು, ಕೆ ಪ್ರಭಾಕರ್ ಅವರು, ಅವರು ಕೂಡ ಸಾಯಂಕಾಲದ ಕಾರ್ಯಕ್ರಮ ಸೇವೆ ಸಲ್ಲಿಸಿಬಿಟ್ಟು ಅವರು ತುಂಬಾ ದಿವಸದಿಂದ ಕೇಳ್ತಾ ಇದ್ರು, ಅವರು ಭಾಗವಹಿಸಿದ್ದಾರೆ. ಅವರಿಗೆಲ್ಲ ಶ್ರೀಗಳು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈಗ ರವಿಸುಬ್ರಹ್ಮಣ್ಯ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಅನಂತ ಶ್ರೀಗಳು ಅನುಗ್ರಹ ಭಾಷಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಪೇ.
ಸ್ವಾಮೀಜಿಗಳ ಪಾದಾಂಜಲಿಗಳಲ್ಲಿ ನಮಸ್ಕರಿಸುತ್ತಾ